ஜாஸ்வரம்ஹாயாதிக்கவயே முஹியந்தி யம்சூரயோ வாரிந்திராம் யதா விநிமயோ யத்ரத்ரிசர்கோ மிருஷா ஸ்வேன சதா நிரஸ்தகுஹகம் சத்யம் பரம் தீமஹி சிருஷ்டிஸ்தித்யப்யேகா நேதிருசிதமோ பந்தமோக்ஷாஸ்ய யஸ்மாத் அஸ்ய ஸ்ரீ ப்ரஹ்மருத்ர ப்ரஹ்ருதி சுரநரத்வீஷசுப்ராத்மகஸ்ய விஷ்ணோர்வஸ்தாஃ ஸமஸ்தாஃ சகலகுணநிதிஃ யோ யோ குருரபி பரமஃ ஸ்ரீ குருப்யோ நம. ஹரி ஓம். ஏ பிபந்தி ஜலம் தாசாம் மனுஜா மனுஜேஸ்வர வாயோ பக்தா பகவதி வாசுதேவே அமலாஷயாஹ தேவரிஷி பூதாப்தண்டுணாம் பிதூணாம் நகிங் கரோ நாயம் ருணீச்ச ராஜன் சர்வாத்மனாய சரணம் சரண்யம் கதோ முகுந்தம் பரிச்சரியயாச்சா தேவா ரிஷி பூத ஆப்தநூணாம் பிதூணாம் நா கிங்கரஹ நா அயம் ருணி ச ராஜன் சர்வாத்மனாய சரணம் சரண்யம் கதஹ முகுந்தம் பரிச்சரியயாச்சா. ராஜன் அலை பரீட்சித் ராஜனே, அயம் இந்தவனு யஹா யாவனு சர்வாத்மன சர்வரீதியல்லும் கூட சரண்யம் ஆசரையாதந்த முகுந்தம் மோட்ச கொடுத்தக்கந்த நாராயணனன்ன சரணம் கதஹ சரணு ஹொந்திருத்தானையோ மத்து பரிச்சரிய யாச்ச பரிச்சரியையிந்த சேவனை மாட்டா இத்தானையோ அந்தவனு தேவ ரிஷி பூத ஆப்தன்ருணாம் தேவ ரிஷிகளு பூதகளு முதலாத யாரிகூ கூட பித்ருணாம் பித்ருகளிகூ கூட நா கிங்கரஹ கிங்கரனாகோதில்ல நா எம் ருணி ருணி ஆகோதில்ல அது எல்லா ருணவன்னு கழ்கொண்டுபிடுத்தானே அந்த ஹரிபக்தனாதவனிகே ಈ ಪಂಚ ಋಣಗಳಿದೆಯಲ್ಲ, ದೇವ ಋಷಿ ಪಿತೃ ಭೂತ ಮತ್ತು ಮನುಷ್ಯ, ಐದು ಋಣಗಳಿಂದನೂ ಪಾರಾಗಲಿಕ್ಕಿರಬೇಕಾದ ಉಪಾಯ ಯಾವುದು ಅಂದ್ರೆ ಹರಿಭಕ್ತನಾಗೋದು. ಅದಕ್ಕೆ ಯಾವುದೇ ಕಾರ್ಯವನ್ನು ಕೃಷ್ಣಾರ್ಪಣ ಬುದ್ಧಿಯಿಂದ ಮಾಡಿದಾಗ ಅಷ್ಟೇನೆ ಅವರಿಗೂ ಸಂತೋಷ ಆಗುತ್ತೆ, ಹೊರತು ಇಲ್ಲ ಹೋದ್ರೆ ಆಗೋದಿಲ್ಲ. ಆದರೆ ವಿವರಣೆ ಮಾಡ್ತಾರೆ, ಸಾಮಾನ್ಯ ಮುಕ್ತ ವಿಶೇಷ ಮಹ ದೇವ ಋಷೀತಿ ಯೋ ಅಸಾಧಾರಣ ಪರಿಚರ್ಯೆಯ ಸರ್ವಾತ್ಮನ ಶರಣ್ಯಂ ಮುಕುಂದಂ ಶರಣಂ ಗತಃ ಭವತಿ. ಯಹಾ ಯಾವನು ಅಸಾಧಾರಣ ಪರಿಚರ್ಯೆಯ ವಿಶೇಷವಾದಂಥ ಪರಿಚರ್ಯೆಯನ್ನು ಮಾಡ್ತಾ ಸರ್ವಾತ್ಮನ ಎಲ್ಲ ರೀತಿಯಲ್ಲೂ ಕೂಡ ಶರಣ್ಯಂ ಮುಕುಂದಂ ಶರಣ್ಯನಾದ ಮುಕು ಶರಣ ಹೊಂದಲಿಕ್ಕೆ ಯೋಗ್ಯನಾದವನು ಶರಣ್ಯ, ಮುಕುಂದಂ ಶರಣಂ ಗತಃ ಭವತಿ ಶರಣು ಹೊಂದುವವನಾಗುವನು ಸಹಾಯಂ ಅವನು ದೇವಾದೀನಾಂ ಕಿಂಕರಃ ಋಣೀಚನ ಭವತಿ ಅವನು ದೇವಾದಿಗಳಿಗೆ ಕಿಂಕರನೂ ಆಗೋದಿಲ್ಲ ಋಣಿಯೂ ಆಗೋದಿಲ್ಲ. ಹಾಗೊಂದು ಪ್ರಶ್ನೆ ಬಂತು, ಹಾಗಿದ್ರೆ ದೇವಋಷಿ ಪಿತೃಗಳಿಗೂ ಅವನಿಗೇನು ಸಂಬಂಧವಿರಲ್ಲ ಅಂತ ಕೇಳಿದರೆ, ಅಲ್ಲ ಸೋತ್ತಮಾನ್ವಿನಾಯಿತಿ ಶೇಷ, ಸೋತ್ತಮರು ಯಾವಾಗಲೂ ಋಣಿಯ ಮನುಷ್ಯ, ಸೋತ್ತಮರಿಗೆ ಮುಕ್ತಿಯಲ್ಲೂ ಋಣಿಯಾಗಿರ್ತಾನೆ, ಆದ್ದರಿಂದ ಋಣ ಇಲ್ಲ ಅಂತ ಹೇಳಬಾರದು. ಆದ್ರೆ ಅಯೋಗ್ಯ ಋಣ ಯಾವುದಿಗೆ ಇರೋದಿಲ್ಲ ಅಂತ, ಅಯೋಗ್ಯ ಪಿತೃ ಇರ್ತಾನೆ ತಿಳ್ಕೊಂಡು ಸಂಸಾರದಲ್ಲಿ ಹಾಗೆ ಎಷ್ಟು ಸತ್ತಾಗ ಆಗಬಹುದು, ಅಯೋಗ್ಯ ತಾಯಿ ಅಯೋಗ್ಯ ತಂದೆ ಇರಬಹುದು, ಅವರಿಗೆ ಹರಿಭಕ್ತನಾದಾಗ ಋಣ ಪರಿಹಾರ ಆಗಿಬಿಡುತ್ತೆ. ಆದ್ರೆ ಯೋಗ್ಯ ತಂದೆ ತಾಯಿಗಳು ಋಣ ಏನಾಗುತ್ತದೆ, ಯಾವಾಗಲೂ ಇರಬೇಕು ಕೂಡ. ಅದರಿಂದ ಅದು ಅರ್ಥ ಬರೀದೆ ಹೋಗಿದ್ರೆ ಏನಾಗ್ತಿತ್ತಾಗ, ಯಾರಿಗೂ ಕಿಂಕರಣಲ್ಲ ಅಂತ ಹೇಳಿಬಿಟ್ರೆ ದೇವರು ಈಕ್ವಲ್ ಆದಾಗ ಆಗಿಬಿಡ್ತಿದ್ದ, ಕಿಂಕರಣಲ್ಲ ಅಂದ್ಮೇಲೆ ಸ್ವಾಮಿ ಆಗಿಬಿಡ್ತಾನಲ್ಲ ಅಂತ ಅರ್ಥ ಮಾಡಬಾರದು ಅಂತ ಹೇಳ್ತಾರೆ. ಋಣಿ ಅಂದ್ರೆ ಋಣಿ ಆಗೇ ಇದ್ದಾನೆ, ಯಾವುದೇ ಕೆಲವು ಋಣವನ್ನು ತೀರಿಸಕ್ಕಾಗದೇ ಋಣಗಳು ಉಂಟು. ಋಣಗಳು ಎರಡು ವಿಧ, ಆಧ್ಯಾತ್ಮಿಕ ಋಣ ಬೇರೆ, ಲೌಕಿಕ ಋಣ ಬೇರೆ. ಲೌಕಿಕ ಋಣವನ್ನು ಏನ್ ಮಾಡಬಹುದು, ತೀರಿಸಿಬಿಡಬಹುದು. ಸಾಲ ಬಡ್ಡಿ ಕೊಟ್ಟರೆ ಮುಗಿದೋಯ್ತು ಕತೆ, ಸಾಲ ಬಡ್ಡಿ ಮುಗಿದೋಯ್ತು. ಆದ್ರೆ ಆಧ್ಯಾತ್ಮಿಕ ಋಣ ತೀರಿಸಕ್ಕೆ ಆಗೋದೇ ಇಲ್ಲ. ಆದ್ದರಿಂದ ಅರ್ಥನ ಅತಿ ಸ್ಪಷ್ಟೀಕರಣ ಕೊಡ್ತಾರೆ ಆಚಾರ್ಯರು, ಸೋತ್ತಮರ ಹೊರತು ಉಳಿದ ಯಾರಿಗೂ ಕೂಡ ಹರಿಭಕ್ತನಾದವನು ಋಣಿಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಕಿಂಕರನೂ ಆಗಬೇಕಾಗಿಲ್ಲ. ಕಿಂಕರನ ಆಗೋದು ಅಂದ್ರೆ ಈಗ ಅನ್ವಾಂಟೆಡ್ ಜನಗಳ ಹತ್ರ ಕೆಲಸ ಮಾಡೋದು, ಅನ್ವಾಂಟೆಡ್ ಜನಗಳು ಕಿಂಕರಾದಾಗಾಯ್ತಲ್ಲ ಈಗ, ಆದ್ರೆ ವಾಂಟೆಡ್ ಜನಗಳ ಹತ್ರ ಆದ್ರೆ ಭಾರಿ ಸಂತೋಷ. ಆದ್ದರಿಂದ ಇದನ್ನೇ ಮುಕ್ತಿಯಲ್ಲಿ ಸಾಮ್ಯ ಹೇಳ್ತಾರಲ್ಲ ವಿಶಿಷ್ಟಾದ್ವೈತದಲ್ಲಿ, ಈ ಅಂತ ಇಂಥ ವಾಕ್ಯ ಇಟ್ಕೊಂಡು ಸಾಮ್ಯ ಹೇಳ್ಬಿಡ್ತಾರೆ, ಕಿಂಕರಣ ಆಗೋದಿಲ್ಲ ನಾವು ಸಮಾಧಾನ ಆಯ್ತಲ್ಲ ಅಂತೇಳಿ ಅಲ್ಲ, ಯಾರ್ಯಾರಿಗೋ ಕಿಂಕರಣ ಆಗೋದಿಲ್ಲ, ಆಗಬೇಕಾದವರಿಗೆ ಆಗ್ತಾರೆ, ಆಗಬೇಕಾದವರಿಗೆ ಆಗಲೇಬೇಕು. ಅನ್ವಾಂಟೆಡ್ ಜನಕ್ಕೆ ಸಂಸಾರದಲ್ಲಿ ಏನಾಗಿರ್ತಾನೆ, ಕಿಂಕರಣ ಆಗ್ತಾನೆ, ಆದ್ರೆ ಮೋಕ್ಷದಲ್ಲಿ ಮಾತ್ರ ಅಂತ ಪ್ರಸಂಗ ಬರೋದಿಲ್ಲ ಅಂತ ಅಂದರೆ ಸ್ಪಷ್ಟೀಕರಣ ಕೊಡ್ತಾರೆ ಆಚಾರ್ಯ ಇಲ್ಲೇನೆ. ದೇಶಾಂತು ಕಿಂಕರ ಋಣೀಚ, ಯೋಗ್ಯರಿಗೆ ಕಿಂಕರಣ ಹೌದು ಋಣಿಯೂ ಹೌದು, ಅತ್ರ ಇದಂ ತಾತ್ಪರ್ಯಂ. ಇನ್ನೂ ಸ್ಪಷ್ಟ ಮಾಡ್ತಾರೆ, ಸರ್ವಾತ್ಮನ ಹರಿಭಕ್ತಃ ಸರ್ವಥಾ ಹರಿಭಕ್ತಃ ಭಕ್ತಃ ಇತಿ ತ್ರಿವಿಧಃ. ಭಕ್ತರು ಮೂರು ವಿಧ, ಸರ್ವಾತ್ಮನ ಹರಿಭಕ್ತಃ ಎಲ್ಲ ರೀತಿಯ ರೀತಿ ಬಂತಲ್ಲ, ಸರ್ವಭಾವೇನ ಭಾರತ ಭಗವದ್ಗೀತೆಯಲ್ಲಿ ಬಂತು. ಸ ಇದು ಗುಹ್ಯಮಂ ಶಾಸ್ತ್ರಂ ಇದಮುಕ್ತಂ ಮಯಾನಗ ಏತದ್ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ. ಸರ್ವಾತ್ಮನ ಹರಿಭಕ್ತರಾಗೋದು ಒಂದು ಗುಂಪು. ಸರ್ವಥ ಹರಿಭಕ್ತರು, ಸರ್ವಥ ಅಂದ್ರೇನು, ಯಾವುದೇ ಪ್ರಕಾರದ ಥ ಅಂಬುದು ಪ್ರಕಾರ ಹೇಳತಕ್ಕಂಥ ಒಂದು ಪದ. ಆದ್ದರಿಂದ ಸರ್ವಥ ಹರಿಭಕ್ತರಾದವರು. ಇನ್ನು ಕೆಲವರು ಭಕ್ತ ಜ್ಯೇಷ್ಠ ಭಕ್ತರು, ಮೂರು ವಿಧ ಇದ್ದಾರೆ. ತತ್ರ ದೇವೇಶಾ ಸರ್ವಾತ್ಮನಾ ಭಕ್ತ, ದೇವತೆಗಳೆಲ್ಲ ಪರಮಾತ್ಮನಿಗೆ ಸರ್ವಾತ್ಮನಾ ಭಕ್ತರವರು. ದೇವ ಸರ್ವಥಾ ಭಕ್ತ. ಆಮೇಲೆ ದೇವತೆಗಳು, ದೇವೇಶರು ಬೇರೆ, ದೇವತೆಗಳು ಬೇರೆ. ದೇವೇಶರು ಅಂದರೆ ಉತ್ತಮ ದೇವತೆಗಳು, ದೇವತೆಗಳು ಅಂದರೆ ದೇವತೆಗಳು. ತದಿತರೆ ಭಕ್ತಃ ಇದೆ. ಇದು ಮನುಷ್ಯೋತ್ತಮರು ಮೊದಲಾದವರು ಭಕ್ತರು, ಋಷಿ ಮೊದಲಾದವರೆಲ್ಲ ಭಕ್ತರುಗಳವರು. ಮೂರು ವಿಧ ಇದ್ದಾರೆ. ಅತ್ರಾಪಿ ಯೇ ಯೇ ಭಕ್ತ್ಯಧಿಕಾಃ ತೇತೇ ಅಪರೇಷಾಂ ಸ್ವಾಮಿನಃ ಉತ್ತಮರಣಾಶ್ಚ ಸ್ವಾಭರೇಷಾಂ ಕಿಂಕರ ಋಣಿನಶ್ಚನ ಸ್ಯುಃ. ಅತ್ರಾಪಿ ಯೇ ಯೇ ಭಕ್ತ್ಯಧಿಕಾಃ, ಯಾರ್ಯಾರು ಭಕ್ತಿಯಲ್ಲಿ ಅಧಿಕರಾಗಿದ್ದಾರೋ ಅವರು ತಮಗಿಂತ ಕಡಿಮೆಯಾದವರಿಗೆ ಏನಾಗೋದಿಲ್ಲ ಎಂದು ಕೂಡ ಕಿಂಕರಾಗೋದಿಲ್ಲ, ಋಣಿಗಳು ಆಗೋದಿಲ್ಲ. ಅವರು ಉತ್ತಮ ಋಣಿಗಳಾಗ್ತಾರೆ, ಕಡಿಮೆಯವರಿಗೆ ಆಗೋದಿಲ್ಲ. ಸರ್ವಾತ್ಮನ ಹರೇರ್ ಭಕ್ತಃ ದೇವೇಶ ಏವ ಕೇವಲಂ ದೇವಾಸ್ತು ಸರ್ವಥಾ ಭಕ್ತಃ ಭಕ್ತಾಯೇವ ಇತರೇ ಸ್ಮೃತಃ ಹರಿಭಕ್ತ್ಯಧಿಕೇಷ್ವೇವ ಕಿಂಕರಶ್ಚಾಪಿ ಋಣಿ ತಥಾ ಹರಿಭಕ್ತೋರೇತರೇಷಾಂ ವಾಸುದೇವವ್ಯಪಾಶ್ರಯಾತ್ ದ್ವಿಧೈವ ಸ್ವತ್ತಮರಣಾನಿ ದಾತವ್ಯಾನಿತರಾಣಿ ಚ ದಾತವ್ಯೇಭ್ಯೋ ವಿಮುಚ್ಚೇತ ನೇತರೇಭ್ಯ ಕಥಂಚನ ಕಥಂ ದೇವಾದ್ಯನುಪೃತ ಅನುಪಕೃತೋ ಮನೋ ಮೋಕ್ಷೇ ವರ್ತಯೇತ್ ಬಿಂಬತ್ವಾ ತತಧೀನಂ ಹಿ ಸ್ವರೂಪಂ ಸರ್ವಶೋ ಯತಃ ಇತ್ಯಾದಿ ಸ್ಮೃತಿಶ್ಚ ವೃತಿ ಸಶಬ್ದ ಗೃಹೀತಾ ಅಂತ ಹೇಳಿದರು. ಪಿತೃಣಾಂ ನಾಯಂ ಋಣೀ ಚ ರಾಜನ್ ಅಂತ ಇದೆ ಆ ಶಬ್ದ. ಆ ಜಾ ಶಬ್ದಕ್ಕೆ ಇಷ್ಟು ತಾತ್ಪರ್ಯ ಅಂತ ಆಚಾರ್ಯರು ಈ ಸ್ಮೃತಿಯನ್ನು ಉಲ್ಲೇಖ ಮಾಡಿದ್ದಾರೆ. ಅದರ ಅರ್ಥ ಏನಾಯಿತು? ಸರ್ವಾತ್ಮನ ಹರೇರ್ಭಕ್ತಃ ದೇವೇಶ ಏವ ಕೇವಲಂ. ಸರ್ವಾತ್ಮನ ಹರಿಭಕ್ತರು ಅಂದರೆ ದೇವಶ್ರೇಷ್ಠರುಗಳು. ದೇವಾಸ್ತು ಸರ್ವಥಾ ಭಕ್ತಃ, ದೇವತೆಗಳೆಲ್ಲ ಸರ್ವಥಾ ಭಕ್ತರು. ಭಕ್ತಾಯೇವ ಇತರೇ ಸ್ಮೃತಃ, ಉಳಿದವರೆಲ್ಲ ಭಕ್ತರು. ಮೂರು ಗುಂಪಾಯಿತು. ಹರಿಭಕ್ತ್ಯಧಿಕೇಶ್ವೇವ ಕಿಂಕರಶ್ಚಾಪಿರುಣಿ ತಥಾ. ಆದ್ದರಿಂದ ಹರಿಭಕ್ತಿಯಲ್ಲಿ ಅಧಿಕರಾದವರಿಗೆಲ್ಲ ಒಬ್ಬ ವ್ಯಕ್ತಿ ಏನಾಗಿರ್ತಾನೆ? ಕಿಂಕರನಾಗಿರ್ತಾನೆ, ಋಣಿಯೂ ಆಗಿರ್ತಾನೆ. ಅದು ಯಾವ ಕಾಲಕ್ಕೂ ತಪ್ಪೋದೇ ಇಲ್ಲ. ಹರಿಭಕ್ತೋ ನೇತರೇಷಾಂ ವಾಸುದೇವ ವ್ಯಪಾಶ್ರಯ. ಆದರೆ ಉಳಿದವರಿಗೆಂದೂ ಕೂಡ ಏನಾಗೋದಿಲ್ಲ, ಅವನು ಅಧೀನನಾಗೋದಿಲ್ಲ, ಕಿಂಕರನಾಗೋದೇ ಇಲ್ಲ. ದ್ವಿಧೈವ ಸ್ವತ್ತವರ್ಣಾನಿ ದಾತವ್ಯಾನಿ ಇತರಾಣಿ ಚ. ಈ ಉತ್ತಮ ಋತುಗಳ ಋಣಗಳು ಎರಡು ವಿಧ, ದಾತವ್ಯ ಇತರ ಅಂತೇಳಿ. ದಾತವ್ಯ ಅಂದ್ರೇನು? ಕೊಟ್ಟು ತೀರಿಸಬಹುದಾದ ಋಣ ಅಂತ ಒಂದು, ಏನು ಕೊಟ್ಟರು ತೀರಿಸದೇ ಇರತಕ್ಕಂತ ಋಣ ಅಂತ ಒಂದು. ಋಣಗಳು ಎರಡು ವಿಧ, ತೀರಿಸಬಹುದಾದ ಋಣ, ತೀರಿಸದೇ ಇರತಕ್ಕಂಥ ಋಣ. ಅದರಲ್ಲಿ ದಾತವ್ಯಭ್ಯ ವಿಭುಚ್ಚೇತ, ದಾತವ್ಯವಾದ ಋಣಗಳು ಅಂತಿರ್ತಾವಲ್ಲ, ಅದರಿಂದ ಬಿಡುಗಡೆ ಹೊಂದಬಹುದೇ ಹೊರತು ನೇತರೇಭ್ಯ ಕಥಂಚನ, ಉಳಿದ ಋಣಗಳಿಂದ ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಬಹಳ ಇಂಪಾರ್ಟೆಂಟ್ ಇದು, ಇನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ತಂದೆ ತಾಯಿಗಳನ್ನ ದೂರ ಮಾಡಿಬಿಡ್ತಾರೆ, ಆಮೇಲೆ ಏನೋ ಪಾಪ ಹೇಳ್ಕೊತಿರ್ತಾರೆ, ಎಷ್ಟು ಕಷ್ಟಪಟ್ಟು ಓದಿಸಿದ್ವಿ ಬೆಳೆಸಿದ್ವಿ ಅಂದ್ರೆ ಏನ್ ಮಾಡ್ತಾರೆ ಅವರು? ಇಲ್ಲಿಗೆ ಎಷ್ಟು ಬರಿ ಅಂತ ಕರೆದು ಎಷ್ಟು ಖರ್ಚು ಮಾಡಿದ್ರಿ ಅಂತ ಹೇಳ್ಕೊಟ್ಬಿಡ್ತಾರೆ. ಇದೇನಿದೆ, ಇದರಿಂದ ದೂರ ತೀರ್ದಾಗಾಯ್ತಾಗಿದ್ರೆ ಆ ದುಡ್ಡು ಅವನ ಪಕ್ಕದಲ್ಲಿ ಕೂಸು ಬಂದ್ರು, ಪಕ್ಕದಲ್ಲಿ ದುಡ್ಡು ಇಟ್ಬಿಟ್ಟರೆ ಬೆಳ್ಕೊಂಡು ಹೋಗ್ತಿರ್ತಾ ಅವನ. ಇಲ್ಲ, ಅದು ಬಿಡಿಸಕ್ ಆಗೋದಿಲ್ಲ, ಅದು ಋಣಗಳನ್ನ ತೀರಿಸಕ್ ಆಗೋದೇ ಇಲ್ಲ. ಎಲ್ಲ ಯಾವ ಸಾಲ ಎಸ್ಕೊಂಡಿದ್ದ ಕೊಟ್ಟ ಮುಗಿದು ಅದು ಆ ಋಣ ಹೊರಟೋಯ್ತು. ಅದು ಇಂಥ ಋಣ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಯಾರು ಒಂದು ನಿಷ್ಕಾಮನೆಯ ಮಾಡಿರ್ತಾರೆ, ಉಪಕಾರವನ್ನು ತೀರಿಸಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಅರ್ಥ ಮಾಡಿಕೊಂಡ್ರೆ ತೀರಿಸ್ತಕ್ಕಂಥ ಋಣ ಬೇರೆ, ತೀರಿಸದೇ ಇರತಕ್ಕಂಥ ಋಣ ಬೇರೆ. ಅದಕ್ಕೆ ರಾಮದೇವರು ಏನು ಹೇಳ್ಬಿಡ್ತಾರೆ, ಎಲ್ಲಾ ಕಪಿಗಳಿಗೂ ಒಂದು ಉದ್ದೇಶ ಇತ್ತು, ಮೋಕ್ಷ ಸಿಗಬೇಕು ಅಂತೇಳಿ. ನಾನು ಮುಕ್ತಿ ಕೊಡ್ತೇನೆ, ಋಣ ತೀರಿ ಹೋಯಿತು. ಹನುಮಂತನಿಗೆ ಮಾತ್ರ ಮುಕ್ತಿ ಕೊಟ್ಟರು ಋಣ ತೀರೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಫಲಾಪೇಕ್ಷೆಯಿಂದ ಮಾಡಿಲ್ಲ ಹನುಮಂತ. ಇದನ್ನು ಅರ್ಥ ಮಾಡಿಕೊಂಡ್ರೆ ಋಣಗಳು ಎರಡು ವಿಧ, ತೀರಿಸ್ತಕ್ಕಂಥ ಋಣ ಬೇರೆ, ತೀರಿಸಕ್ಕಾಗದೇ ಇರತಕ್ಕಂಥ ಋಣಗಳು ಬೇರೆ. ಎಲ್ಲಾದ್ರೂ ಋಣಮುಕ್ತಿ ಆಗತ್ತೆ ಅಂತೇಳಿ ಹೇಳಿರ್ತಾರೋ ಆ ತೀರಿಸಬಹುದಾದ ಋಣದಿಂದ ಮುಕ್ತಿ ಅಂತ ಅರ್ಥನೇ ಹೊರತು ಯಾವ ಋಣದಿಂದ ಮುಕ್ತನಾಗಲಿಕ್ಕೆ ಸಾಧ್ಯ ಇಲ್ಲ, ಮುಖ್ಯ ಋಣದ ಬಡಗಳಿಂದ ಸಾಧ್ಯನೇ ಇಲ್ಲ. ಇದರಿಂದ ಏನಾಯ್ತು? ಈಗ ದೇವತೆಗಳು ಋಷಿಗಳು ಮೊದಲಾದ ದೊಡ್ಡವರ ಋಣಗಳಿಂದ, ಕೊಟ್ಟ ಸೋತ್ತಮರ ಋಣಗಳಿಂದ ಎಂದೂ ಮನುಷ್ಯ ಬಿಡುಗಡೆಯನ್ನು ಸಂದಲಕ್ಕೆ ಬರೋದಿಲ್ಲ. ಇನ್ನು ದೇವರ ಋಣದಿಂದ ಬಿಡುಗಡೆ ಒಂದಾಗಿ ಬರ್ತದ ಹಾಗಿದ್ರೆ ಸಾಧ್ಯನೇ ಇಲ್ಲ. ಅದೇ ಹೇಳಿ ತಾಯಿ ಋಣ ತಂದೆ ನೋಡಿ ಎಲ್ಲರದೂ ಅಷ್ಟೇ ಇದೆ. ಹೆತ್ತ ತಾಯಿ ಅದಕ್ಕೆ ಹೇಳ್ತಿರೋದು, ಕೆಟ್ಟ ತಾಯಿ ಕೆಟ್ಟ ತಂದೆ ಕೆಟ್ಟ ತಾಯಿ ಇರ್ತಾಳೆ ಅಂತ ತಿಳ್ಕೊಂಬೋಣ. ಆ ಋಣ ಹುಟ್ಟಿದ್ದ ಕೆಟ್ಟ ಋಣ ಒಂದಲ್ಲ ಒಂದ್ ಕಂಡು ತೀರಿ ಹೋಯ್ತು, ಗಾಯ ಶ್ರಾದ್ದ ಮಾಡದೆ ತೀರಿ ಹೋಗ್ಬಿಡ್ತು. ಒಳ್ಳೆ ತಾಯಿ ದೊಡ್ಡದಿರ್ಸಕ್ಕಾಗದೆ ಇರಿ, ಎಷ್ಟೇ ಮಾಡಿದ್ರು ಹಾಗೆ ಉಳ್ಕೊಡುತ್ತೆ, ಮುಕ್ತಿಯಲ್ಲೂ ಉಳ್ಕೊಂಡ್ಬಿಡುತ್ತೆ ಅಂತ ಹೇಳಿದ. ಅಂತ ಋಣ ಹೋಗೋದೇ ಇರಿ, ಕೆಟ್ಟವರೇನೋ ಉಪಕಾರ ಮಾಡಿದ್ರೆ ಅದಕ್ಕೆ ಪ್ರತಿಫಲ ಕೊಟ್ಟರೆ ಮುಗಿದೋಯ್ತು. ಒಳ್ಳೆಯವ್ರು ಉಪಕಾರ ಮಾಡಿದ್ರೆ ಅಂಗಡಿಯಲ್ಲಿ ಹೋದ ಸಾಮಾನು ತಂದ ದುಡ್ಡು ಕೊಟ್ಟ ಮುಗಿದೋಯ್ತು, ಜನ್ಮದಿನಕ್ಕೂ ಥ್ಯಾಂಕ್ಸ್ ಹೇಳಬೇಕಾಗಿಲ್ಲ ಅವರಿಗೆ, ಕತೆ ಮುಗಿದೋಯ್ತು. ಆದರೆ ಕೆಲವರು ಋಣ ಆಗಿರ್ತಾ ಆಧ್ಯಾತ್ಮಿಕ ಋಣಗಳು ಉಪದೇಶಾದಿಗಳು ಎಂಥವುಗಳು ಹರಿದಾಸ ಹೇಳ್ತಾರೆ, ನೇರ ಗುರುಗಳಲ್ಲ ಅವರು, ಯಾರೂ ಕೂಡ ಟಿಪ್ಪಣಿಕಾರರ ನೇರ ಗುರುಗಳಲ್ಲ ಅವರು. ಆದರೆ ಅವರಿಂದ ಜ್ಞಾನ ಬಂತ ಇಲ್ಲ ನಮಗೀಗ, ತೀರ್ಸಕ್ಕಾಗೋದಿಲ್ಲ ಋಣ, ಶಾಶ್ವತ ಋಣ ಎದುರಿಗಿಲ್ಲ ಅವರೀಗ, ಅವರಿಂದ ಜ್ಞಾನ ಬಂತು ನಮಗೆ, ಋಣ ತೀರ್ಸಕ್ಕಾಗೋದೇ ಇಲ್ಲ. ಯಾಕೆ ಜ್ಞಾನ ಎಂದಾರು ನಾನು ಋಣ ತೀರ್ಸಕ್ಕೆ ಏನ್ ಮಾಡಬೇಕೀಗ, ಅವನು ದುಡ್ಡು ಕೊಟ್ಟಿದ್ದ, ನಾ ದುಡ್ಡು ಕೊಟ್ಟೆ ಅಂತ ಹೇಳ್ಕೊಂಡ ಸಿಟ್ಟು ಬಂತು, ದುಡ್ಡು ವಾಪಸ್ ಕೊಟ್ಬಿಟ್ಟ. ಇನ್ನು ಜ್ಞಾನ ವಾಪಸ್ ಕೊಡ್ಬೇಕಷ್ಟೇ, ನಾವೀಗ ಕೊಡಕ್ ಬರುತ್ತೆ ಅದನ್ನ ಸಾಧ್ಯ. ಅದೇರ್ಪರ್ ಏನಾಯ್ತು ಅಲ್ಲಿಗೆ, ತೀರ್ಸಕ್ಕಾಗದ ಋಣ ಅಂತ ಆಯ್ತು. ತೀರ್ಸಕ್ಕಾಗದೇ ಇರತಕ್ಕಂಥ ಋಣ ಯಾವ್ದನ್ನು ಕೊಟ್ಟು ತೀರಿಸಬಹುದು, ಧನಕರಕಾರಿಯನ್ನು ಕೊಟ್ಟು ತೀರಿಸಬಹುದು, ಆದರೆ ಜ್ಞಾನವನ್ನು ಕೊಟ್ಟು ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ನೆನಪಿರ್ಬೇಕಾದ ಧರ್ವಾನ್ ದಾತವ್ಯ ಅಂದ್ರೆ ಕೊಡ್ಲಿಕ್ಕೆ ಯೋಗ್ಯ, ದಾತುಂ ಯೋಗ್ಯಂ ದಾತವ್ಯಂ, ಅದಾತವ್ಯಂ ಅಂದ್ರೆ ಕೊಡ್ಲಿಕ್ಕೆ ಆಗದೇ ಇರೋದು. ದಾತವ್ಯಂ ಇತಿ ಯದ್ದಾನಂ ದೀಯತೆ ಅನುಪಕಾರಿಣೆ ದೇಶೇ ಕಾಲೇ ತಥಾ ಪಾತ್ರೆ ತದ್ದಾನಂ ಸಾತ್ವಿಕಂ ಸ್ಮೃತಂ. ದಾತವ್ಯ ಅಂತ ಪದ ಬಂದಿದೆ, ದಾತವ್ಯ ಕರ್ತವ್ಯ ಧ್ಯಾತವ್ಯ ಪಾತವ್ಯ ಎಲ್ಲ ಎಂಥ ಪದಗಳವೋ ತವ್ಯ ಪ್ರತ್ಯಯಗಳು ಅಂತ ಕರೀತಾರೆ. ಅದಕ್ಕೇನಂತ ಅರ್ಥ, ದಾತುಂ ಯೋಗ್ಯಂ ದೇಯಂ, ದಾತವ್ಯ ಎರಡು ರೂಪ ಅದಕ್ಕೆ. ಇಲ್ಲೂ ಹಾಗೆ ದಾತವ್ಯ ಋಣಗಳು ಅಂತ ಒಂದು, ದಾತವ್ಯವಲ್ಲ ಋಣಗಳು ಅಂತ ಒಂದಿದೆ. ಅದನ್ನೆಂದೂ ಕೂಡ ದಾತವ್ಯ ಋಣಗಳಿಂದ ಮುಕ್ತನಾಗಬಹುದೇ ಹೊರತು ಬೇರೆ ಋಣ ಆಗಲು ಸಾಧ್ಯ ಇಲ್ಲ. ಕಥಂ ದೇವಾದ್ಯನುಪಕೃತಃ ಮನೋಮೋಕ್ಷೇಪಿ ವರ್ತಯೇತ್. ಈಗ ಸೋತ್ತಮರ ಅಧೀನ ಯಾತಕ್ಕಿದ್ದೇವೆ ಅಂದರೆ ಮುಕ್ತಿಯಲ್ಲೂ ಕೂಡ ಏನಾಗಿರ್ತಾರೆ, ದೇವರು ಬಿಂಬ ಅನ್ನೋ ಪ್ರತಿಬಿಂಬರು ಅಷ್ಟೇ ಇಲ್ಲ, ನಮಗಿಂತ ಉತ್ತಮರಲ್ಲಿ ನಮಗೇನಾಗಿರ್ತಾರೆ ಬಿಂಬನೆ, ಮತ್ತೆ ಅಥವರೆಲ್ಲ ಪ್ರತಿಬಿಂಬನೆ. ಅಂದಮೇಲೆ ಮುಕ್ತಿಯಲ್ಲೂ ಕೂಡ ಯಾವ ಥರ ಡಿಪೆಂಡೆನ್ಸ್ ಬಂತೀಗ, ದೊಡ್ಡವರು ಡಿಪೆಂಡೆನ್ಸ್ ಇರೋದ್ರಿಂದ ಅವಾಗೆ ಋಣ ತೀರ್ಸಕ್ಕಾಗೋದಿಲ್ಲ ಅಂತ ಅರ್ಥ. ಇದನ್ನ ಅರ್ಥ ಮಾಡಿಕೊಂಡ್ರೆ ಮುಕ್ತಿಯಲ್ಲಿ ದೇವರಾಧೀನ್ಯ ಅಷ್ಟೇ ಅಲ್ಲ, ನಮ್ಮ ಸೋತ್ತವರಾಧೀನ್ಯವೇ ಇರಬೇಕಾದ್ರೆ ಇದು ಎಲ್ಲರೂ ದೇವರಿಗೆ ಈಕ್ವಲ್ ಆಗ್ತಾರೆ ಅಂದ್ರೆ ಎಷ್ಟು ಅಪಾರ್ಥ ಆಗತ್ತದು. ಆದ್ರಿಂದಾನೆ ಆ ಮತ ಒಪ್ಪಲಕ್ಕೆ ನಮಗೆ ಆಗೋದಿಲ್ಲ ಅಂಬುದಕ್ಕೆ ನಿದರ್ಶನ. ಧರ್ಮಾನ್ ಭಾಗವತ ಅನಿತ್ಯಂ, ನಮಗೆ ಹಾಗಿದ್ದರೆ ಯಾವ್ದು ಋಣ ಹೋಗುತ್ತೆ ಅಂತ ತಿಳ್ಕೊಬೋಣ. ಯಾವ್ದು ಕೆಟ್ಟ ಆಫೀಸರ್ ಇದ್ದ ಫಜಿ ತದ್ದು ಬೇಜಾರಿಟ್ಟೋಯ್ತು, ಕೊನೆಗೆ ರಿಸೈನ್ ಮಾಡ್ಬಿಟ್ಟ, ಪೀಡೆ ಹೋಯ್ತು ಅಂತ ಬಿಟ್ಬಿಟ್ಟಲ್ಲಿ ಮುದೋಯ್ತು. ಇನ್ನೇನ್ ಮಾಡಾಗಿಲ್ಲ, ನೋಡೋ ಕೆಲಸ ಬಿಟ್ಟಾಯ್ತು, ಇನ್ನೇನ್ ಬಿಸಾಕ್ತಿರಿ, ರೆಸಿಗ್ನೇಷನ್ ಬಿಸಾಕ್ಬಿಡ್ತಾನೆ ಮುದೋಯ್ತು. ಆದ್ರೆ ತಂದೆ ತಾಯಿ ಅದಕ್ಕೆ ಬಿಡಕ್ ಬರೋದಿಲ್ಲ, ಗೊತ್ತಾಯ್ತಿಲ್ಲ. ಇವತ್ತು ಆಫೀಸರ್ ದೇವೋಭವ ಮಾಡ್ತಾರೆ, ಪಿತೃ ದೇವೋಭವ ಎಲ್ಲ ಇಲ್ಲ. ಈಗ ಅವ್ನು ದುಡ್ಡು ಕೊಡ್ತಾರಲ್ಲ ಆಫೀಸರ್ ದೇವೋಭವ, ಅಟೆಂಡರ್ ಎಲ್ಲ ದೇವೋಭವ, ಫೈಲ್ ಮೂವ್ ಆಗ್ಬೇಕಾದ್ರೆ ಕಂಡ್ಕೊಂಡವರು ದೇವೋಭವ ಆಗಿಬಿಡ್ತಾರೆ ಅವರಿಗೆ. ಆದ್ರೆ ತಂದೆ ತಾಯಿಗಳಿಗೆ ಮಾತ್ರ ಇಂದು ಮಾಡೋದೇ ಇಲ್ಲ, ತಪ್ಪದು. ಯಾಕೆ ಋಣ ತಿರುಗಳಕ್ಕಾಗಲ್ಲ, ಹೋಗಲಿ ಬಿಡಿ. ತಂದೆ ಅಲ್ಲ ತಾಯಿ ಅಲ್ಲ, ಅದೇನ್ ಮಾಡ್ಬೇಕು ಏನಾಗಿದ್ರೆ ತನ್ನ ದೇಹ ಕಳ್ಕೋಬೇಕಷ್ಟೇ, ಇಮಿಡಿಯೇಟ್ ಆಗಿ ಗೊತ್ತಾಗ್ತದೆ. ದೇಹ ಬಿಟ್ಬಿಡು, ನೀವು ಕೊಟ್ಟ ದೇಹ ಹೋದಲ್ಲೋ ಬಿಟ್ಬಿಡ್ತೀರಿ ಅಂತ ಬಿಟ್ಬಿಡ್ಬೇಕಾಗಿದೆ. ನೀವು ಕೊಟ್ಟ ವಸ್ತ್ರ ಬಿಸಾಕಾಗೆ ಬಿಸಾಕ್ಲಕ್ ಬರುತ್ತಾ, ಸಾಧ್ಯ ಇಲ್ಲ. ಯಾಕೆ ಸಾಧನೆ ಮಾಡ್ಬೇಕಂತೆ ಇದರಿಂದ, ಥೇರ್ಫಾರ್ ಋಣ ತೀರ್ಸಕ್ಕಾಗೋದಿಲ್ಲ, ನೆನಪಿರ್ಬೇಕಾದ್ರೆ. ಆದ್ರೆ ಜನಗಳು ಇವತ್ತು ಅಪಾರ್ಥ ಮಾಡ್ಕೊಂಡು ಅದು ತೀರಿಸಬಹುದು ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ತಿಳಿಸಿ ತಿಳ್ಕೊಂಡ್ಬಿಡ್ತಾರೆ, ತಿರಿಸಿಬಿಟ್ಟಾಗಿದೆ ಈಗಾಗಲೇ ಅಂತೇಳಿ. ಎಷ್ಟು ಮಾಡಿ ಅವ್ರು ಹತ್ತರಷ್ಟು ಕೊಟ್ಟಿದ್ರೆ ಇನ್ನೇನು ಬೇಕು ನಿಮ್ಗೆ ಕೊಡ್ಬೇಕು ನಮಗೆ ಅಂದ್ಬಿಟ್ಟು ಏನ್ ಮಾಡ್ಬೇಕಾಗ, ತಪ್ಪದು. ಇದಕ್ಕಾದ್ರೆ ಸರಿನೇ, ಕೆಲವು ಇರ್ತಾರೆ ಕರಾರು ಹಾಕಿರ್ತಾರೆ, ನೀವು ಪರ್ಮನೆಂಟ್ ಜಾಮ್ನಲ್ಲಿ ಇರ್ತಾನೆ, ಅವ್ನು ಅಕಸ್ಮಾತ್ ಕೆಲಸ ಬಿಟ್ಟರೆ 3 ತಿಂಗಳು ದುಡ್ಡು ಕೊಡಬೇಕು, ಮತ್ತೆ ಬಿಟ್ಟರೆ 1 ತಿಂಗಳು ಕೊಡಬೇಕು, ಋಣ ಮುದೋಯ್ತು ಅಲ್ಲಿ, ಕೊಟ್ಟರೆ ಮುದೋಯ್ತು ಅಷ್ಟೇ. ಇದು ಯಾತಕ್ಕೆ ಹೇಳ್ತಿರೋದು, ಋಣಕ್ಕೊಂದು ಮಿತಿ ಇದೆ, ಆದರೆ ಕೆಲವು ಋಣಕ್ಕೆ ಮಿತಿ ಇಲ್ಲ. ಸೊ ದಾತವ್ಯ ಋಣಗಳು ಅದು ಅದಾತವ್ಯ ಋಣ ಎರಡಿದೆ, ದಾತವ್ಯ ಋಣ ತಿಳಿಸ್ಕೋಬಹುದು, ಅದಾತವ್ಯ ಋಣ ತಿಳಿಸಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ಸ್ಪಷ್ಟೀಕರಣ ಕೊಟ್ಟು. ಇದರಿಂದ ನಮಗೆ ಪಿತೃದೇವೋಭವ ಇತ್ಯಾದಿ ಮಾತುಗಳಿಗೆ ಉಳಿದೆಲ್ಲ ಹೇಳಿಲ್ಲ ಅವರು. ಪಿತೃದೇವೋಭವ, ಮಾತೃದೇವೋಭವ, ಆಚಾರ್ಯ ದೇವೋ ಅತಿಥಿ 4 ಹೇಳಿಬಿಟ್ರೆ ಅಷ್ಟೇ. ಸ್ನೇಹಿತ ದೇವೋವೆಲ್ಲ ಹೇಳಲಿಲ್ಲ, ಮಿತ್ರ ದೇವೋಭವೆಲ್ಲ ಹೇಳಲಿಲ್ಲ. ಯಾತಕ್ಕೆ ಹೇಳಲಿಲ್ಲ ಅಂದ್ರೆ ಲಿಮಿಟೇಷನ್ ಇದೆ, ಇದು ಲಿಮಿಟೇಷನ್ ಇಲ್ಲ ಇದಕ್ಕೆ. ಆದ್ರಿಂದ ಫಾರ್ ಎವರ್ ಉಳಿತಕ್ಕಂಥವುಗಳು ಇವಿಷ್ಟು ಕೂಡ, ಉಳಿದೆಲ್ಲ ತಾತ್ಕಾಲಿಕ ಅಷ್ಟೇ. ರಿಕ್ಷಾ ಕೊಟ್ಟ ದುಡ್ಡು ಕೊಟ್ಟ ಇಳಿದೋದು, ಅವನಿಗೆ ನಮ್ಮ ಕತೆ ಮುದೋಯ್ತು ಅಲ್ಲಿ, ಮತ್ತೆಷ್ಟೇ ಇರೋ ಸಂಬಂಧ ಇಳಿದೋನ್ ಬಿಟ್ಟೋಯ್ತು ಅಷ್ಟೇ. ಹರಿ ಆದ್ರೆ ಅವ್ನು ಫ್ರೀ ಕರ್ಕೊಂಡು ಹೋಗ್ಬಿಟ್ಟು ಪಂಚಿತ ಆಯ್ತು. ಈಗ ಆ ಫ್ರೀ ಕರ್ಕೊಂಡೋದ ದುಡ್ಡು ಬೇಡ ಅಂದ್ಬಿಟ್ಟು ಅದು ಕೂಡ ಉಳ್ಕೊಂತರು, ನಾವು ಉಳ್ಕೊಂತದ ಈಗ ಕೊಳ್ಳ ಏನ್ ಕೊಟ್ಟರು ಇಳಿಸ್ಕೊಂಡು ತಯಾರಿಲ್ಲ ಅವನಿಗೆ. ಅವಾಗ ಏನ್ ಮಾಡ್ತಾನೆ ಅವನಿಗ, ನೆಕ್ಸ್ಟ್ ಅವನು ಕಷ್ಟದಲ್ಲಿದ್ದಾಗ ಇವನು ಸುಮಾರು 7-10 ರೂಪಾಯಿ ಬಿಟ್ಟಿದ್ದಾಳೆ ತಗೊಂಡು ಮೀಟರ್ ಚಾರ್ಜ್ ನಲ್ಲಿ 10 ರೂಪಾಯಿ ಕೊಟ್ಟರೆ ಹೋಗೋದಿಲ್ಲ ಋಣ. ಏನ್ ಮಾಡ್ತಾನ ಅವನು, ನಮ್ಮ ನೆಸಿಟಿ ಇದೆ ಮಾಡಿದ್ದು, ಅವನ ನೆಸಿಟಿ ಮಾಡ್ಬೇಕಾಗತ್ತೆ, ಆ ತರ ಬರುತ್ತೆ. ಅದಕ್ಕೆ ಋಣ ಉಳಿಸ್ಕೋಬಾರದು ಅಂತ ಹೇಳ್ಬಿಡ್ತಾರೆ. ಜನರಲ್ಲಿ ಏನ್ ಮಾಡ್ತಾರೆ, ದುಡ್ಡು ತಗೋಬೇಕು ನೀನು, ಎಲ್ಲರೂ ಪಂಚಿತ ಆಗುತ್ತೆ. ಆ ರೀತಿ ನಾವೇನ್ ಮಾಡ್ತೇವೆ, ಹೋಗ್ಬಿಟ್ಟು ಬಿಟ್ಟ ಬಿಟ್ಬಿಡ ಆರಾಮ ಖುಷಿ ಅಂತ ತಿಳ್ಕೊಂಡು ಹೊರಟ್ಬಿಡ್ತೇವೆ. ಕಮಿಟ್ಮೆಂಟ್ ಅದು ಆಕ್ಚುಲಿ, ಇಸ್ಕೊಂಡಿದ್ರೆ ತಂಟೆ ಇರಲಿಲ್ಲ, ಇಸ್ಕೊಳ್ಳೋದಕ್ಕೆ ಏನಾಯ್ತು, ಈಗ ಪ್ರಾಬ್ಲಮ್ ಕ್ರಿಯೇಟ್ ಆಯ್ತು ಆಕ್ಚುಲಿ. ಅದು ತೀರಿಸತಕ್ಕಂಥ ಹೊಣೆಗಾರಿಕೆ ಬಂತು. ಇನ್ನು ಮೋಸ ಮಾಡ್ಬಿಡ್ತಾರೆ, ಅದು ಬೇರೆ. ಅವನು 15 ಕೊಡೋ 10 ಕೊಟ್ಟ ಅವ್ರು ಎಲ್ಲ ನೋಡ್ದ ಹೋಗ್ಬಿಟ್ಟ, 5 ರೂಪಾಯಿ ಉಳಿತು, ಅದು ಬೇರೆ ಮೋಸ ಉಳಿಸಿದ್ದ ಜೊತೆಗೆ ಬೇಟ್ರಿ ಚಾರ್ಜ್ ಎಲ್ಲ ಎಕ್ಸ್ಟ್ರಾ ಉಳಿಸಿದ್ದೆ. ಅವನು ಖುಷಿ ಪಡ್ಬಿಡ್ತಾರೆ, ಎಷ್ಟು ಅನುಕೂಲ ಆಯ್ತು ಅಂತೇಳಿ. ಮುಂದೆ ಏನ್ ಮಾಡೋಕ್ಕಾಗತ್ತ, ಅವನು ಎಷ್ಟು ಬಡ್ಡಿ ಸಮೇತ ತೀರಿಸಬೇಕಾಗತ್ತೆ. ಅದೆಲ್ಲ ಯೋಚನೆ ಮಾಡಿದ್ರೆ ಯಾವ್ದು ಋಣ ಇಟ್ಕೊಳ್ಳೋಕೆ ಹೋಗ್ಬಾರ್ದು, ಗೊತ್ತಾಯ್ತಾ? ಅದಕ್ಕೆ ಯೋಚನೆ, ಡೈಲಿ ಯೋಚನೆ ಮಾಡ್ತಿರ್ಬೇಕು. ಪರೀಕ್ಷೆ ಎಂದ್ ಬೇಕಾದ್ರೆ ಸಾಯ್ಬಹುದು, ಹೊತ್ತಾನೆ ನಮ್ಮ ಋಣ ಯಾವ್ದಾರು ಬಾಕಿ ಇದೆಯಾ ತಿರ್ಗಿ ಬರೋದನ್ನ ನೆನ್ಪಿಟ್ಕೊಂಡಿರ್ತೇನೆ, ಯಾವ್ದು ಬರಬೇಕಾಗಿದೆ ನೆನ್ಪಿಟ್ಕೊಂಡಿರ್ತೇವೆ, ಅದು ಯಾವ್ದು ಹೋಗಿ ಕೊಡಬೇಕಾಗಿದೆ ಫಸ್ಟ್ ಅದ್ರ ಮುಗಿಸಿಬಿಡ್ಬೇಕು. ಬರಬೇಕಾದ್ರೂ ಬರೋದ ಯೋಚನೆ ಇಲ್ಲ, ಅವ್ರ ಕಮಿಟ್ಮೆಂಟ್ ಇದೆ, ಎಲ್ಲಿ ಬರಲೇಬೇಕದು ಹೋಗೋದಿಲ್ಲ, ಅದು ಎಷ್ಟು ಜನ್ಮಾರು ವಾಪಸ್ ಬರಲೇಬೇಕು ಇಲ್ಲಿ ಹೋಗೋದಿಲ್ಲ. ನಾವು ಕೊಡೋದು ಮಾತ್ರ ನಮಗೆ ತಿಳಿಯುತ್ತೆ ಸ್ಪರಿಸ್ಬಾರ್ದು. ಅದಕ್ಕೆ ಏನ್ ಮಾಡ್ಬೇಕು, ನಾವೀಗ ಡ್ಯೂಸ್ ಎಲ್ಲ ಮುಗಿಸ್ಕೊಂಡ್ಬಿಡ್ಬೇಕು, ಗೊತ್ತಾಯ್ತಿಲ್ಲ. ಅದಕ್ಕೆ ಮಾರ್ಗ ಬರಲಿಕ್ಕೇನೆ ಸಾಧನೆ ಅಂತ ಕರೆಯೋ, ಯಾವ ಋಣ ಉಳ್ಕೋಬಾರದು, ಪಿತೃ ಋಣ ಅದಕ್ಕೆ ಸನ್ಯಾಸ ಹೋಗ್ಬೇಕಾರೆ ಏನ್ ಮಾಡ್ಬಿಡ್ತಾರೆ, ಎಲ್ಲರ ಸಾಧ್ಯವನ್ನು ಮುಗಿಸಿ ಒಂದು ಹಂತ ಋಣ ತೀರಿಸ್ಕೋತಾರೆ, ಇಲ್ಲದವ್ರು ಎಂಟ್ರಿ ಇಲ್ಲ. ಅದಕ್ಕೆ ಈ ಸನ್ಯಾಸ ತಗೋಬೇಕಾದ್ರೆ ಇಷ್ಟು ನಿಯಮ ಇದೆ, ಇನ್ನು ದೇಹ ಇರುತ್ತೆ, ದೇಹ ಇದ್ದಾಗಲೇ ಋಣ ಕಳ್ಕೊಳ್ಳೋಕೆ ಹೋಗ್ತಾನೆ, ದೇಹ ಬಿಟ್ಟ ಮೇಲೆ ಎಷ್ಟು ಋಣ ಇರಬಹುದು ಲೆಕ್ಕ ಹಾಕಿ, ಎಂದು ಋಣ ಬಿಡ್ಲಕ್ಕಾಗದೇ ಇಲ್ಲ. ಇಷ್ಟೊತ್ತು ಹೇಳಿದ್ದೇರು ಬರೀ ಉಪಾಧ್ಯಾಯರು ಅಷ್ಟೇ, ದೇವತೆಗಳು ಗುರುಗಳು ದೊಡ್ಡವರು ತಾಯಿ ತಂದೆ ಅವರು ಗುರುಗಳು ತೀರಿಸಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ತೀರಿಸಬಹುದು, ಆದಷ್ಟು ತೀರಿಸಬಹುದು, ಎಷ್ಟು ಬಿಟ್ಟು ತೀರಿಸಬಹುದು, ಶ್ರಾದ್ದ ಪಕ್ಷ ಮಾಡಿ ಒಂದು ಹಂತಕ್ಕೆ ತೀರುತ್ತಷ್ಟೇ. ಶ್ರಾದ್ದ ಪಕ್ಷ ಮಾಡಿದ ಮಾತ್ರಕ್ಕೆ ಪೂರ್ತಿ ತೀರಲಿಲ್ಲ, ಎಷ್ಟು ತೀರಿತು, ಒಂದು ಸ್ಟೇಜ್ ತೀರುತ್ತಷ್ಟೇ, ಪೂರ್ತಿ ತೀರೋದು ಸಾಧ್ಯ ಇಲ್ಲ. ಅದಕ್ಕೆ ಜ್ಞಾಪಿಸ್ಲಿಕ್ಕೇನೆ ಸಂಧ್ಯಾ ವಂದನೆಯಲ್ಲಿ ಮಾತೃಭ್ಯೋನೋ ಪಿತೃಭ್ಯೋನೋ ಯಾವುದೇ ನಮಗೇನೋ ಗೊತ್ತೇ ಇಲ್ಲ, ಯಾರು ಏನ್ ಮಾಡ್ಬೇಕು, ಅದಕ್ಕೆ ಜನ್ಮಾಂತರ ಋಣಿಗಳು ನಾವು ಅಂತ ಹೇಳ್ತಾನೆ ಇರಬೇಕು. ಆ ದೇಹದ ಸಾಧನೆ ಮಾಡಿದ್ದಾರೆ, ಈ ದೇಹಕ್ಕೆ ಬಂದಿದ್ ನಾವೀಗ, ಇದೇ ಸಾರಿ ಮುಂದೊಂದು ಕ್ಯಾರಿ ಔಟ್ ಆಗ್ತಿರೋದ್ರಿಂದ ಯಾವ ಜನ್ಮ ಸಾಧ್ಯ ಕೊಟ್ಟರೆ ನೆನಪು ಉಳಿತಲ್ಲ. ಈಗ ಯಾವ್ದೋ ಕೆಲಸದಲ್ಲಿದ್ದ ಬೇರೆ ಕೆಲಸ ಇತ್ತು ಹೊರಟುಬಿಟ್ಟ, ಬಟ್ ಆ ಕೆಲಸಗಳಿಗೆ ಬೇಸಿಸ್ ಯಾವ್ದಾಗಿತ್ತು, ಇಲ್ಲಿ ಕೆಲಸ ಮಾಡಿದ ಬೇಸಿಸ್ ಆಗಿತ್ತು, ಇದ್ರ ಈ ಬೇಸಿಸ್ ಮೇಲೆ ಪ್ರಮೋಷನ್ ಕೊಟ್ಟು ಇದು ಋಣಿ ಆಗಿರ್ಬೇಕಾಯ್ತಲ್ಲ ಅವರಿಗೆ. ಆ ತರಹ ನಾವು ಎಲ್ಲಾ ಜನ್ಮದ ತಂದೆದಾಗಿ ಏನಾಗಿರ್ಬೇಕು, ಋಣಿ ಆಗಿರ್ಲೇಬೇಕಾಗತ್ತೆ. ಏನೇನೇನು ಹೌದು ಪಾಠ ಪ್ರವಚನ ಇಲ್ಲೇನು ಪಾಠ, ಅದಕ್ಕೆ ಹೇಳಿದ್ ದೇವರನ್ನ ಆಶ್ರಯಿಸಿದವರು ಯಾವ ಋಣನೂ ಇರೋದಿಲ್ಲ ಅಂತ ಅದಕ್ಕೆ ಹೇಳಿದ್ದು. ಸಂಧ್ಯಾಂದಿ ಮಾಡೋದು ಲೇಟ್ ಆದ್ರೂ ಕೂಡ ಪಾಠ ಪ್ರವಚನದಿಂದ ದೋಷ ಇಲ್ಲ, ಅಷ್ಟರ ಮಟ್ಟಿಗೆ ಅವಕಾಶ ಕೊಟ್ಟಿರೋದ್ರಿಂದ ದೋಷ ಬರಲಿಲ್ಲ. ಅದಕ್ಕೆ ಎಲ್ಲಾ ಬಿಡೋ ಯತಿಗಳು ಅಂದ್ರೆ ಯತಿಗಳಲ್ಲ, ಪಾಠ ಪ್ರವಚನಗಳು ಎಲ್ಲ ಬಿಟ್ಟರೆ ಅವು ಯತಿಗಳು. ಮತನ ಬರೀತಾರೆ ಯತಿಗಳು ಯಾತಕ್ಕಾಗಬೇಕು ಅಂದ್ರೆ ಯೋಚನೆ ಮಾಡ್ತಾರಂತೆ, ಸೌಲಭ್ಯ ಶ್ರವಣಾದೀನಾಂ ಅನ್ಯತ್ ಸಂಕೋಚ ಬರ್ಹತಿ, ನಮಗೆ ಪಾಠ ಪ್ರವಚನ ಕೇಳೋ ಯೋಗ ಬರುತ್ತೆ ಅಂದ್ರೆ ಏನ್ ಮಾಡ್ಬೇಕಂತೆ, ಬೇರೆ ಎಲ್ಲಾ ಕೆಲಸನೂ ಕಟ್ ಮಾಡಿಬಿಡುದು, ಆ ಚಾನ್ಸ್ ಸಿಗ್ತಾ ಬಿಡಿ ಎಲ್ಲ ಬಿಟ್ಬಿಡದೆ ಮುಗಿದೋಯ್ತು. ಆಮೇಲೆ ಅದೇನ್ ಮಾಡಬಹುದು, ಎಷ್ಟು ಮಟ್ಟಿಗೆ ಮಾಡಬಹುದು, ಅನ್ಯ ಸಂಕೋಚ ಮಿಷ್ಯತೆ, ಅದನ್ನೆಲ್ಲ ಎಷ್ಟು ಕಟ್ ಮಾಡಬಹುದು, ನಾವು ಪೂರ್ತಿ ಕಟ್ ಮಾಡಕ್ ಬರೋದಿಲ್ಲ, ಅದು ಮಿನಿಮೈಸ್ ಮಾಡಬಹುದು ಅಷ್ಟೇ. ಗಾಯತ್ರಿ ಸಂಧ್ಯಾ ಅಂದ್ರೆ ಕಟ್ ಮಾಡಕ್ ಬರೋದಿಲ್ಲ, ಎಷ್ಟು ಮಾಡಬಹುದು, 10 ಜಪ ಮಾಡಬಹುದು ಆ ರೀತಿ. ಆದರೆ ಇನ್ನೂ ಪೂರ್ತಿ ಬಿಡಬೇಕು ಅಂತಿದ್ರೆ, ಲೌಕಿಕ ಕಾರ್ಯ ಪೂರ್ತಿ ಬಿಡಬೇಕು ಅಂತಿದ್ರೆ, ತತಃ ಸಂಕೋಚ ಮನ್ವಿಷ್ಯಂ ಪಾರಿವ್ರಾಜ್ಯಂ ಭಜೇತ್ ಪುಮಾನ್ ಅಂತ ಯೋಗ ದೀಪಿಕಾದಲ್ಲಿ ನಾರಾಯಣ ಪಂಡಿತಾಚಾರ್ಯರ ಮಾತು. ಪಿತೃಕಾರ್ಯ ಮಾಡಲೇಬಾರದು ಅಂತಿದ್ರೆ ಏನ್ ಮಾಡ್ಬೇಕು, ನಿಮಗ ಸನ್ಯಾಸಿಗಳಾಗಬೇಕಷ್ಟು, ಬೇರೆ ದಾರಿ ಇಲ್ಲ. ಇವರು ಮಾಡಿಲ್ಲ ಹಾಗೆ ಇದ್ದಾರೆ ಸನ್ಯಾಸಿಗಳಲ್ಲ, ಅದೂ ಅಲ್ಲ, ಸನ್ಯಾಸ ತಗೊಂಡಿಲ್ಲ ಸನ್ಯಾಸಿಗಳಲ್ಲ, ಇದು ಬಿಟ್ಟಿಲ್ಲ ಅದೂ ಅಲ್ಲ, ಇತೋ ಭ್ರಷ್ಟ ತಥೋ ಭ್ರಷ್ಟ ಅಂತ ಆಗ್ಬಿಡ್ತಾರೆ. ಅದರಿಂದ ಎಂದೂ ಕೂಡ ಹಾಗೆಲ್ಲ ಬೆಳಕ್ ಬರೋದಿಲ್ಲ ಅಂತ ತಿಳಿಸ್ತಾರೆ. ಏನ ಸನ್ಯಾಸ ಆಪ್ಷನ್ ಅಲ್ಲ, ಯಾತಕ್ಕೆ ಸನ್ಯಾಸ ತಗೊಂಡಾತ ಈಗ, ಅಕಸ್ಮಾತ್ ಸನ್ಯಾಸ ತಗೊಳ್ಳದೆ ಹೋಗಿದ್ರೆ ಅನೇಕ ಪ್ರಾಬ್ಲಮ್ ಬರೋದು, ಈ ವೃದ್ಧಿ ಸೂತಕ ಏನೇನೋ ಕಾರಣಗಳು ಬರ್ತಾ ಇತ್ತು, ಗೊತ್ತಾಯ್ತಾ. ಆದ್ರೆ ಸನ್ಯಾಸ ತಗೊಂಡ ಯಾವುದಕ್ಕಿಲ್ಲ, ಒಂದೇ ಸಲ ತೇರುಪೂಜೆ ತಪ್ಪಾರದು, ಸನ್ಯಾಸಿಗಳಾಗುತ್ತೆ, ಒಂದೇ ಸಲ ಪಾಠ ಪ್ರಾರ್ಥ ಸನ್ಯಾಸಿಗಳಾಗಬೇಕು, ಗೊತ್ತಾಯ್ತಾ. ಯಾವ ಕಾರಣಕ್ಕೂ ಸೂತಕನೇ ಇಲ್ಲ ಅವರಿಗೆ, ಅರ್ಥ ಆಯ್ತಾ. ಸನ್ಯಾಸಿಗಳು ಗುರುಗಳು ಸನ್ಯಾಸಿಗಳು ಅವರು ಹೋದ್ರೂ ಸೂತಕ ಇಲ್ಲ, ಮತ್ತೆ ಅಷ್ಟರ ಮಟ್ಟಿಗೆ ಸೂತಕ ಇಲ್ಲ. ಆದ್ರಿಂದ ಯಾರು ಟೈಮ್ ವೇಸ್ಟ್ ಎಷ್ಟು ಆಗಬಾರದು ಅಂತ ಇರ್ತಾರಲ್ಲ, ಅವರೇನ್ ಮಾಡ್ತಾರೆ, ಇವತ್ತಾಗಲ್ಲ ಸನ್ಯಾಸರು ಪಾಠ ಪ್ರವಚನ ಪೂರ್ತಿ ಕ್ಯಾನ್ಸಲ್, ಸನ್ಯಾಸಿಗಳಾಗಿಬಿಟ್ರೆ ಏನಂತ ಅದು ಹೋಗ್ಬಿಡ್ತದೆ ಅಂತ ತಿಳ್ಕೊಂಡ್ಬಿಟ್ರೆ ಎಲ್ಲರೂ ಸನ್ಯಾಸಿಗಳಾಗಿಬಿಡ್ತಿದ್ರು. ಸನ್ಯಾಸಿಗಳು ಪಾಠ ಪ್ರವಚನ ಮಾಡಬೇಕಾಗಿಲ್ಲ ಅಂತ ಹೇಳ್ಬಿಟ್ರೆ ಏನ್ ಮಾಡಬಹುದಾಗಿತ್ತು, ಎಲ್ಲರೂ ಸನ್ಯಾಸಿಗಳಾಗ್ಬಿಡೋದು, ಪಾಠ ತಜ್ಜ ತಪ್ಪೇ ತಪ್ಪ ಪೀಡೆ ಅಂತ ಬಿಟ್ಬಿಡ್ಬೋದಾಗಿ, ಸಾಧ್ಯನೇ ಇಲ್ಲ. ಅದಕ್ಕಾಗಿ ಮಾಡಬೇಕೇ ಹೊರತು ಬೇರೆದಕ್ಕೆ ಮಾಡಾಗಿಲ್ಲ. ಅದೇ ಹೇಳಿದ್ರು ನಮ್ಮಲ್ಲೂ ಕೂಡ, ಎಷ್ಟು ಬೈತಿದ್ರು ಹುಡುಗರನ್ನ, ಕ್ಲಾಸ್ ಇದೆ ಅಂದ್ರೆ ಮುಗಿಸೋಣ ನಾಚೆ ಬೈತೀನಿ ಅಂತ ಹೇಳ್ತಾರೆ, ಮುಗಿಸೋಣ ಈ ಬೈಯೋದಿಲ್ಲ, ಮುಗಿಸೋಣ ಅತ್ತೆ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಆದ್ಯತೆ ಕೊಡಬೇಕಾದ ನಮ್ಮ ಕರ್ತವ್ಯ, ಎಂದೂ ಬಿಡಾಗಿಲ್ಲ. ಅದಕ್ಕೆ ಸನ್ಯಾಸ ತಗೊಳ್ಳಕ್ಕೆ ವಿಘ್ನನೇ ಬರಬಾರ್ದು, ಯಾವುದೋ ನಮ್ಗೆ ಯಾವ ಕಾರಣಕ್ಕೂ ಇವತ್ತು ಧಾನ್ಯಕ ಲೋಪ ಆಯ್ತು ಅಂತ ಆಗಬಾರ್ದು, ಜಪ ಬಿಡ್ತು ಅಂತ ಆಗಬಾರ್ದು, ಧ್ಯಾನ ಬಿಡ್ತು ಅಂತ ಆಗಬಾರ್ದು. ಅದಕ್ಕಾಗಿನೇ ಸನ್ಯಾಸ ತಗೊಳ್ಳೋ ದೊಡ್ಡ ಉದ್ದೇಶ. ನಾರದ ಉವಾಚ ಇನ್ನೂ ಇದೆ, ಸ್ವಪಾದ ಮೂಲಂ ಭಜತ ಪ್ರಿಯಸ್ಯ ತ್ಯಕ್ತಾನ್ಯಭಾವಸ್ಯ ಹರಿಃಪರೇಶಃ ವಿಕರ್ಮಯಚ್ಚೋತ್ಪತಿತಂ ಕಥಂಚಿತ್ ಧುನೋತಿ ಸರ್ವಂ ಹೃದಿ ಸನ್ನಿವಿಷ್ಟಃ. ಒಂದೊಂದು ಅಪೂರ್ವ ಶ್ಲೋಕಗಳಿವೆ, ಅಲ್ಲಿ ನೆನಪಿಟ್ಕೊಂಡಿರ್ಬೇಕು. ಸ್ವಪಾದ ಮೂಲಂ ಭಜತಃ ಪ್ರಿಯಸ್ಯ ತ್ಯಕ್ತ ಅನ್ಯಭಾವಸ್ಯ ಹರಿಹಿ ಪರೇಶಃ ವಿಕರ್ಮ ಯತ್ಚ ಉತ್ಪತಿತಂ ಕಥಂಚಿತ್ ಧುನೋತಿ ಸರ್ವಂ ಹೃದಿ ಸನ್ನಿವಿಷ್ಟಃ. ಹರಿಹಿ ಪರೇಶಃ, ಪರೇಶನಾದ ಹರಿ, ಸ್ವಪಾದ ಮೂಲಂ ಭಜತಃ ಪ್ರಿಯಸ್ಯ, ತನ್ನ ಪಾದಮೂಲವನ್ನ ಸೇವಿಸ್ತಕ್ಕಂಥ ಪ್ರಿಯನಾದ ಭಕ್ತನು ಏನಿದ್ದಾನೆ, ಎಂಥವನವನು ತ್ಯಕ್ತ ಅನ್ಯಭಾವಸ್ಯ, ಬೇರೆಲ್ಲ ವಿಚಾರ ಬಿಟ್ಬಿಟ್ಟಿದ್ದಾರೆ. ಗೊತ್ತಾಯ್ತಾ? ತದನಂ ಬಹುಲೋಕ ವಿಚಿಂತನೆಯ ತಕ್ತಾನ್ಯ ಭಾವಸ್ಯ ಪ್ರಿಯಸ್ಯ ಸ್ವಪಾದ ಮೂಲಂ ಭಜತಃ ಪ್ರವಣಂ ಕುರು ಮಾನಸ ಮೀಶಪದೆ ಪಾಲನೆ ಮಾಡಿಬಿಟ್ಟಿದ್ದಾರೆ. ಅಂತ ಭಕ್ತ ಇದ್ದಾನಲ್ಲ ಅಂಥವನೇನಾದರೂ ವಿಕರ್ಮ ಹೆಚ್ಚ ಉತ್ಪತಿತಂ ಕಥಂಚಿತ್ ಏನಾದರೂ ತಪ್ಪನ್ನು ಮಾಡಿದರೆ ವಿಕರ್ಮ ಅಂದ್ರೆ ನಿಷಿದ್ಧ ಕರ್ಮ. ಅಂತ ಭಕ್ತ ಏನಾದರೂ ತಪ್ಪನ್ನು ಮಾಡಿದರೆ ಕಥಂಚಿತ್ ಧುನೋತಿ ಪರಮಾತ್ಮ ಪರಿಹಾರ ಮಾಡಿಬಿಡ್ತಾನೆ. ಸರ್ವಂ ಹೃದಯ ಸನ್ನಿವಿಷ್ಟ ಹೃದಯ ನೆನೆಸಿದ್ದು ಏನ್ ಮಾಡ್ತಾನೆ? ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ ಭಗವದ್ಗೀತಾ ವಾಕ್ಯ ಅದು. ಸರ್ವಸ್ಯ ಹೃದಯ ಸನ್ನಿವಿಷ್ಟ ಎಲ್ಲರ ಹೃದಯದಲ್ಲಿ ಸೇರಿರತಕ್ಕಂತಹ ಪರಮಾತ್ಮ ತನ್ನ ಭಕ್ತರು ಮಾಡತಕ್ಕಂತಹ ಹೆಚ್ಚ ಉತ್ಪತಿತಂ ಕಥಂಚಿತ್ ಆಕಸ್ಮಿಕ ಆಗತಕ್ಕಂಥ ತಪ್ಪನ್ನು ಕ್ಷಮಿಸಿಬಿಡ್ತಾರೆ. ಇದು ಭಕ್ತರ ತಪ್ಪನ್ನು ಕ್ಷಮಿಸ್ತಾನೆ ಅಂತ ತಕ್ಷಣ ಹೇಳಿ ಮಾಡ್ತೇವೆ ನಾವು. ಫಸ್ಟ್ ಮನ್ನ ಕೇಳೋದ ಕೆಲಸ ಏನೋ ನಾವು ಭಕ್ತರು ಅನುಸರಿಸಿ ಮರ್ಷಿ ಮಾಡ್ಕೊಂಡ್ಬಿಡ್ತೇವೆ. ಅದು ಪರಮ ಭಕ್ತರು ಅದು ಕೂಡ, ಆದ್ದರಿಂದ ತಪ್ಪು ಮಾಡಬಹುದು ಅದು ಎರಡನೇದು. ಮತ್ತೆ ಅದಲ್ಲೇ ಇಲ್ಲ, ಮೊದಲು ಭಕ್ತರಂತೂ ಪ್ರೂವ್ ಆಗಬೇಕು. ಪ್ರೂವ್ ಆದ್ಮೇಲೆ ಕೂಡ ತಪ್ಪು ಏನಾಗಬಾರದು? ಇಂಟೆನ್ಷನಲಿ ಆಗಬಾರದು. ಯಾವ್ದರಿಂದ ಆಗಬೇಕು ಅದು? ಕಥಂಚಿತ್ ಬೈ ಚಾನ್ಸ್ ಯಾವುದೇ ರೀತಿ ನಾ ತಪ್ಪಾಯಿತು ಪಾಪ ಅಂತ ತಪ್ಪನ್ನು ಏನ್ ಮಾಡ್ತಾನೆ ಪರಮಾತ್ಮ? ಕ್ಷಮಿಸ್ತಾನೆ ಹೊರತು ತಪ್ಪು ಭಕ್ತ ತಪ್ಪು ಮಾಡಬಹುದು ಅಂತ ತಿಳ್ಕೊಂಡಾಗ್ಲಿ ಏನ್ ತಪ್ಪಾಟ ನಡೆಯುತ್ತೆ ಅಂತಾಗ್ಲಿ ಅರ್ಥ ಅಲ್ಲ ಅದಕ್ಕೆ. ಅದನ್ನ ಹೇಳೋದಕ್ಕೆ ಹೊರಚೋಕ ಹೊರಟಿರೋದು. ಇದೆಲ್ಲ ಅಪಾರ್ಥ ಮಾಡಿಕೊಂಡೆ ಅನೇಕ ಜನ ಭಕ್ತರು ಅಂತೇಳಿ ಮಾಡಬಾರದೆಲ್ಲ ಮಾಡಿ ಸಮಾಜ ಹಾಳು ಮಾಡಿಬಿಡ್ತಾರೆ. ಸ್ವಪಾದ ಮೂಲಂ ಭಜತಃ ಪ್ರಿಯಸ್ಯ ಇದು ನಿಜವಾಗ್ಲೂ ಪ್ರಿಯ ಅಂತ ಪ್ರೂವ್ ಹೇಗಾಗತ್ತೆ ಅಂದ್ರೆ ತಕ್ತ ಅನ್ಯಭಾವಸ್ಯ ಎಲ್ಲ ಬಿಟ್ಟಿದ್ದಾನೆ ಅಂದ್ರೆ ದೇವರು ಆರಾಧನೆ ಮಾಡ್ತಾ ಇದ್ದಾನೆ ಅಂತ. ಎಲ್ಲ ಬಿಟ್ಟಿದ್ದಾನೆ ಅಂದ ಮೇಲೆ ಅವನಿಗೆ ದೇವರು ಎಷ್ಟು ಆಸಕ್ತಿ ಇದೆ ಅಂತ ಗೊತ್ತಾಗುತ್ತೆ. ಹರಿಹಿ ಪರೇಶಃ ವಿಕರ್ಮ ಯತ್ ಚ ಉತ್ಪತಿತಂ ಕಥಂಚಿತ್ ಧುನೋತಿ ಸರ್ವಂ ಹೃದಯ ಸನ್ನಿವಿಷ್ಟಃ ಏವಂ ವಿಧಸ್ಯಾಪಿ ಹರಿಭಕ್ತಸ್ಯ ಪೂರ್ವಾದೃಷ್ಟ ಉಪನತ ವಿಕರ್ಮಣ ಅಸಃಪಾತ ಸ್ಯಾದಿತಿ ತತ್ರಾಹ ಸ್ವಪಾದ ಮೂಲಮಿತಿ. ಅಲ್ಲಿ ಪ್ರಶ್ನೆ ಬಂದಿದ್ದು ಉತ್ತರ ಇದು. ಏನ್ ಉತ್ತರ? ಇದೆಲ್ಲ ಸರಿನೆ, ದೇವರ ಆರಾಧನೆ ಮಾಡಿದ್ರೆ ಹಾಗಾಗುತ್ತೆ ಹೀಗಾಗುತ್ತೆ ಹೇಳಿದ್ರಿ, ಬಾರಿ ಧರ್ಮಾಚರಣೆ ಮಾಡ್ತೇವೆ, ಒಮ್ಮೆ ತಪ್ಪೇ ಬಿಡ್ತದಲ್ಲ ಏನ್ ಮಾಡಬೇಕು? ಅದಕ್ಕೆ ಹೇಳ್ತಾರೆ ಏವಂವಿಧ ಹರಿಭಕ್ತಸ್ಯ ಪೂರ್ವ ಅದೃಷ್ಟ ಉಪನತ ವಿಕರ್ಮಣ. ಪೂರ್ವ ಹಿಂದಿನ ಕಾಲದಲ್ಲಿ ಬಂದಂತ ಒಂದು ಅದೃಷ್ಟವಶಾತ್ ಬಂದ ವಿಕರ್ಮದಿಂದಾಗಿ ಅಧಪಾತಸ್ಯಾತ್ ಅಧಪಾತನ ಆಗಬಹುದಲ್ಲ ಅಂತ ಕೇಳಿದರೆ ಡೋಂಟ್ ವರಿ, ಅದೇ ಕರ್ಮಕ್ಷಯಪಾದ ಅಂದ್ರೆ ಅದೇ ಇಂಥ ಕರ್ಮ ಬಿಡುಗಡೆ ಹೊಂದುತ್ತೆ. ತಕ್ತಃ ಅನ್ಯ ಸ್ವತಂತ್ರೋಹಂ ಇತಿ ಭಾವೋ ಏನ ಸತತ ತಸ್ಯ. ಅನ್ಯ ಭಾವ ಅಂದ್ರೆ ಏನು? ನಾನು ಸ್ವತಂತ್ರ ಅಂತಕ್ಕಂಥ ಭಾವ. ದೇವರು ಸ್ವತಂತ್ರ ಅಂತ ತಿಳ್ಕೊಂಡ್ರೆ ಸರಿಯಾದ ಭಾವ. ನಾನೇ ಸ್ವತಂತ್ರ ಅಂತ ತಿಳ್ಕೊಳ್ಳೋದು, ಉನ್ನ ಉಳಿದವರು ಸ್ವತಂತ್ರ ಅಂತ ತಿಳ್ಕೊಳ್ಳೋದು ಏನದು? ಅನ್ಯ ಭಾವ, ಅದನ್ನು ಬಿಟ್ಟುಬಿಡಬೇಕು. ಸರ್ವದಾ ಭಗವದ್ ಅಧೀನೋಸ್ಮಿ ಇತಿ ಭಾವಯುಕ್ತಸ್ಯ ಇತ್ಯರ್ಥ. ಕಥಂಚಿತ್ ಬಲವದೃಷ್ಟವಶಾತ್ ಯದುತ್ಪತಿತಂ ವಿಕರ್ಮ ತದ್ಧುನೋತಿ. ಅನಿವಾರ್ಯವಾದ ಕಾರಣದಿಂದ ತಪ್ಪಾಗಿರುತ್ತಲ್ಲ ಅಂತ ತಪ್ಪನ್ನ ಕ್ಷಮಿಸ್ತಾರೆ. ಇತರ ಭಕ್ತೈಹಿ ದೇವಾಹ ಉದಕಾದಿಭಿರ್ಪಿ ಹರಿಸ್ಮರಣ ಪೂರ್ವಕಂ ಪೂಜ್ಯಾಹ ಅನ್ಯಥಾ ಮೋಕ್ಷೋ ನಶ್ಚಾತ್ ತದುಕ್ತಂ. ಇಲ್ಲಿ ಒಂದು ವಿಶೇಷವನ್ನು ಹೇಳ್ತಾರೆ. ಉದಕೈಶ್ಚ ನಮಸ್ಕಾರೈಹಿ ಸ್ಮೃತಿಭಿರ್ ಮನಸಾ ತಥಾ ಇತಿಭಿಶ್ಚಾಪಿ ಸಂಪೂಜ್ಯ ದೇವಾ ಮೋಕ್ಷಂ ಯಾಸುಭಿ ಮಧ್ಯೆ ವಿಷ್ಣು ಮನುಸ್ಮೃತ್ಯ ನಾನ್ಯಥಾ ದು ಕಥಂಚನ ತತ್ರಾಪಿ ಪ್ರಾಧಾನ್ಯೇನ ಶ್ರೀ ಹರಿಧ್ಯಾನಂ ಕರ್ತವ್ಯಂ ತತ್ಸನ್ನಿಧಾನ ಸಂಬಂಧ ವಿಶೇಷಾತ್ ದೇವತಾ ಸ್ಮರಣ ಪ್ರಾಧಾನ್ಯೇನ ಹರಿಧ್ಯೇಯ ತತ್ಸಂಬಂಧಾತ್ ಸುರಾದಯ ಧ್ಯೇಯ ನಾನ್ಯತ್ ಕ್ವಚಿಧ್ಯಾಯೇತ್ ಹರೇ ಅನುಪಯೋಗಿಯತ್ ಇತಿ ವಿಶೇಷ ವಚನಾತ್. ಇತರ ಭಕ್ತೈಹಿ ದೇವಾಹ ಉದಕಾದಿಭಿರಪಿ ಶ್ರೀ ಹರಿಸ್ಮರಣ ಪೂರ್ವಕಂ ಪೂಜ್ಯಾಹ. ಇತರ ಭಕ್ತರು ಕೂಡ ಅಂದ್ರೆ ಹರಿಭಕ್ತರು ಅಂತ ಹೇಳಿ ಉಳಿದ ದೇವತೆಗಳನ್ನು ಕೈಬಿಡಬಾರದು. ಮತ್ತೆ ಹರಿಸ್ಮರಣ ಪೂರ್ವಕ ಏನ್ ಮಾಡಬೇಕವ್ರಿ? ನಾವು ತಾರತಮ್ಯ ಕ್ರಮದಲ್ಲಿ ಆರಾಧನೆ ಮಾಡಬೇಕು. ಹರಿಭಕ್ತರು ಅಂತ ಕ್ಲಾರಿಫಿಕೇಶನ್ ಕೊಟ್ಟು ಹರಿಮಾತ್ರ ಭಕ್ತರು ಅಂತಲ್ಲ, ಹರಿ ದೇವತಾ ತಾರತಮ್ಯ ಕ್ರಮದಲ್ಲಿ ದೇವತಾ ಭಕ್ತರು ಆಗಿರಬೇಕು, ಗುರುಭಕ್ತರು ಆಗಿರಬೇಕು ಅಂತ ಹೇಳೋದಕ್ಕೆ ಈ ಮಾತು ಬಂತು. ಅನ್ಯಥಾ ಮೋಕ್ಷೋ ನಶ್ಯ, ಇಲ್ಲವರು ಏನಾಗೋದಿಲ್ಲ, ಮೋಕ್ಷ ಆಗೋದಿಲ್ಲ. ಅದನ್ನೇ ಸ್ಫುಟಮವತಿ ಸದಾ ವಾಯು ಅಸ್ಮದ್ ಗುರುಸ್ತಂ ಅಂತ ಹೇಳಿದ್ರು. ಅದನ್ನ ಹೇಳ್ತಾರೆ. ಉದಕೈಶ್ಚ ನಮಸ್ಕಾರೈಹಿ ಸ್ಮೃತಿಭಿರ್ಮನಸಾ ತಥಾ ಯತಿಭಿಶ್ಚಾಪಿ ಸಂಪೂಜ್ಯ ದೇವಾ ಮೋಕ್ಷಂ ಯಾಸುಭಿಹಿ. ಅದಕ್ಕೇನೆ ಯತಿಗಳು ಶ್ರಾದ್ದಾದಿಗಳನ್ನು ಮಾಡಬೇಕಾಗಿಲ್ಲ, ಅದೇ ರೀತಿ ಇನ್ನು ಯಜ್ಞಾದಿಗಳನ್ನು ಮಾಡಬೇಕಾಗಿಲ್ಲ. ಶ್ರಾದ್ದಾದಿಗಳನ್ನು ಬಿಟ್ಟಿದ್ದಕ್ಕೆ ಪಿತೃಕಾರ್ಯ ಹೋಯಿತು, ಯಜ್ಞಾದಿಗಳನ್ನು ಬಿಟ್ಟಿದ್ದು ದೇವಕಾರ್ಯ ಹೋಯಿತು, ಕರೆಕ್ಟ್. ಆದರೆ ಪೂರ್ತಿ ಹೋಗೋದಿಲ್ಲ. ಉದಕೈಶ್ಚ ನಮಸ್ಕಾರೈಹಿ ಸ್ಮೃತಿಭಿರ್ಮನಸಾ ತಥಾ, ಇವತ್ತು ನಮಸ್ಕಾರ ಹಾಕೋದನ್ನ, ಸ್ಮರಣೆ ಮಾಡೋದನ್ನ, ಚಿಂತನೆ ಮಾಡೋದನ್ನ ಯತಿಗಳು ಸಹ ಮಾಡಬೇಕು ಬೇರೆ ದೇವತೆಗಳ ಬಗ್ಗೆ. ಅರ್ಥ ಆಯ್ತಾ? ಈಗ ಯತಿಗಳು ಕೂಡ ಏನ್ ಬಿಡಾಗಿಲ್ಲ, ಇತರ ದೇವತೆ ಪೂಜಾ ಬಿಡಾಗಿಲ್ಲ, ಯಜ್ಞದಿಂದ ಮಾಡಬೇಕಾಗಿಲ್ಲ ಅಷ್ಟೇ ಹೊರತು ನಮಸ್ಕಾರ ಮಾಡಬಹುದಲ್ಲ, ಉದಕ ಇಷ್ಟ ತರ್ಪಣಾದಿಗಳನ್ನು ಕೊಡಬಹುದಲ್ಲ, ಆ ರೀತಿ ಮಾಡಬೇಕೇ ಹೊರತು ಪೂರ್ತಿ ಯತಿಗಳು ಬಿಡಲಕ್ಕೆ ಬರೋದಿಲ್ಲ ಅಂದಮೇಲೆ ಗೃಹಸ್ಥರು ಬಿಡಲಿಕ್ಕಾಗತ್ತಾ ಅಂತ ಅರ್ಥ. ಇತ್ತು ಉಂಟು ತರ್ಪಣಂತೂ ಹರೇ ರೇವ ದೇವರಿಗೆ ತರ್ಪಣ, ದೇವರಿಗೆ ತರ್ಪಣ ತಪ್ಪೋದಿಲ್ಲ. ಅದು ಉದಕೈಸ್ತಿ ಅಂತ ಯಾತಕ್ಕೆ ಹೇಳಿದ್ರಂತೆ, ಸ್ನಾನಾದಿಗಳನ್ನು ಮಾಡಬೇಕಾದ್ರೆ ಸ್ಮರಣೆ ಮಾಡೋದು, ಮನಸ್ಸಿನಿಂದ ಹೇಳೋದು, ಗಂಗಾ ಗಂಗೇತಿ ಉಭಯಾತ ಯತಿಗಳು ಹೇಳ್ಕೊಂಡು ಸ್ನಾನ ಮಾಡಬೇಕಾದ್ರೆ ಸ್ಮರಣೆ ಮಾಡಲಿಲ್ಲ, ಗಂಗಾ ಸ್ಮರಣೆ ಮಾಡಲಿಲ್ಲ ಈಗ ಯತಿಗಳು ಅಂತ ಅನ್ನಿಸ್ತೇವೆ. ಗಂಗಾ ಸ್ನಾನ ಮಾಡಬೇಕಾದ್ರೆ ಸ್ನಾನ ಮಾಡೋಕೆ ಎಲ್ಲ ಹೇಳಬೇಕೋ ಬೇಡ ಅವರಿಗೆ ಅಂತಲ್ಲ, ಅಂಥದನ್ನು ಮಾಡಲೇಬೇಕು ಅಂತ. ಆದರೆ ಮಧ್ಯೆ ವಿಷ್ಣು ಮನುಸ್ಮೃತ್ಯ ನಾಣ್ಯತಾದ ಕಥಂಚನ, ಆದರೆ ಹರಿಸ್ಮರಣೆ ಬಿಡಾಗಿಲ್ಲ. ಮತ್ತೆ ಯಾವುದೇ ದೇವತೆ ಸ್ಮರಣೆ ಮಾಡಿದಾಗಲೂ ಕೂಡ ಅಂತರ್ಯಾಮಿತ್ವೇನ ಹರಿಯನ್ನ ಚಿಂತನೆ ಮಾಡಲೇಬೇಕು. ಅದು ಯತಿಗಳಿಗೂ ಹಿತ ಅಂದಮೇಲೆ ಉಳಿದವರಿಗೆ ದೇವತೆಗಳ ಪೂಜಾದಿಗಳಿಂದ ಎಕ್ಸೆಪ್ಷನ್ ಸಿಗೋದಿಲ್ಲ. ತತ್ರಾಪಿ ಪ್ರಾಧಾನ್ಯೇನ ಸಿ ಹರಿಧ್ಯಾನಂ ಕರ್ತವ್ಯಂ ತತ್ಸನ್ನಿಧಾನ ಸಂಬಂಧ ವಿಶೇಷ ದೇವತಾ ಸ್ಮರಣ. ಆದರೂ ಕೂಡ ವಿಶೇಷವಾಗಿ ಪ್ರಾಧಾನ್ಯನೇ ಹರಿಯನ್ನೇ ಧ್ಯಾನ ಮಾಡಬೇಕು, ಉಳಿದವರನ್ನು ಬಿಡಾಗಿಲ್ಲ ಅಂತ ತಿಳಿಸಿ. ಅದು ಯಾವ್ದನ್ನು ಬಿಡಬೇಕು ಅಂದರೆ ಹರಿಯರ ಅನುಪಯೋಗಿಯತ್, ದೇವರ ಸೇವೆಗೆ ಉಪಯುಕ್ತವಾಗೋದ್ರಿಂದ ಉಪಯುಕ್ತ ಆಗೋದಿಲ್ಲ ಅಂತ ಗೊತ್ತಾಯ್ತಲ್ಲ, ಬಿಟ್ಟುಬಿಡ್ಬೇಕಷ್ಟೇ. ಅಲ್ಲಿವರೆಗೆ ಏನ್ ಮಾಡ್ಬೇಕಾದ್ರೆ ಸ್ವೀಕಾರ ಮಾಡಲೇಬೇಕು. ಅರ್ಥ ಆಯ್ತಾ? ಈಗ ಒಬ್ಬ ಕ್ಲಾಸ್ ಇದೆ, ಯಾವ್ದು ವಿರುದ್ಧವಾದ್ದೆಲ್ಲ ಬಿಟ್ಬಿಡ್ತಾರೆ. ಕ್ಲಾಸ್ ಇತ್ತು, ಯಾರೋ ಬಂದ್ರೆ ಮಾತಾಡೋಕ್ಕಾಗಲ್ಲ ಅಂದ, ಅದು ಅದೇ ಕ್ಲಾಸಿನ ಹುಡುಗ ಬಂದು ಮಾತಾಡ್ತಾನೆ, ಯಾಕೆ ಉಪಯೋಗ ಆಗುತ್ತೆ ಒಂದ್ ಜೊತೆ ಮಾತಾಡೋದ್ರಿಂದ. ಅದೇ ತನ್ನ ಕ್ಲಾಸ್ ಸಂಬಂಧಪಟ್ಟ ಹುಡುಗ ಬಂದ್ರೆ ಉಪಯೋಗ ಆಗುತ್ತೆ, ಅದು ಬಿಟ್ಟು ಇನ್ಯಾರೇ ಬಂದ್ರು ಕೂಡ ಆ ಸಮಯಕ್ಕೆ ಉಪಯೋಗ ಆಗೋದಿಲ್ಲ. ಅದಕ್ಕೆ ಸಂಬಂಧ ಪುಸ್ತಕ, ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು, ಸಂಬಂಧಪಟ್ಟವರೆಲ್ಲ ಕೂಡ ರೆಲೆವೆಂಟ್ ಆಗ್ತಾರೆ. ಉಳಿದೆಲ್ಲ ಅನುಪಯೋಗಿ. ಮೋಕ್ಷ ಸಾಧನೆ ಬಯಸಿದಂಥ ಜನಗಳು ಯಾವಾಗಲೂ ಕೂಡ ಯಾವ ಟ್ರ್ಯಾಕಲ್ಲಿ ಇರಬೇಕು, ಯೋಚನೆ ಮಾಡ್ತಾ ಇರಬೇಕು. ಇದರ ಉಪಯೋಗಕ್ಕೆ ಬರುತ್ತವರು ಸಹವಾಸ ಮಾಡ್ತೀವಿ, ಯಾರ್ದು ಸಹವಾಸ ಮಾಡ್ತೀವಪ್ಪ ನಾವೇ. ಉಪಯೋಗಕ್ಕೆ ಬರುತ್ತವರು ಸಹವಾಸ ಯೋಚನೆ ಮಾಡಬೇಕು, ಇಲ್ಲಾಂದ್ರೆ ಬಿಟ್ಬಿಡೋದು ಅಷ್ಟೇ. ಯಾತಕ್ಕೆ? ನಮ್ಗೆ ಅಡ್ಡಿ ಆಗುತ್ತೆ, ಉಪಯೋಗ ಬರೋದಿಲ್ಲ ಅಷ್ಟೇ ಅಲ್ಲ, ಏನ್ ಮಾಡ್ತಾರೆ ಅದರಿಂದ ಅವ್ರು ಡಿಸ್ಟರ್ಬ್ ಮಾಡ್ತಾರೆ. ಉಳಿದು ಅನ್ವಾಂಟೆಡ್ ಫಾಲೋ ಬಂದು ಡಿಸ್ಟರ್ಬೆನ್ಸ್, ಅದು ವಾಂಟೆಡ್ ಫಾಲೋ ಬಂದ್ರೆ ಅದು ಪ್ಲಸ್ ಪಾಯಿಂಟ್. ಅದು ಅದರಿಂದ ಯಾವ ಕಾಲಕ್ಕೆ ಯೋಚನೆ ಮಾಡ್ತಾ ಇರಬೇಕು, ಮೋಕ್ಷಕ್ಕೆ ಉಪಯೋಗ ಆಗುತ್ತಾ, ಇಂಥವ್ರು ಸಹವಾಸ ಮಾಡಿದಿ ಉಪಯೋಗ ಆಯ್ತಾ, ಉಪಯೋಗ ಆಗೋದಿಲ್ಲ ಬಿಟ್ಬಿಡಿ ಇಮಿಡಿಯೇಟ್ ಆಗಿ. ಉಪಯೋಗ ಆಗುತ್ತಾ ಎಂತ ಪ್ರಸಂಗವ್ರು ಬಿಡಬೇಡಿ, ಉಪಯೋಗ ಆಗದಾದ್ರೆ ಬಿಡಬೇಡಿ. ಉಪಯೋಗ ಆಗದೆ ಹೋದ್ರೆ ಈ ಫೈನಾನ್ಸ್ ಬೇರೆ ಎಷ್ಟು ಉಪಯೋಗ ಬೇಕಾರಾಗಬಹುದು, ಮೋಕ್ಷಕ್ಕೆ ಉಪಯೋಗ ಆಗಲಿ ಬಿಟ್ಬಿಡಿ ಮಾಸ್ಟರ್. ಮೋಕ್ಷಕ್ಕೆ ಉಪಯೋಗ ಆಗುತ್ತೆ ಅಂದ್ರೆ ಬೇರೆ ಎಷ್ಟೇ ತೊಂದರೆ ಇದ್ರೆ ಏನ್ ಮಾಡ್ಬೇಕಾದ್ರೆ ಹಿಡಿಲೇಬೇಕು, ಅದು ಬಹಳ ಮುಖ್ಯ. ಬುಧಕೈಶ್ಚ ನಮಸ್ಕಾರೈಹಿ ಶ್ರುತಿಹಿರ್ ಮನಸಾ ತಥಾ ಯತಿಭಿಶ್ಚಾಪಿ ಸಂಪೂಜ್ಯಾಃ ದೇವಾ ಮೋಕ್ಷಂ ಯಾಸುಭಿಃ ಮಧ್ಯೆ ವಿಷ್ಣು ಮನುಸ್ಮೃತ್ಯ ನಾಣ್ಯಥಾತು ಕಥಂಚನ ಇತಿ. ತತ್ರಾಪಿ ಪ್ರಾಧಾನ್ಯೇನ ಹರಿಧ್ಯಾನಂ ಕರ್ತವ್ಯಂ ತತ್ಸನ್ನಿಧಾನ ಸಂಬಂಧ ವಿಶೇಷಾತ್ ದೇವತಾಸ್ಮರಣಂ. ಪ್ರಾಧಾನ್ಯೇನ ಹರಿರ್ಧ್ಯೇಯಃ ತತ್ಸಂಬಂಧಾತ್ ಸುರಾದಯಃ ಧ್ಯೇಯಾ ನಾಣ್ಯತ್ ಕಿಂಚಿಧ್ಯಾಯೇತ್ ಹರೇಹೇ ಅನುಪಯೋಗಿಯತ್ ಇತಿ ವಿಶೇಷ ವಚನಾತ್ ನಾರದ ಉವಾಚ. ಇಷ್ಟು ಹೇಳಿ ಎರಡು ಶ್ಲೋಕ ಬಹಳ ಮುಖ್ಯವಾದ ಶ್ಲೋಕಗಳು ಬಂದವು. ದೇವಋಷಿ ಭೂತಾಪ್ತ ನೃಣಾಂ ಪಿತೃಣಾಂ ನಕಿಂಕರೋ ನಾಯಂ ಋಣೀಚ ರಾಜನ್ ಸರ್ವಾತ್ಮನಾಯ ಶರಣಂ ಶರಣ್ಯಂ ಗತೋ ಮುಕುಂದಂ ಪರಿಚರ್ಯಯಾಚ ಸ್ವಪಾದಮೂಲಂ ಭಜತಃ ಪ್ರಿಯಸ್ಯ ತ್ಯಕ್ತಾನ್ಯಭಾವಸ್ಯ ಹರಿಃ ಪರೇಶಃ ವಿಕರ್ಮ ಯಚ್ಚೋತ್ಪತಿತಂ ಕಥಂಚಿತ್ ಧುನೋತಿ ಸರ್ವಂ ಹೃದಿ ಸನ್ನಿವಿಷ್ಟಃ. ನಾರದ ಉವಾಚ. ಇದರಿಂದ ನಮಗೆ ಶ್ಲೋಕಕ್ಕೆ ಅರ್ಥ ಆಯಿತು. ಪಾಪಕರ್ಮವ ಸಹಿಸುವರೆ ಇಷ್ಟಾದಿ ಬಂತಲ್ಲ, ಇಲ್ಲಿ ದೇವರು ಕರುಣಾಳು ಪಾಪ ಕ್ಷಮಿಸ್ತಾನೆ ಅಂತ ಹೇಳ್ತಾರೋ ಇಂಥ ಕರ್ಮಕ್ಕೆ ಹೇಳ್ತಾರೆ ಹೊರತು ಉದ್ದೇಶಪೂರ್ವಕ ಮಾಡತಕ್ಕಂಥ ಪಾಪಕರ್ಮಗಳಿಗೆ ವಿನಾಯಿತಿಯನ್ನು ಎಂದೂ ಕ್ಲೇಮ್ ಮಾಡಾಗಿಲ್ಲ. ಆಚಾರ ಗೀತಾ ಭಾಷೆಯಲ್ಲಿ ಬರೀತಾರೆ, ಯಾರ ರೀತಿ ಉದ್ದೇಶಪೂರ್ವಕವಾಗಿ ಭಕ್ತ ಅಂತ ಪ್ರಿಟೆಂಡ್ ಮಾಡ್ತಾನಲ್ಲ, ಸ ಚಟಮತಿ ರೂಪಯಾತಿ ಯೋರ್ಥ ತೃಷ್ಣಾಂ ತಮ್ ಅಧಮಚೇಷ್ಟಮ ವೈಹಿ ನಾಶ್ಯ ಭಕ್ತಂ. ಅವನ ಆಶಾನುಭೂತಿ ಅಂತ ತಿಳ್ಕೋಬೇಕೆ ಹೊರತು ಅವನ ಭಕ್ತ ಅಂತ ತಿಳ್ಕೊಳ್ಳೋದಕ್ಕೆ ಹೋಗಬೇಡಿ, ಮೋಸ ಮಾಡ್ತಿದ್ದಾರೆ ಅಂತ ಅರ್ಥ. ನಾರದ ಉವಾಚ. ಧರ್ಮಾನ್ ಭಾಗವತಾನಿತ್ಥಂ ಶ್ರುತ್ವಾ ಸ ಮಿಥಿಲೇಶ್ವರಃ ಜಾಯಂತೇಯಾನ್ ಮುನೀನ್ ಪ್ರೀತಃ ಸೋಪಾಧ್ಯಾಯೋ ಹಿ ಅಪೂಜಯತ್. ಇಷ್ಟು ಕೂಡ ಒಂಬತ್ತು ಜನ ಜಾಯಂತೇಯರು ನಿಮಿರಾಜನ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಂತ ಪ್ರಸಂಗ. ಧರ್ಮಾನ್ ಭಾಗವತಾನಿತ್ಥಂ ಶ್ರುತ್ವಾ ಸ ಮಿಥಿಲೇಶ್ವರಃ ಜಾಯಂತೇಯಾನ್ ಮುನೀನ್ ಪ್ರೀತಃ ಸೋಪಾಧ್ಯಾಯ ಹಿ ಅಪೂಜಯತ್. ಸೋಪಾಧ್ಯಾಯ ಹಿ ಅಪೂಜಯತ್ ಇತ್ಥಂ. ಈ ರೀತಿಯಾಗಿ ಸಹ ಮಿಥಿಲೇಶ್ವರ ಮಿಥಿಲಾದೇಶದ ರಾಜರಾದಂತಹ ನಿಮಿರಾಜ ಭಾಗವತಾನ್ ಧರ್ಮಾನ್ ಶ್ರುತ್ವ, ಭಾಗವತ ಧರ್ಮಗಳು ಅವರೇನು ಜಾಯಂತೇ ಹೇಳಿದ್ರು ಅದನ್ನು ಕೇಳಿಬಿಟ್ಟು, ಜಾಯಂತೇಯಾನ್ ಮುನೀನ್ ಪ್ರೀತಃ ಆ ಮುನಿ ಜಾಯಂತೇಯ ಮುನಿಗಳನ್ನ ಸೋಪಾಧ್ಯಾಯ ತನ್ನ ಗುರುಗಳ ಸಮೇತವಾಗಿ ಈ ಅಪೂಜೆಯ ವಿಶೇಷವಾಗಿ ಪೂಜೆಯನ್ನು ಮಾಡಿದ, ಭಾರಿ ಸಂತೋಷ ಆಯಿತು. ಪ್ರೀತಃ ತನ್ನ ಒಳ್ಳೆ ಪ್ರಶ್ನೆಗಳಲ್ಲಿ ಒಳ್ಳೆ ಉತ್ತರ ಸಿಕ್ಕಿದ್ದಕ್ಕೇನಾಯಿತು, ಬಹಳ ಗೌರವದಿಂದ ಅವರಿಗೆಲ್ಲ ಪೂಜೆಯನ್ನು ಸಲ್ಲಿಸಿದ, ಅವರನ್ನು ಕಳಿಸಿಕೊಟ್ಟ. ಧರ್ಮಾನ್ ಭಾಗವತಾನಿತ್ಥಂ ಶ್ರುತ್ವಾ ಸ ಮಿಥಿಲೇಶ್ವರ ಜಾಯಂತೇಯಾನ್ ಮುನೀನ್ ಪ್ರೀತಃ ಸೋಪಾಧ್ಯಾಯೋ ಹಿ ಅಪೂಜಯತ್. ಏಚಾಂತರ್ದಧಿರೇ ಸಿದ್ಧಾಃ ಸರ್ವಲೋಕಸ್ಯ ಪಶ್ಯತಃ ರಾಜಾ ಧರ್ಮಾನುಪಾತಿಷ್ಠನ್ ಅವಾಪ ಪರಮಾಂ ಗತಿಂ. ತೇಚ ಅಂತರ್ದಧಿರೇ ಸಿದ್ಧಾಃ ಸರ್ವಲೋಕಸ್ಯ ಪಶ್ಯತಃ ರಾಜಾ ಧರ್ಮಾನ್ ಉಪಾತಿಷ್ಠನ್ ಅವಾಪ ಪರಮಾಂ ಗತಿಂ. ತೇಚ ಅವರೆಲ್ಲ ಜಯಂತಿಯವರು ಅಷ್ಟು ಜನ ಏನ್ ಮಾಡಿದ್ರು, ಅಂತರ್ದಧಿರೇ ಮಾಯಾಗಿಬಿಟ್ರು, ಅಲ್ಲಿ ನೋಡ್ತಾರೆ ಅದೃಶ್ಯರಾಗಿಬಿಟ್ರು. ಹೇಗೆ ಸರ್ವಲೋಕಸ್ಯ ಪಶ್ಯತಃ ನೋಡ್ ನೋಡ್ತಿರ್ಲಿಕ್ಕೆ ಸರ್ವಲ್ಲೂ ಎಲ್ಲಾ ಜನ ನೋಡ್ ನೋಡ್ತಿರ್ಲಿಕ್ಕೆ ಮಾಯಾಗ್ಬಿಟ್ರು. ಯಾಕೆ ಜಾತಕ್ಕಿಂತ ಶಕ್ತಿ ಸಿದ್ಧಪುರುಷರವರು, ಆದ್ರಿಂದ ಅವ್ರು ಬಂದಿದ್ದು ಪುಣ್ಯ ಆಗಿತ್ತು. ಅಂದ್ರೆ ಮಾಯಾಗ ಶಕ್ತಿ ಇದ್ದವರು ಇಲ್ಲಿ ಬಂದರು, ಜಾತಕ್ಕೆ ಬಂದರು ಅಂದ್ರೆ ಅನುಗ್ರಹ ಮಾಡಲಿಕ್ಕೆ ಬಂದರು. ಅನುಗ್ರಹ ಏಹ ಚರಂತಿ ನೂನಂ ಭೂತಾನಿ ಭವ್ಯಾನಿ ಜನ ಮುಂದೆ ಪುಸ್ತಕ ಸಿಗೋದು ಪುಣ್ಯ ಅಂತ ಅರ್ಥ. ಅರ್ಥ ಆಯ್ತಾ? ಈಗ ಒಂದು ಪುಣ್ಯ ಅದು ಒಂದು, ಯಾಕೆ ಆ ಮೂಲ ಅನುಗ್ರಹ ಮಾಡಿದ್ರು ಅಂತ ಅರ್ಥ. ಪುಸ್ತಕ ಕಳೆದವ್ರು ಎಷ್ಟು ತಕ್ಕ ಯೋಚನೆ ಮಾಡಿ, ಮರುದಿವಸ ಪರೀಕ್ಷೆ ಇಂಪಾರ್ಟೆಂಟ್ ಪುಸ್ತಕ ಕಳೆದು ಬಿಟ್ರೆ ಪ್ರಾಣ ಹೋದಾಗತ್ತ. ಅರ್ಥ ಆಯ್ತಾ? ಈಗ ಒಂದು ಪುಸ್ತಕ ಸಿಗೋದು ಆ ಗುರುಗಳ ರೂಪದಲ್ಲಿ ಸಿಕ್ಕಾಗ ನೆಕ್ಕ ನಮಗೆ, ಅದೆಲ್ಲ ಅರ್ಥ ಮಾಡ್ಕೊಂಡು ಬಿಟ್ರೆ ಗ್ರಂಥ ಸಂರಕ್ಷಣೆ, ಯೋಗ್ಯರನ್ನು ಆಧರಿಸೋದು ಎಲ್ಲ ನಮ್ಮ ಜೀವನದ ದೊಡ್ಡ ಸಿದ್ಧಿಗಳವೆಲ್ಲ ಕೂಡ. ಅವರು ಸಿಗದವರು ಕಡ್ಡಿ ಕಂಡ್ರೆ ಏನ್ ಮಾಡ್ತಾರೆ? ಹೊಟ್ಟೆ ಹೋಗ್ಬಿಟ್ರೆ ಆ ಕಡೆಗೆ. ರಾಜ ಧರ್ಮಾನ್ ಉಪಾತಿಷ್ಠನ್ ಅವಾಪ ಪರಮಾಂಗತಿ. ರಾಜ ಮಾತ್ರ ಏನ್ ಮಾಡಿದೆ? ಕೇಳಿದ ಧರ್ಮಗಳನ್ನು ಸರಿಯಾಗಿ ಅನುಷ್ಠಾನ ಮಾಡಿದ, ಮಾಡಿ ಪರಮಾಂಗತಿ ಮೊಬಾಪ ಸದ್ಗತಿ ಹೊರಟುಬಿಟ್ಟ. ಅವ್ರು ಹೇಳಿದ ಜ್ಞಾನದಿಂದ ಏನಾಯ್ತು? ಆತನಿಗೆ ಸದ್ಗತಿ ಪ್ರಾಪ್ತಿಯಾಯಿತು. ಆದ್ದರಿಂದ ಯೋಗ್ಯ ಉಪದೇಶದ ಫಲ, ಉಪದೇಶಕರ ಲಕ್ಷಣ, ಕೇಳಬೇಕಾದ ಪ್ರಶ್ನೆಗಳು, ಅವರು ಉತ್ತರ ಕೊಟ್ಟ ರೀತಿ ಎಲ್ಲದನ್ನು ಕೂಡ ತಿಳಿಸಿದ ಅಪೂರ್ವವಾದ ಭಾಗ ಆಯಿತು. ಅದು ಏಕಾಸ್ಕಂದದೊಳಗೆ ಜಯಂತೆಯ ಉಪಾಖ್ಯಾನ ದೊಡ್ಡ ಘಟ್ಟ. ಪಾರ್ಟ್ ಎ ಇದು, ಪಾರ್ಟ್ ಬಿ ಎಲ್ಲ ಕೃಷ್ಣೋದ್ಧವ ಸಂವಾದ. ಎರಡು ಉಪದೇಶಗಳೇ ಇದರಲ್ಲಿ ಬಂದಿರೋದು. ತ್ವಮಪ್ಯೇತಾನ್ ಮಹಾಭಾಗ ಧರ್ಮಾನ್ ಭಾಗವತಾನ್ ಶ್ರುತಾನ್ ಆಸ್ಥಿತಃ ಶ್ರದ್ಧಯಾ ಯುಕ್ತೋ ನಿಸ್ಸಂಗೋ ಯಸ್ಯ ಸೇಹಿ ಪರಂ. ತ್ವಮಪಿ ಏತಾನ್ ಮಹಾಭಾಗ ಧರ್ಮಾನ್ ಭಾಗವತಾನ್ ಶ್ರುತಾನ್ ಆಸ್ಥಿತಃ ಶ್ರದ್ಧಯಾ ಯುಕ್ತಃ ನಿಸ್ಸಂಗಃ ಯಸ್ಯ ಸೇಹಿ ಪರಂ. ಮಹಾಭಾಗ ಪರೀಕ್ಷಿತ್ ರಾಜ, ತ್ವಮಪಿ ನೀನು ಕೂಡ ಏತಾನ್ ಭಾಗವತಾನ್ ಧರ್ಮಾನ್ ಶ್ರುತಾನ್ ಏತಾನ್ ಭಾಗವತಾನ್ ಧರ್ಮಾನ್ ಇಷ್ಟೊತ್ತು ಕೇಳಿದೆಯಲ್ಲ ಭಾಗವತ ಧರ್ಮಗಳನ್ನ ಶ್ರದ್ಧಯಾ ಸ್ಥಿತ ಶ್ರದ್ಧೆಯಿಂದ ಅನುಷ್ಠಾನ ಮಾಡಬೇಕು. ಯುಕ್ತ ಒಳ್ಳೆ ಯೋಗಿ ಆಗ್ತೀಯ, ನಿಸ್ಸಂಗ ನಿಸ್ಸಂಗನಾಗಿಬಿಟ್ಟು ಪರಂ ಯಾಸ್ಯಸೆ ನೀನು ಪರಮಾತ್ಮನ ಹೊಂದುತ್ತಿ ಅಂತ ಹೇಳಿ ಅದು ಕೋರ್ಸೇ. ಹಾಗೆ ಜಯಂತಿಯರು ಹೇಳಿದ ಮಾತು ಯಾರು ಕೇಳಿ ಅನುಷ್ಠಾನ ಮಾಡಿ ಏನಾಗಬೇಕು ಸಿದ್ಧಿ ಕೊಡಲೇಬೇಕು. ಆ ರೀತಿಯಾಗಿ ತ್ವಮಪ್ಯೇತಾನ್ ಮಹಾಭಾಗ ಧರ್ಮಾನ್ ಭಾಗವತಾನ್ ಶ್ರುತಾನ್ ಆಸ್ಥಿತ ಶ್ರದ್ಧಯಾ ಯುಕ್ತೋ ನಿಸ್ಸಂಗೋ ಯಾಸ್ಯಸೆ ಪರಂ. ಇದನ್ನು ಕೇಳಿದರೆ ಶ್ರದ್ಧೆ ಬಂದೇ ಬರುತ್ತೆ. ಶ್ರದ್ಧೆ ಬಂದ್ಮೇಲೆ ಯೋಗಿ ಆಗ್ತಾರೆ, ಯೋಗಿ ಆದ್ರೆ ನಿಸ್ಸಂಗನಾಗೇ ಆಗ್ತಾನೆ. ಮುಂದೆ ಪರಮಾತ್ಮ ಲಿಂಕ್ ಅದು ಒಂದು ಈ ರೀತಿ ಇದ್ದಾಗ ಲಿಂಕ್ ಅದು. ಇಂಜಿನಿಯರಿಂಗ್ ಸೇರಿಸಬೇಕಾದ್ರೆ ಮಕ್ಕಳು ಎಲ್ಲಿಂದ ಪ್ಲಾನ್ ಮಾಡ್ತಾರೆ? ಪ್ಲೇ ಹೋಮ್ನಿಂದ ಶುರು ಮಾಡ್ತಾರೆ, ಅಲ್ಲಿಂದ ಅದೇ ವರ್ಷದ ಹೋಗ್ತಾರೆ. ಒಂದು 20 ವರ್ಷ ಇಷ್ಟು ಕಷ್ಟಪಡ್ತಾರೆ ಲೌಕಿಕಗೋಸ್ಕರ. ಅಧ್ಯಾತ್ಮಕ್ಕೆ ಯಾವ ಫ್ರೇಮ್ ಮಾಡ್ಕೋಬೇಕು? ಇದೇ ರೀತಿ ಫ್ರೇಮ್ ಮಾಡಿಕೊಂಡ್ರೆ ಸಾಧ್ಯ ಹೊರತು ಓವರ್ ನೈಟ್ ಬರೋದಿಲ್ಲ ಅವೆಲ್ಲ ಕೂಡ. ಯುವಯೋ ಖಲು ದಂಪತ್ಯೋ ಯಶಸಾ ಪೂರಿತಂ ಜಗತ್ ಪುತ್ರತಾ ಮಗ ಮಧ್ಯದ್ವಾಂ ಭಗವಾನ್ ಈಶ್ವರೋ ಹರಿಹಿ. ನಾರದರು ಅಭಿನಂದನೆ ಮಾಡ್ತಾರೆ ವಸುದೇವ ದೇವಕಿಯರನ್ನ. ಯುವಯೋ ಖಲು ದಂಪತ್ಯೋ ಯಶಸಾ ಪೂರಿತಂ ಜಗತ್ ಪುತ್ರತಾ ಮಗಮತ್ಯತ್ವಾಂ ಭಗವಾನ್ ಈಶ್ವರ ಹರಿಹಿ. ಯುವಯೋಹೋ ದಂಪತ್ಯೋಹೋ, ನೀವು ದಂಪತಿಗಳೇನಿದ್ದೀರಿ ವಸುದೇವ ದೇವಕಿ, ನಿಮ್ಮಿಬ್ಬರ ಯಶಸ್ಸ ಕೀರ್ತಿಯಿಂದ ಜಗತ್ ಪೂರಿತಂ ಜಗತ್ ತುಂಬಿಬಿಟ್ಟಿದೆ ಅಂತ ಹೇಳಿದ. ಎಂತ ಭಾಗ್ಯಶಾಲಿಗಳು ನೀವು. ಯಾತಕ್ಕೆ? ಭಗವಾನ್ ಈಶ್ವರೋ ಹರಿಹಿ ಯದ್ ವಾಂ ಪುತ್ರತಾ ಮಗಮತ್, ಭಗವಂತನಾದ ಈಶ್ವರನಾದ ಶ್ರೀಹರಿ ನಿಮ್ಮ ಮಗನಾಗಿ ಅವತಾರ ಮಾಡಿದ್ದಾನಲ್ಲ, ನಿಮ್ಮ ಕೀರ್ತಿ ಕೃಷ್ಣಾವತಾರ ಹೇಳಬೇಕಾದ್ರೆ ಏನ್ ಹೆಸರು ನಿಮ್ಮ ಹೆಸರು ಹೇಳಲೇಬೇಕು. ಮಧ್ವಾಚಾರ್ಯ ಹೆಸರು ಹೇಳಿದಾಗೆಲ್ಲ ಬದ್ಧೇಗ ದಂಪತಿಗಳ ಹೆಸರು ಹೇಗೆ ಹೇಳಬೇಕೋ ವಸುದೇವ ದೇವಕಿ ಹೆಸರನ್ನ ಹೇಳಲೇಬೇಕು. ಎಂಥ ಒಂದು ಭಾಗ್ಯ ನಿಮ್ಮದು ಅಂತ ಹೇಳಿದ್ದಾರೆ. ಪುತ್ರತಾ ಭಗಮದ್ಯದ್ವಾಂ ಭಗವಾನ್ ಈಶ್ವರೋ ಹರಿಹಿ ದರ್ಶನಾಲಿಂಗನಾರಾಪೈಹಿ ಸಶಯ್ಯಾಸನ ಭೋಜನೈಹಿ ಆತ್ಮಾವಾಂ ಪಾವಿತ ಕೃಷ್ಣೇ ಪುತ್ರ ಸ್ನೇಹಂ ಪ್ರಕುರ್ವತೋ. ದರ್ಶನ ಆಲಿಂಗ ಆಲಿಂಗನ ಆಲಾಪ ಸಶಯ್ಯ ಆಸನ ಭೋಜನೈ, ಎಷ್ಟು ಯೋಗ ಬಂದಿದೆ ನಿಮಗೆ ಕೃಷ್ಣನ್ ನೋಡೋದು. ದರ್ಶನ ಮಗ ಅಂತೇಳಿ ಆಲಿಂಗನ ಆಲಾಪ ಮಾತಾಡಿಸೋದು, ಸಶಯ್ಯ ಜೊತೆ ಮನಸ್ಕೊಳ್ಳೋದು, ಆಸನ ಜೊತೆ ಕೂಡೋದು, ಭೋಜನ ಜೊತೆ ಊಟ ಮಾಡೋದು, ಇವಿಷ್ಟು ಕೂಡ ವಿಹಾರ ಶಯ್ಯ ಆಸನ ಭೋಜನ ಆದಿಷು ಅಂತ ಅರ್ಜುನ ಹೇಳ್ತಾರಲ್ಲ ಹಾಗೆ. ಎಷ್ಟು ಕಡೆ ಕೃಷ್ಣನ್ ಕಾಂಟ್ಯಾಕ್ಟ್ ಬಂತು ನಿಮಗೆ? ಆತ್ಮಾವಾಂ ಪಾವಿತಃ ಕೃಷ್ಣೇ, ನಿಮ್ಮ ಮನಸ್ಸನ್ನು ಶುದ್ಧ ಮಾಡ್ಕೊಂಡ್ಬಿಟ್ಟಿದ್ದೀರಿ ನೀವೀಗ. ಕೃಷ್ಣೇ ಪುತ್ರ ಸ್ನೇಹಂ ಪ್ರಕುರ್ವತೋಹೋ, ಕೃಷ್ಣನಲ್ಲಿ ಮಗ ಅಂತ ಸ್ನೇಹ ಮಾಡತಕ್ಕಂತಹ ಕಾರ್ಯದಿಂದನೇ ನೀವು ದೊಡ್ಡ ಸಿದ್ಧಿ ಪಡ್ಕೊಂಡ್ಬಿಟ್ಟಿದ್ದೀರಿ, ಭಾರಿ ಧನ್ಯರು ಅಂತ ಹೊರಡ್ತಾರೆ. ಆತ್ಮ ಅಂದ್ರೆ ದೇಹ, ಆತ್ಮಾವಾಂ ಪಾವಿತಃ ಕೃಷ್ಣೇ, ನಿಮ್ಮ ದೇಹ ಬಹಳ ಪವಿತ್ರವಾಯಿತು. ಗಂಗಾ ಸ್ನಾನ ಮಾಡಿದರೆ ಪವಿತ್ರವಾಗೋದಾದರೆ, ಗಂಗಾ ಸ್ಪರ್ಶ ಮಾಡಿದರೆ ಪವಿತ್ರವಾಗೋದಾದರೆ, ಗಂಗಾ ಜನಕ ಕೃಷ್ಣ ಆತನ ಇಷ್ಟೆಲ್ಲ ಕಾಂಟ್ಯಾಕ್ಟ್ ಮಾಡ್ಕೊಂಡಿದ್ದೀರಿ ಅಂದ್ರೆ ಎಷ್ಟು ಯೋಗ ನಿಮ್ಮದು ಅಂತ ಹೊಗಳಿದರು. ವೈರೇಣ ಎಂ ಇದಕ್ಕೆ ಅರ್ಥ ಬರೀತಾರೆ, ಎರಡು ಶ್ಲೋಕಕ್ಕೆ ಸೇರಿಸಿಬಿಟ್ಟು. ವೈರೇಣ ಎಂ ನೃಪತಯ ಶಿಶುಪಾಲ ಪೌಂಡ್ರ ಶಾಲ್ವಾದಯೋ ಗತಿ ವಿಲಾಸ ವಿಲೋಕನಾದ್ಯೈಹಿ ಧ್ಯಾಯಂತ ಆಕೃತ ಧಿಯ ಶಯ್ಯಾಸನಾದೌ ತತ್ಸಾಮ್ಯಮಾಪುಹು ಅನುರಕ್ತ ಧಿಯ ಪುನಃ ಕಿಂ. ಈಗ ಅದೇನೋ ಸರಿನೇ, ನಮಗೆ ಅಷ್ಟು ಪುಣ್ಯ ಬಂದಿರೋ ಚಾನ್ಸ್ ಇದೆಯಾ ಅಂತ ಕೇಳಿದರೆ ಖಂಡಿತ ಇದೆ ಅಂತ ಹೇಳುತ್ತೆ. ವೈರೇಣ ಎಂ ನೃಪತಯ ಶಿಶುಪಾಲ ಪೌಂಡ್ರ ಶಾಲ್ವಾದಯ ಗತಿವಿಲಾಸ ವಿಲೋಕನಾದ್ಯೈಹಿ ಧ್ಯಾಯಂತಹ. ಈ ಶಿಶುಪಾಲ ಪೌಂಡ್ರಕ ವಾಸುದೇವ ಶಾಲ್ವ ಇವರೆಂಥವರು ಇವರೆಲ್ಲ ಕೂಡ ಸದಾಕಾಲ ಕೃಷ್ಣನ ಧ್ಯಾನ ಮಾಡ್ತಾ ಇದ್ರು, ಭಕ್ತಿಯಿಂದ ಅಲ್ಲ, ವೈರೇಣ ದ್ವೇಷದಿಂದಾಗಿ ಧ್ಯಾನ ಮಾಡ್ತಾ ಇದ್ರು. ಗತಿ ವಿಲಾಸ ವಿಲೋಕನಾದ್ಯೈಹಿ, ಕೃಷ್ಣನ ಓಡಾಡೋದನ್ನ, ಕೃಷ್ಣನ ವಿಲಾಸಗಳನ್ನ, ಕೃಷ್ಣನ ನೋಟವನ್ನ ಎಲ್ಲವನ್ನೂ ಧ್ಯಾಯಂತ ಧ್ಯಾನ ಮಾಡ್ತಾ ಇದ್ರು. ಅದರಿಂದ ಏನಾದರೂ ಆಕೃತ ಧಿಯ ಶಯನಾಸನಾದು ಮಲಗಿದಾಗ ಹೇಳಿದಾಗ ಎಲ್ಲಾ ಕಡೆಗೂ ಕೂಡ ಚಿಂತನೆ ಮಾಡ್ತಾ ಇದ್ರು ಕೃಷ್ಣ. ಯಾವ ಬರ್ತಾನೋ ಏನು ಗತಿಯೋ, ಏನು ಅಟ್ಯಾಕ್ ಮಾಡ್ತಾನೋ ಏನೋ ಅಂತ ಯೋಚನೆ ಮಾಡ್ತಾ ಮಾಡ್ತಾನೆ. ತತ್ಸಾಮ್ಯ ಮಾಪುಹು, ಆತನ ಸಾಮ್ಯ ಅಂದರೆ ನಿರ್ದುಃಖತ್ವಾದಿ ಸಾಮ್ಯ, ಮೋಕ್ಷಕ್ಕೆ ಹೊರಟೋಗಿಬಿಟ್ರು. ಇನ್ನ ಅನುರಕ್ತ ಧಿಯ ಪುನಃ ಕಿಂ, ಇನ್ನು ಭಕ್ತಿಯಿಂದ ಮಾಡ್ತಿರಲ್ಲ ನಿಮಗೆ ಹೇಳಬೇಕಾ, ಇನ್ನ ದ್ವೇಷದಿಂದ ಮಾಡಿದ ಸ್ಮರಣೆನೇ ತಾರಕ ಆದಮೇಲೆ ಇನ್ನು ಭಕ್ತಿಯಿಂದ ಮಾಡಿದ್ರೆ ಆಗದೇ ಇರುತ್ತಾ ಅಂತ ಹೇಳಿ ಅದು ತಾತ್ಪರ್ಯವನ್ನು ಬರೀತಾರೆ. ದ್ವೇಷವನ್ನು ಮಾಡಬಹುದು ಅಂತ ಅರ್ಥ ಆದಾಗುತ್ತೆ, ಹಾಗಲ್ಲ, ದ್ವೇಷ ಮಾಡಬಾರದು. ದ್ವೇಷ ಮಾಡತಕ್ಕಂತ ಒಂದು ವಿಚಿತ್ರವಾದ ಪರಿಸ್ಥಿತಿ ಅವರಿಗಿತ್ತು ಮಾಡಿದರೆ ಹೊರತು ಉಳಿದವರೆಲ್ಲ, ಹಾಗೆ ಮಾಡಬಾರದು ಅಂತ ಹೇಳ್ತಾರೆ. ಮುಕ್ತೇರ್ ಅಂತರಂಗ ಸಾಧನಂ ಭಕ್ತಿ ರೇವೇತಿ ದರ್ಶಯಿತು, ವೈರಪ್ರಧಾನ ಅಸುರವೇಷ ಅಸುರಾವೇಶಾತ್ ವೈರಮಿಶ್ರ ಭಕ್ತಾನಾಮಪಿ ಭಕ್ತ್ಯ ಸ್ವಸ್ವಯೋಗ್ಯಂ ಫಲಂ ಭವತಿ ಕಿಮುತ ನಿತ್ಯಾನುರಕ್ತ ಬುದ್ಧೀನಾಮಿತಿ ಕೈಮುತ್ಯ ನ್ಯಾಯಮಃ ವೈರೇಣಿ. ಮುಕ್ತೇ ಅಂತರಂಗ ಸಾಧನಂ ಭಕ್ತಿರೇವ, ಮುಕ್ತಿಗೆ ಸಾಕ್ಷಾತ್ ಸಾಧನ ಅಂದರೆ ಯಾವುದು, ಭಕ್ತಿನೇ ಅಂತ ಹೇಳೋದಕ್ಕೋಸ್ಕರ. ವೈರಪ್ರಧಾನ ಅಸುರಾವೇಶಾತ್ ವೈರಮಿಶ್ರ ಭಕ್ತಾನಾಮಪಿ, ವೈರದಿಂದ ಕೂಡಿರತಕ್ಕಂಥ ಅಸುರರ ಆವೇಶದಿಂದಾಗಿ ಇವರಿಗೇನಾಯ್ತು, ಪಾಪ ಪೌಂಡ್ರಕಾದಿಗಳಿಗೆಲ್ಲ ದೇವರ ದ್ವೇಷಾದಿರುವ ಫಲ ಶುರುವಾಯಿತು. ಭಕ್ತಿಯ ಸ್ವಸ್ವಯೋಗ್ಯ ಫಲಂ ಭವತಿ, ಆದರೂ ಅವರಿಗೆ ಸ್ವಯೋಗ್ಯವಾದ ಫಲ ಸಿಕ್ಕಿಬಿಡ್ತು. ಅಂದಮೇಲೆ ಕಿಮುತ ನಿತ್ಯಾನುರಕ್ತ ಬುದ್ಧಿನಾಮಿತಿ ಕೈಮುತ್ಯ ನ್ಯಾಯಮಃ ವೈರೇಣಿ, ನಿತ್ಯಾನುರಕ್ತ ಬುದ್ಧಿ ಇರತಕ್ಕಂಥ ಜನಗಳಿಗೆ ಮತ್ತೆ ಹೇಳಬೇಕಾ ಅಂತ ಹೇಳೋದಕ್ಕೋಸ್ಕರ ಕೈಮುತ್ಯ ನ್ಯಾಯಮಃ ವೈರೇಣಿ, ಕೈಮುತ್ಯ ನ್ಯಾಯವನ್ನು ಹೇಳ್ತಾ ಇದ್ದಾರೆ ವೈರೇಣ ಅಂತ ಹೇಳಿ. ಹೌದು, ಆಚಾರ ಮಾಡಿದ್ರೆ ಕೊಟೇಣ ಕೊಡ್ತಾರೆ. ಈಗ ವಿಶುಪಾಲಾದಿಷು ಸ್ಥಿತಾ ಅಸಂತಃ ತನ್ನಾಮಾನ ತತ್ಸಾಮ್ಯಂ ದ್ವೇಷಯೋಗ್ಯ ಫಲಂ ನರಕಾದಿ ಲಕ್ಷಣ ಮಾಪುಹು. ಇದು ಸಾಮ್ಯ ಶಬ್ದಕ್ಕೆ ಎರಡರ್ಥ. ಒಳಗಿರ್ತ ಅಸುರರಿಗೆಲ್ಲ ಅವರಿಗೆ ಸಮವಾದ ಒಂದು ಗತಿ ಅಂದರೆ ನರಕಾದಿಗಳೇ ಆಯಿತು, ಇವರಿಗೆ ಸಮವಾದ ಗತಿ ಅಂತ ಹೇಳಿದರೆ ಒಳ್ಳೇದಾಯಿತು. ತತ್ರಸ್ಥಾ ಸಂತಶ್ಚ ತಶ್ಚ ಹರಿ ಸಾಮ್ಯಂ ನಿರ್ದೋಷತ್ವಾದಿ ಲಕ್ಷಣಂ ಫಲಮಾಪುಹು. ಇವರಿಗೆ ಮಾತ್ರ ನಿರ್ದೋಷತ್ವಾದಿ ಲಕ್ಷಣ ಮೋಕ್ಷವನ್ನು ಹೊಂದಿಬಿಟ್ರು. ಅನುರಕ್ತ ಧಿಯ ಕೇವಲ ಭಕ್ತಾ ಕಿಂ ಪುನಃ ಭಕ್ತಿಯೋಗ್ಯ ಫಲಮಾಪುರಿತಿ ಕಿಂ ವಕ್ತವ್ಯಂ. ಇನ್ನು ಕೇವಲ ಭಕ್ತ ವೈರಮಿಶ್ರವಾದ ಅಸುರಾವೇಶ ನಿಮಿತ್ತದಿಂದಾಗಿ ದ್ವೇಷದಿಂದ ಶುರು ಮಾಡಿ ಭಕ್ತಿ ಮಾಡಿದ್ರೂ ಸದ್ಗತಿಯಾದ ಮೇಲೆ ಶುದ್ಧ ಸದ್ಗತಿಯಾದವರು ಹೇಗಿರಬಹುದು ಅದನ್ನು ಹೇಳ್ತಾರೆ. ಶುದ್ಧ ಭಕ್ತಿ ಮಾಡತಕ್ಕಂಥವರಿಗೆ ಅತ್ಯಂತ ಖಚಿತವಾಗಿ ಮೋಕ್ಷ ಸಿಗುತ್ತೆ. ಅಥವಾ ಭಕ್ತಿರೇವ ಮುಖ್ಯ ಇತ್ಯರ್ಥ ಕೊಟೇಶನ್ ಕೊಡ್ತಾರೆ, ಆಚಾರ ಕೊಟ್ಟದನ್ನು ಹೇಳ್ತಾರೆ. ಪೌಂಡ್ರಕಾದಿಷು ದೈತ್ಯು ಸುರಾಂಶಾ ಸಂತಿ ಸರ್ವಶಃ ಬಹುಮಾನ ಫಲಂ ವಿಷ್ಣೋ ತೇಯಾಂತಿ ಆದಾಯ ಸದ್ಗತಿಂ ವಿದ್ವೇಷ ಫಲಂ ಯತ್ತು ತದಾದಾಯ ಅಸುರಾಸ್ತಮಃ ಯಾಂತ್ಯತೋ ನೈವ ವಿದ್ವೇಷೋ ವಿಷ್ಣೋ ಕಾರ್ಯ ಕಥಂಚನ ಇತಿ ವಚನಾತ್ ಪ್ರಾಮಾಣಿಕೋಯಮರ್ಥಃ. ಆಕೃತ ಧಿಯ ಸ್ವಬುದ್ಧೌ ತದಾಕಾರವಂತಃ. ಆಕೃತ ಧಿಯ ಅಂದ್ರೇನು, ತಮ್ಮ ಮನಸ್ಸಿನೊಳಗೆ ಸದಾಕಾಲ ಕೃಷ್ಣನ ಧ್ಯಾನವನ್ನೇ ಮಾಡುವವರಾಗಿ ಸದ್ಗತಿ ಹೊರಟರು. ಪೌಂಡ್ರಕಾದಿಷು ದೈತ್ಯು ಸುರಾಂಶಾ ಸಂತಿ ಸರ್ವಶಃ. ಒಂದು ಮಾತು ತಿಳ್ಕೊಂಡ್ಬಿಡ್ಬೇಕು, ಏನು ಎಲ್ಲಾದರೂ ಕೂಡ ಒಬ್ಬ ಅಯೋಗ್ಯ ಒಬ್ಬ ದ್ವೇಷಿ ಸದ್ಗತಿ ಹೋದ ಅಂತ ವಾಕ್ಯ ಕಂಡು ಬಂದರೆ ಗ್ಯಾರಂಟಿ ಏನು ತಿಳ್ಕೋಬೇಕಲ್ಲಿ, ಒಬ್ಬ ಸುರ ಯೋಗ್ಯ ಇದ್ದ ಅಂತ ಅರ್ಥ. ಅವನು ಯೋಗ್ಯ ಅಸರಾವೇಶ ಇತ್ತು ತಿಳ್ಕೋಬೇಕೆ ಹೊರತು ಸುರನಿಗೆ ಸದ್ಗತಿ ಆಯ್ತು ಅಂತ ತಿಳ್ಕೊಳ್ಳೋದಕ್ಕೆ ಹೋಗಬಾರ್ದು, ಅದು ನಿಯಮ ಇತ್ತಂತ ಹೇಳ್ತಿದ್ದಾರಲ್ಲಿ, ವಾಕ್ಯನ ಕೊಡ್ತಿದ್ದಾರೆ ಇತ್ತಂತ ಕೇಳಿದ್ರೆ ಕಥೆನಲ್ಲಿಲ್ಲ, ಕಥೆಗೆ ಅರ್ಥ ಮಾಡಿಕೊಂಡ್ರೆ ಬರುತ್ತೆ ಅಂತ. ಪೌಂಡ್ರಕಾದಿಷು ದೈತ್ಯು ಸುರಾಂಶಾ ಸಂತಿ ಸರ್ವಶಃ ಅದನ್ನೇ ಹೇಳಿದ್ರು. ಬಹುಮಾನ ಫಲಂ ವಿಷ್ಣು ಹೋತೇ ಯಾಂತಿ ಆದಾಯ ಸದ್ಗತಿ, ಮೂಲತಃ ಭಕ್ತರಾದ್ದರಿಂದ ಅವರ ಸದ್ಗತಿ ಹೋಗೇ ಹೋಗ್ತಾರೆ, ಬಹುಮಾನ ಫಲವನ್ನು ಹೊಂದಿ. ವಿದ್ವೇಷ ಫಲಂ ಎತ್ತು ತದಾದಾಯ ಅಸುರಾಸ್ತಮ, ಒಳಗಿರ್ತಕ್ಕಂಥ ಅಸುರರು ಏನ್ ಮಾಡ್ತಾರೆ, ಆ ಒಂದು ದ್ವೇಷದ ಫಲವನ್ನು ಹೊಂದಿ ತಮೋಗತಿಗೆ ಹೋಗ್ತಾರೆ. ಯಾಂತಿ ಅಥೋ ನೈವ ವಿದ್ವೇಷೋ ವಿಷ್ಣೋ ಕಾರ್ಯ ಕಥಂಚನ, ಎರಡು ಗೊತ್ತಾಯಿತು. ಭಕ್ತಿ ಮಾಡಿದವರಿಗೆ ಮುಕ್ತಿ ಗ್ಯಾರಂಟಿ, ದ್ವೇಷ ಮಾಡಿದವರಿಗೆ ತಮಸ್ ಗ್ಯಾರಂಟಿ, ಎರಡೂ ಕೂಡ ಪ್ರೂವ್ ಆಗೋ ಕೇಸುಗಳು. ಅದಕ್ಕೆ ತಾನಹಂ ದ್ವೇಷದ ಕ್ರೂರ ಹೇಳಿಬಿಟ್ಟಿದ್ದಾನಾದ್ರಿಂದ ಭಕ್ತಿಯಿಂದ ಮೋಕ್ಷ ತಪ್ಪೋ ಚಾನ್ಸೇ ಇಲ್ಲ, ಭಕ್ತಿ ಮಾಡಬೇಕು. ದ್ವೇಷದಿಂದ ಮುಕ್ತಿಯಾಗೋ ಚಾನ್ಸೇ ಇಲ್ಲ, ದ್ವೇಷ ಎಂದೂ ಮಾಡಬಾರದು ಅದನ್ನು ಹೇಳುತ್ತಾರೆ. ಇತಿ ವಚನಾತ್ ಪ್ರಾಮಾಣಿಕೋಯಂ ಅರ್ಥಃ. ಆಕೃತ ಧಿಯ ಸ್ವಬುದ್ಧೌ ತದಾಕಾರವಂತಃ. ವೈರೇಣ ಎಂ ನೃಪತಯ ಶಿಶುಪಾಲ ಪೌಂಡ್ರ ಸಾಲ್ವಾದಯೋ ಗತಿವಿಲಾಸ ವಿಲೋಕನಾದ್ಯೈಹಿ ಧ್ಯಾಯಂತ ಆಕೃತ ಧಿಯ ಸೇನಾತನಾದೌ ತತ್ಸಾಮ್ಯಮಾಪುರನುರಕ್ತಧಿಯ ಪುನಃ ಕಿಮು ಮಾಪತ್ಯ ಬುದ್ಧಿಮಕೃತಃ ಕೃಷ್ಣೇ ಸರ್ವಾತ್ಮನೀಶ್ವರೇ ಮಾಯಾ ಮನುಷ್ಯಭಾವೇನ ಗೂಢೈಶ್ವರ್ಯೇ ಪರೇವ್ಯಯೇ. ನಾರದರೊಂದು ಎಚ್ಚರಿಕೆಯನ್ನು ಕೊಡ್ತಾರೆ. ಮಾ ಅಪತ್ಯ ಬುದ್ಧಿಮಕೃತಃ ಕೃಷ್ಣೇ ಸರ್ವಾತ್ಮನೇ ಈಶ್ವರೇ ಮಾಯಾ ಮನುಷ್ಯಭಾವೇನ ಗೂಢೈಶ್ವರ್ಯೇ ಪರೇ ಅವ್ಯಯೇ. ನೀವೊಂದು ತಪ್ಪು ಮಾಡಬಾರದಷ್ಟೇನೆ. ಕೃಷ್ಣೇ ಅಪತ್ಯ ಬುದ್ಧಿಂ ಮಾ ಕೃತಃ, ಕೃಷ್ಣನಲ್ಲಿ ಮಗಾನ ಭಾವನೆ ಮಾತ್ರ ಮಾಡಕ್ಕೆ ಹೋಗ್ಬೇಡಿ ಅಷ್ಟೇ. ಉಳಿದೆಲ್ಲ ಭಾರಿ ಅದು ಸರಿಗೆ ಇದೆ ಅಂತ ಹೇಳ್ಬಿಟ್ಟು ಏನೋ ಮಾಡಕ್ಕೆ ಹೋಗಬಾರ್ದು. ನಿಮ್ಮ ಯೋಗ ಪುಣ್ಯ ಅಂತ ಭಾಗ್ಯ ಸಿಕ್ಕಿ ಪುಣ್ಯ ಅಂತ ತಿಳ್ಕೋಬೇಕು. ಅವ್ರ ಜನ ಏನ್ ಮಾಡ್ಕೊಂಡ್ಬಿಡ್ತಾರಂತ ಪ್ರಸಂಗ ಬಂದಾಗ ಸಲಿಗೆ ಅಂತ ಹೇಳಿ ಸರಿಯಾಗಿ ತಗೊಂಡ್ಬಿಟ್ಟು ಮಿಸ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಹಾಗೆ ಮಾಡಕ್ಕೆ ಹೋಗಬೇಡಿ, ಮತ್ತೆ ಅವ್ರಿಗೆ ಹುಷಾರಾಗಿರಿ ಅಂತ ಹೇಳ್ತಾರೆ. ಮಾಪತ್ಯ ಬುದ್ಧಿ ಮಕೃತಃ ಯಾರು ಕೃಷ್ಣೇ? ಯಾ ಕೃಷ್ಣ ಯಾರು? ಸರ್ವಾತ್ಮನಿ ಈಶ್ವರಿ, ಸರ್ವಸ್ವಾಮಿ ಈಶ್ವರ. ಮಾಯಾ ಮನುಷ್ಯ ಭಾವೇನ, ನಿಮ್ಮಿಂದ ಹುಟ್ಟಿ ಬಂದವನೇ ಅಲ್ಲ ಅವನು. ಫಸ್ಟ್ ಮಾಯಾ ಮನುಷ್ಯ, ಸ್ವೇಚ್ಛೆಯ ಮಾಯಾ ಅಂದ್ರೆ ಇಚ್ಛಾ, ಸ್ವೇಚ್ಛೆಯಿಂದ ಮನುಷ್ಯಾಕೃತಿ ತಗೊಂಡಿದ್ದಾನೆ ಹೊರತು ನಿಮ್ಮ ಮಗನಾಗಿ ಬಂದವನಲ್ಲ ಅವನು. ನೋಡೋದಕ್ಕ ಕಾಣಿಸ್ತಾನಷ್ಟೇನೆ. ಗೂಢೈಶ್ವರ್ಯೇ ಪರೇ ಅವ್ಯಯಿ, ಗೂಢೈಶ್ವರ್ಯೇ ತನ್ನ ಐಶ್ವರ್ಯ ಅಂದ್ರೇನೋ, ತನ್ನ ಸಮಾರವಾಗಿರ್ತಕ್ಕಂಥ ಅಣಿಮಾಜಿ ಸಾಮರ್ಥ್ಯವನ್ನು ಕೃಷ್ಣ ಅವ್ಯಕ್ತವಾಗಿಟ್ಕೊಂಡಿದ್ದಾನಷ್ಟೇನೆ. ಅಂಥವನವಲ್ಲಿ ಮಗನ ತಪ್ಪು ಭಾವನೆ ಮಾತ್ರ ಎಂದೂ ಹೊಂದಬೇಡಿ ಅಂತ ಹೇಳ್ತಾರೆ. ಉಕ್ತಾರ್ಥ ಉಪಸಭಂ ಹರನ್ ಕೃಷ್ಣೇ ಅಪತ್ಯ ಬುದ್ಧಿಂ ವಿಹಾಯ ಸರ್ವೇಶ್ವರ ಬುದ್ಧಿರೇವ ಕರ್ತವ್ಯ ಇತ್ಯಾಹ ಮಾಪತ್ಯ ಬುದ್ಧಿಮಿತಿ. ಭಾವನೆ ಹೊಂದಿರಬೇಕು ಭಾವನೆ. ಮಾಪತ್ಯ ಬುದ್ಧಿ ಮಕೃತಃ, ಇದು ಹಾಗೇನೆ. ಅವರಿಗೇನ್ ಬರ್ತಿತ್ತು ಒಮ್ಮೊಮ್ಮೆ, ಕೃಷ್ಣ ನಮ್ಮ ಮಗ ಅನ್ನೋ ಭಾವನೆ ಬಂದು ಆ ಕಾಲಕ್ಕೆ ಅವ್ರಿಗೆ ತೊಂದರೆ ಆಗ್ತಿತ್ತು. ಅದೇ ನಮಗೇನು ಬರುತ್ತೆ, ಸಾಲಿ ಗ್ರಾಮ ಕಲ್ಲು, ಆ ಭಾವನೆ ಬಂದ್ಬಿಡುತ್ತೆ. ಪ್ರತಿಮೆಗಳೆಲ್ಲ ಜಡ ಪದಾರ್ಥಗಳು, ಆ ಭಾವನೆ ಬಂತಷ್ಟೇನಾಯ್ತು ಮನುಷ್ಯನಿಗೆ, ಮುಗಿತು. ನ ಪ್ರತೀಕೆ ನಹಿಸ, ಭಾವನೆ ತಂದ್ಕೋಬಾರದು. ಕೃಷ್ಣನ ಅವ್ರು ಹೇಗೆ ಮಿಸ್ಯೂಸ್ ಮಾಡಿಕೊಂಡ್ರೆ ಕೃಷ್ಣ ಸಾರಿಗ್ರಾಮ ಹಾಗೆ ಮಿಸ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ ಜನಗಳು, ಮಾಡ್ಕೊಳ್ಳೋಕೆ ಹೋಗ್ಬಾರ್ದು. ಭೂಭಾರ ಅಸುರ ರಾಜನ್ಯ ಹಂತವೇ ಗುಪ್ತ ಏ ಸತಾಂ ಅವತೀರ್ಣೋ ಅಸ್ಯ ನಿರ್ವೃತ್ಯೈ ಯಶೋ ಲೇಕೇ ಲೋಕೇ ವಿತನ್ವತಿ. ಯಾತಕ್ಕೆ ಬಂದಿದ್ದಾನೆ ಗೊತ್ತಾ? ಭೂಭಾರ ಅಸುರ ರಾಜನ್ಯ ಹಂತವೇ, ಭೂಭಾರ ಅಸುರ ರಾಜನ್ಯ ಹಂತವೇ. ಆಕ್ಚುಲಿ ಹಂತವೇ ಹಂತುಂ ಅಂತರ್ಥ, ವೈದಿಕ ಪ್ರಯೋಗ ಅದು. ಯಾವ ರೀತಿ ವೇದಗಳಲ್ಲಿ ಮಾಡಬೇಕಾದ್ರೆ ಹಂತವೇ ಹಂತುಂ ಹಂತವಾವು ಇತಿ ಶ್ರುತಿ. ಹಂತವೆಂಬುದು ವೇದದಲ್ಲಿ ಕರಿತಕ್ಕ ಉಪಯೋಗಿಸ್ತಕ್ಕಂಥ ರೀತಿ ಅದು. ಭಾಗವತ ವೇದ ತುಲ್ಯವಾದ ಗ್ರಂಥ ಅಂತ ಹೇಳೋದಕ್ಕೋಸ್ಕರ ಅಥ ಪದ ಪ್ರಯೋಗ ಮಾಡ್ತಾರೆ. ಹಂತುಂ ಅಂತದಕ್ಕೆ ಅರ್ಥ ಭೂಭಾರ ಅಸುರ ರಾಜನ್ಯಾನ್ ಹಂತುಂ. ಭೂಮಿಗೆ ಭಾರಭೂತರಾದ ಅಸುರರಾದ ಅಸುರ ಸ್ವರೂಪದ ಕ್ಷತ್ರಿಯರನ್ನು ಕೊಲ್ಲೋದಕ್ಕೋಸ್ಕರವಾಗಿಯೇ ಒಂದು. ಸತಾಂ ಗುಪ್ತಯೇ, ಸದ್ಯ ರಕ್ಷಣೆಗೋಸ್ಕರವಾಗಿ. ಅದು ವಿನಾಶಾಯಚ ಇದು ಪರಿತ್ರಾಣಾಯ. ಈ ಗುಪ್ತಯ ಅಂದ್ರೆ ಪರಿತ್ರಾಣಾಯ. ಅವತೀರ್ಣ ಕೃಷ್ಣ ಅವತಾರ ಮಾಡಿದ್ದಾನೆ. ಅಶ್ಯ ನಿರ್ವೃತ್ತೈ ಯಶೋಲೋಕೆ ವಿತನ್ವತಿ, ಈ ಲೋಕದ ಕಲ್ಯಾಣಕ್ಕೋಸ್ಕರ ಲೋಕದಲ್ಲಿ ಅನೇಕ ಮಹಿಮೆಗಳನ್ನು ತೋರಿಸಿ 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 ತನ್ನ ಕೀರ್ತಿ ಹರಡತಾ ಇದ್ದಾನೆ, ಜನಕ್ಕೆ ಗೊತ್ತಾಗಲಿ ಅಂತೇಳಿ ಅಷ್ಟೇ ಹೊರತು ನಿಮ್ಮ ಮಗ ಅನ್ನೋ ಭಾವನೆ ಮಾತ್ರ ಹೊಂದಬೇಡಿ ಅಂತೇಳಿ. ಶ್ರೀ ಶುಕ ಉವಾಚ, ಏತಶ್ರುತ್ವ ಮಹಾಭಾಗೋ ವಸುದೇವೋ ಅತಿವಿಸ್ಮಿತ ದೇವಕೀಚ ಮಹಾಭಾಗ ಜಹತುರ್ಮೋಹಮಾತ್ಮನಃ. ಏತಶ್ರುತ್ವ ಮಹಾಭಾಗ ವಸುದೇವ ಅತಿವಿಸ್ಮಿತ ದೇವಕೀಚ ಮಹಾಭಾಗ ಜಹತು ಮೋಹಂ ಆತ್ಮನಃ. ಏತಶ್ರುತ್ವ ಇಷ್ಟು ಉಪದೇಶ ನಾರದರ ಮಾತನ್ನು ಕೇಳಿ ಮಹಾಭಾಗ ಮಹಾಭಾಗ್ಯಶಾಲಿಯಾದ ವಸುದೇವ ವಸುದೇವನೋ ದೇವಕೀಚ ದೇವಕಿಯು ಕೂಡ ಅತಿವಿಸ್ಮಿತ ವಸುದೇವ ಅತಿವಿಸ್ಮಿತ ದೇವಕಿ ಮಹಾಭಾಗ ವಸುದೇವ ಮಹಾಭಾಗ ಸ್ತ್ರೀಲಿಂಗ ಮಹಾಭಾಗ ದೇವಕಿ ಮಹಾಭಾಗ್ಯಶಾಲಿನಿ ಇವಳು ಭಾಗ್ಯಶಾಲಿ. ಅವರಿಬ್ಬರು ಆತ್ಮನಃ ಮೋಹಂ ಜಹತು ತಮ್ಮ ತಮ್ಮ ಮನಸ್ಸಲ್ಲಿದ್ದ ಮೋಹವನ್ನು ಕಳ್ಕೊಂಡ್ಬಿಟ್ಟು ಪುತ್ರ ಮೋಹ ಅಂತ ಭಾವನೆ ಬಂದು ಕಳ್ಕೊಂಡ್ಬಿಟ್ಟು. ಇತಿಹಾಸಮಿಮಂ ಪುಣ್ಯಂ, ಅದೇ ರೀತಿ ಕೃಷ್ಣ ಸಾಕ್ಷಾತ್ ನಾರಾಯಣ ಮಗ ಅಂತ ತಿಳ್ಕೊಳ್ಬೇಡಿ, ಇವರಿಗೆ ಉಪದೇಶ. ಧೃತರಾಷ್ಟ್ರನಿಗೆ ದುರ್ಯೋಧನ ಮಹಾರಾಕ್ಷಸ ಮಗ ಅಂತ ತಿಳ್ಕೊಬೇಡಿ, ಅಲ್ಲೂ ಕೂಡ ಅಷ್ಟೇನೆ. ದುರ್ಯೋಧನ ಸಂಬಂಧ ಏನದು, ಆ ಮಗ ಅಂತ ತಿಳ್ಕೊಬಾರ್ದವನನ್ನ, ತಿಳ್ಕೊಂಡ್ರೆ ಏನಾಗ್ತಿತ್ತು, ಅನರ್ಥನೆ. ಅವನ ಮಗ ಅಂತ ತಿಳ್ಕೊಂಡ್ರೆ ರಾಕ್ಷಸ ಅಂತ ನೋಡಬೇಕು. ಮತ್ತು ದಿವೋತ್ತಮ ಕೃಷ್ಣನ್ನೂ ಮಗ ಅಂತ ತಿಳ್ಕೊಬಾರ್ದು, ದುರ್ಯೋಧನ ಮಗ ಅಂತ ಅವ್ರು ತಿಳ್ಕೊಬಾರ್ದು. ದುರ್ಯೋಧನ ಧೃತರಾಷ್ಟ್ರ ಏನ್ ತಪ್ಪು ಮಾಡ್ದ, ಮಗ 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 ಅಂತ ತಿಳ್ಕೊಂಡು ಹಾಳು ಮಾಡ್ಕೊಂಡ್ಬಿಟ್ಟ. ಅದು ಇವರು ಕೂಡ ಮಕ್ಕಳು ಮಕ್ಕಳು ತಿಳ್ಕೊಳ್ಳೋಕೆ ಹೋಗ್ತಿದ್ರು, ಉಪದೇಶ ಮಾಡಿದ್ರೆ ಸರಿ ಹೋಗ್ಬಿಡುತ್ತೆ ಅವ್ರಿಗೆ. ಉದ್ರೆ ಎಷ್ಟು ಹೇಳಿದ ತಿಳ್ಕೊಬೇಡ, ಬಿಸಾಕ್ಬಿಡು ಅಂತ ಹೇಳಿದೆ. ಬಿಸಾಕ್ ಏನರ್ಥ, ಮಗ ತಿಳ್ಕೊಬೇಡ ಅಂತ ಅರ್ಥ. ಮಗ ತಿಳ್ಕೊಂಡು ಬಿಸಾಕ್ಲಿಕ್ಕೆ ಬರ್ತಿದ್ದಿಲ್ಲ, ಬಿಸಾಕ್ಬಿಡು ಅಂದ್ರೆ ಕೇಳಲಿಲ್ಲ. ಅದನ್ನ ಫಲಿತಾಂಶ ಏನಾಯ್ತು, ಅನರ್ಥಕ್ಕೆ ಕಾರಣ. ಹೌದು, ಕರೆಕ್ಟ್. ಅದಕ್ಕೆ ಅಲ್ಲ, ಅದಕ್ಕೆ ಶ್ರವಣ ಯಾವಾಗಲೂ ಕೂಡ ಶ್ರವಣ ದರ್ಶನಗಳು ಎರಡಿದೆ. ಈಗ ಶ್ರವಣ ಪವರ್ಫುಲ್ ಹೋಗ್ತೀರಿ, ಹಾಗೆ ಬೆಳಕಡೆ ಎಕ್ಸಿಬಿಷನ್ ಹೋಗ್ತೀರಿ, ಕಣ್ಣಾರೆ ನೋಡ್ತೀರಿ, ಪವರ್ಫುಲ್ ಹೌದಲ್ಲ, ಅರ್ಥ ಆಗೋದಿಲ್ಲ, ಹೇಳಿದಾಗಲೇ ಅರ್ಥ ಆಗುತ್ತೆ ಹೌದಲ್ಲ, ಒಬ್ಬರು ಎಕ್ಸ್ಪ್ಲೇನ್ ಮಾಡ್ತಾರೆ ಬಂದು ಎಕ್ಸ್ಪರ್ಟ್ ಬಂದು ಹೇಳ್ತಾರೆ ಅವಾಗ ಅರ್ಥ ಆಗುತ್ತೆ, ಇಲ್ಲದ್ರೆ ಅರ್ಥ ಆಗೋದಿಲ್ಲ. ಕಣ್ಣಿಗೆ ಕಂಡಿದ್ದಕ್ಕಿಂತ ಯಾವಾಗ ಜಾಸ್ತಿ ಅರ್ಥ ಯಾವಾಗಾಯ್ತು ನೋಡಿದಾಗ. ಚಕ್ರಸಂಖ್ಯಾದಿಗಳನ್ನು ಹೊಂದಿರಬಹುದು, ಕಾರಣ ಏನ್ ಮಾಡಿದ್ರೆ ಕವಚಕೂಟ ಸಮೇತ ಹುಟ್ಟಿದ ಇಟ್ಟಾರತ ದೇವರೇನೂ ಅಲ್ಲ, ಅರ್ಥ ಆಯ್ತಾ? ಈಗ ಆ ದೃಷ್ಟಿಯಿಂದ ಯಾವುದೇ ದರ್ಶನ ಶಾಸ್ತ್ರಾಭಿಷೇಕವಾದಾಗ ಪವರ್ಫುಲ್ ಆಗೋದು ಯಾವಾಗ? ಶ್ರವಣ ಬಂದ್ರೇ ಪವರ್ಫುಲ್ ಆಗೋದು ಶಾಸ್ತ್ರ ವಿಷಯ ಬಂದಾಗ. ಲೌಕಿಕ ವಿಷಯದಲ್ಲಿ ಯಾವ್ದು ಫೈನಲ್? ಪ್ರತ್ಯಕ್ಷನೇ ಫೈನಲ್. ಅದಕ್ಕೆ ಎರಡು ಭಾಗ ಮಾಡಿಬಿಡ್ತಾರೆ, ಅತೀಂದ್ರಿಯ ವಿಷಯ ಬೇರೆ, ಐಂದ್ರಿಕ ವಿಷಯ ಬೇರೆ. ಇಂದ್ರಿಯ ಸಂಬಂಧ ವಿಚಾರ ಬಂದ ಕಾಲಕ್ಕೆ ಪ್ರತ್ಯಕ್ಷ ಫೈನಲ್. ಇವತ್ತು ಉದಾಹರಣೆಗೆ ಯಾವುದೋ ಹೇಳಿದ ಎಕ್ಸಿಬಿಷನ್ ನೋಡ್ತೀರಿ, ಕಣ್ಣಿಗೆ ಕಾಣ ಆಕಾರ ನೋಡಿದ್ರೆ ಕಣ್ಣೇ ಫೈನಲ್, ಆದ್ರೆ ಒಳಗಿರ ಜ್ಞಾನಕ್ಕೆ ಮಾತ್ರ ಅದಕ್ಕೆ ಸಾಲದು, ಕಣ್ಣು ಫೈನಲ್ ಅಲ್ಲ. ಯಾವ್ದಾಗಬೇಕು ಅದಕ್ಕೆ? ಶ್ರವಣನೇ ಆಗುತ್ತೆ. ಆ ರೀತಿಯಲ್ಲಿ ದೇವರನ್ನು ಕೃಷ್ಣ ನೋಡೋದಕ್ಕೆ, ಕೃಷ್ಣ ನೋಡಿದ್ರೆ ಹ್ಯಾಕ್ ಕಾಣಿಸ್ತದೆ ನೋಡೋರಿಗೆ? ಮವಜಾನಂತೆ ಮಾಮೂಲ್ ಮನುಷ್ಯಂತ ಮನುಷ್ಯ ಕಂಡಾಗೆ ಕಾಣಿಸ್ತದೆ. ವಸ್ತುಸ್ಥಿತಿ ಏನಲ್ಲ, ಯಾರು ಇರ್ತಾರೆ ಪಾಪ ಎಕ್ಸಿಬಿಷನ್ ಎಲ್ಲ ಹೋಗ್ಬಿಟ್ಟಿರ್ತಾರೆ, ನೋಡ್ತಾರೆ ಗಂಧದ ಗಂಡ ಕಾಣುತ್ತೆ, ಇದು ಪ್ಯಾಕ್ ಮಾಡು ಅಂತಾರೆ, 50,000 ಅಂತಾರೆ, ಹೋಗ್ಬಿಡುತ್ತೆ ನೋಡೋದು. ಏನ ನೋಡೋದಕ್ಕೆ ಹ್ಯಾಕ್ ಕಾಣಿಸ್ತದೆ? ಅದು ಕೆಲವರು ಹೊಸ್ತು ಬರ್ತಿದೆ ನೋಡಿ, ಗಂಧದ ಗಂಡ ಕಾಣುತ್ತವು ಯಾಕೆ ಗಂಧ ಹಿತ್ತಾಳೆ ಹೇಗೆ ಶ್ರೀ ಗೋಲ್ಡ್ ಗೋಲ್ಡ್ ಕಂಡ ಕಾಣುತ್ತೋ ಕೆಲವು ಪದಾರ್ಥ ಗಂಧದ ಕಂಡ ಕಾಣುತ್ತೆ. ಇವ್ರು ಖುಷಿಯಿಂದ ಪ್ಯಾಕ್ ಮಾಡು ಅಂತಾರೆ, ಆಮೇಲೆ ನೋಡಿದ್ರೆ ಗಾಬರಿ ಅಲ್ಲೇ ಅಲ್ಲೇ ಇಟ್ಬಿಡ ಬೇರೆ ಅಂತ ಹೇಳ್ತಾರೆ. ಯಾಕೆ ನೋಡೋದಕ್ಕೆ ಕಾಣಿಸ್ತೇವೆ, ಆಕ್ಚುಲಿ ಏನಲ್ಲ ಅದು, ಸಾಮಾನ್ಯ ವಸ್ತು ಅಲ್ಲ, ಅಪಾಮಾನ್ಯ ವಸ್ತು. ಕೃಷ್ಣ ಹಾಗೆ ಕಂಡು ಮನುಷ್ಯ ಅಂತ ಕಂಡ್ರೆ ಕೂಡ ಏನಲ್ಲ, ಕೃಷ್ಣ ಸಾಕ್ಷಾತ್ ನಾರಾಯಣ. ಅದು ಅಪತ್ಯ ಬುದ್ಧಿಯನ್ನು ಮಾಡಬೇಡ, ಇದನ್ನ ಅರ್ಥ ಮಾಡಿಕೊಂಡ್ರೆ ಕೆಲವು ಸರ್ತಿ ಎರಡಾಗಿರುತ್ತೆ ನಮಗೆ. ಸಾಮಾನ್ಯ ವಸ್ತುವನ್ನ ಏನ್ ತಿಳ್ಕೊಂಡ್ಬಿಡ್ತೇವೆ, ಅಸಾಮಾನ್ಯ ತಿಳ್ಕೊಂಡ್ಬಿಡ್ತಾನೆ. ಹಿತ್ತಾಳಿನ ಬಂಗಾರದ ರೇಟ್ ಕೊಟ್ಟು ತಂದ್ಬಿಡ್ತಾನೆ, ಮೋಸ ಆಗೋಯ್ತು. ಆದ್ರೆ ಬಂಗಾರ ಹಿತ್ತಾಳಿ ರೇಟ್ ಎಕ್ಸ್ಪೆಕ್ಟ್ ಮಾಡ್ತಾನೆ, ಅದು ಇನ್ನೊಂದು ತಪ್ಪಾಯ್ತು. ಎರಡು ತಪ್ಪೇನು, ಅದಕ್ಕೆ ಯಾವ್ದನ್ನು ಹಿತ್ತಾಳಿ ಹಿತ್ತಾಳಿ ಏನ್ ತಿಳ್ಕೋಬೇಕು, ಬಂಗಾರ ಬಂಗಾರ ಅಂತಾನೆ ತಿಳ್ಕೋಬೇಕು. ಅದಕ್ಕೆ ಎರಡಕ್ಕೂ ನಮಗೇನು ಬೇಕು? ಉದಾಹರಣೆಗೆ ಇಂಥವು ಮಾಡ, ದುರ್ಯೋಧನ ಅಷ್ಟು ಕೆಲಸ ಮಾಡ್ತಿದ್ದಾನೆ, ಧೃತರಾಷ್ಟ್ರ ಕಣ್ಣಾರೆ ಕಾಣ್ತಿದ್ದಾನೆ, ಏನು ಅರ್ಥ ಆಗ್ತಾ ಇಲ್ಲ ಅವನಿಗೆ. ಅರ್ಥ ಆಯ್ತಾ? ಏನಂತ ಅರ್ಥ ಆಗಬೇಕಿತ್ತು ಅವನಿಗೆ? ಇವನು ಅಯೋಗ್ಯ, ತಿಳ್ಕೊಳ್ಳೇ ನನ್ನ ಮಗ ಅಂತಾನೆ ತಿಳ್ಕೊಂಡ್ಬಿಟ್ಟು. ಆ ದೇಹ ಕಂಡ ತಿಳ್ಕೊಂಡು ಕಂಡಿದ್ದ ಹೊರತು ಒಳಗೆ ಗುಣಗಳ ಬಗ್ಗೆ ಅವನೇನ್ ಮಾಡ್ದ? ಇವತ್ತು ತಲ್ಲಾಡ್ ಸರಿ ಹೋಗ್ತಾನೆ ಅಂತ ತಿಳ್ಕೊಂಡು, ಸರಿ ಹೋಗಿ ಗುಣನೇ ಅಲ್ಲ ಅದು. ಹಾಗಾಯ್ತು, ಸ್ವರೂಪಭೂತ ದೋಷ ಬೇರೆ, ಬಾಹ್ಯ ದೋಷ ಬೇರೆ. ಕಣ್ಣಿಗೆ ಕಾಣೋದು ಯಾವುದು? ಬಾಹ್ಯ ದೋಷ ಮಾತ್ರ, ಸ್ವರೂಪ ದೋಷ ಕಾಣೋದಿಲ್ಲ. ಅದನ್ನು ವಿದರಾದಿಗಳು ಹೇಳಿದ್ರು, ಆದ್ರೂ ಅರ್ಥ ಮಾಡ್ಕೊಳ್ಳಿ. ಸ್ವಲ್ಪ ವಿದರಾದ ಕೃಷ್ಣ ಹೇಳಿದ್ರು ಅರ್ಥ ಮಾಡ್ಕೊಳ್ಳಿ, ಹೊರಗಿನ ಮಾತ್ರ ನಂಬಿಕೊಂಡು ತುಂಬ ಹೋಗ್ಬಿಟ್ಟು, ಅದಾಗಬಾರ್ದಾಗೆ. ಸೊ ಪ್ರತ್ಯಕ್ಷ ಇಬ್ಬರಿಗೂ ಫೇಲ್ ಆಯ್ತು, ವಸುದೇವ ದೇವಕಿಯರ ಪ್ರತ್ಯಕ್ಷನೂ ಫೇಲ್ ಆಯಿತು, ಕೃಷ್ಣ ಸರ್ವೋತ್ತಮನಾಗಿದ್ದರಿಂದ ಅತೀಂದ್ರಿಯ. ಧೃತರಾಷ್ಟ್ರ ಪ್ರತ್ಯಕ್ಷ ಫೇಲ್ ಆಗ್ತಿತ್ತು, ದುರ್ಯೋಧನ ಸ್ವರೂಪ ಅತೀಂದ್ರಿಯ. ಆದ್ರಿಂದ ಅತೀಂದ್ರಿಯ ವಿಚಾರದ ಬಗ್ಗೆ ಫೈನಲ್ ಯಾವುದು? ಶಾಸ್ತ್ರನೇ ಹೊರತು, ಶಾಸ್ತ್ರಕ್ಕೆ ಶ್ರವಣನೇ ಬೇಕೆ ಹೊರತು ಬೇರೆ. ಶಾಸ್ತ್ರದ ಕಾಂಟ್ಯಾಕ್ಟ್ ಥ್ರೂ ಶ್ರವಣ ಅಷ್ಟೇ, ಇದ್ರ ಕಾಂಟ್ಯಾಕ್ಟ್ ಥ್ರೂ ದರ್ಶನ. ಪ್ರತ್ಯಕ್ಷ ಯೋಗ್ಯವಾದಕ್ಕೆ ದರ್ಶನ ಕಾಂಟ್ಯಾಕ್ಟ್, ಅದಕ್ಕೆ ಶ್ರವಣ ಕಾಂಟ್ಯಾಕ್ಟ್ ಆದ್ರಿಂದ ಸರಿ. ಏತ ಶ್ರುತ್ವ ಮಹಾಭಾಗು ವಸುದೇವೋ ಅವಿತ ವಿಶ್ವ. ನಮ್ಮಲ್ಲೇ ಯಾರೋ ಬರ್ತಾರೆ, ನೀವ್ಯಾರು ಅಂತ ಕೇಳಿ, ದೇಹ ನೋಡಿ ನೋಡಿ ಕಂಡು ಸ್ಪಷ್ಟ ಕಾಣುತ್ತೆ ನಮಗೆ, ಪ್ರತ್ಯಕ್ಷ ಕಮ್ಮಿಯಾದ ದೇಹ. ನೀವ್ಯಾರು ಅಂತ ಕೇಳಿ, ಗೊತ್ತಾಗಲಿಲ್ಲ ಅಂತ ಹೇಳ್ತಾನೆ, ಮತ್ತೆ ಗೊತ್ತಾಗಲಿಲ್ಲ ಸ್ಪಷ್ಟ ಹೇಳ್ಬಿಡ್ತಾನೆ. ನಿಂತಿದ್ದಾನೆ, ಬಟ್ ಎಷ್ಟು ಗೊತ್ತಾಗಿದೆ ಅವ್ರು ಪ್ರಾಣಿ ಅಲ್ಲ ಅಂತ ಗೊತ್ತಾಗಿದೆ ಅಷ್ಟೇ, ಪ್ರಾಣಿ ಅಲ್ಲ ಅಂತ ಗೊತ್ತಾಗಿದೆ ಹೊರತು ಅವನ ಹೆಸರು ಗೊತ್ತಾಗಿಲ್ಲ. ಅವ ಏನ್ ಮಾಡ್ತಾನ ಅವನು, ನಿಮ್ಗೆ ಅವ್ರು ಗೊತ್ತಲ್ಲ ಅಂತಾನೆ, ಗೊತ್ತಾನ ಅವ್ರ ಮಗ ನಾನು, ಓ ಹಾಗಿದ್ರೆ ಸರಿ ಅದು ಅರ್ಥ ಆಯ್ತು ಅವನಿಗೆ. ನೋಡಿದಾಗ ಅರ್ಥ ಆಗಿದ್ದು ದೇಹ ಮಾತ್ರ, ಸಂಬಂಧ ಅರ್ಥ ಆಗಿದ್ದು ಯಾವಾಗ? ಹೇಳಿದಾಗ ಮಾತ್ರ. ಸರಿ, ಯಾವ್ದು ಬಲಿಷ್ಠ ಆಯ್ತು ಈಗ? ಇವನೇನು ಗೆಟ್ ಔಟ್ ಅನ್ಬೇಕು ಅನ್ಕೊಂಡ್ಬೇಕು ಅನ್ಕೊಂಡಿದ್ದ ಅವನ ಪಾಪ. ಅವಾಗ ಗೊತ್ತಾಗ ವರ ಅವನೇ, ಅವ್ರ ಕಳಿಸ್ತು ವರ ಬನೇ ಬಂದಿದ್ದಾರೆ ಪಾಪ, ಆಮೇಲೆ ಗಾಬರಿ ಆಗ್ಬಿಟ್ಟು ಫಜಿತ ಆಯ್ತು ಅಂತ. ಇನ್ನು ಯಾರೋ ಬಂದ ವರ ತಿಳ್ಕೊಬಿಟ್ಟರೆ ಅದು ಬೇರೆ ಫಜಿತ ಆಗಿರ್ತದೆ ಎಲ್ಲ. ಯಾತಕ್ಕೆ ಅದಕ್ಕೆ ಶ್ರವಣದ ದರ್ಶನದಿಂದ ಗೊತ್ತಾಗೋದಿಲ್ಲ ಏನ್ ಬೇಕು ಅದಕ್ಕೆ? ಇವತ್ತು ಇಂಟರ್ವ್ಯೂ ಮಾಡೋದು ಎಲ್ಲ ಕಮಿಟಿಯಲ್ಲಿ ಇಂಟರ್ವ್ಯೂ ಎಲ್ಲ ಯಾತಕ್ಕೆ ಮಾಡ್ತಾರೆ? ಬರೀ ಕಣ್ಣಿ ಕಾಣೋದಿಲ್ಲ, ಬರೀ ಕಣ್ಣಿ ಕಾಣೋದಿಲ್ಲ ಅಂತಾರೆ. ಜ್ಞಾನ ಪರೀಕ್ಷೆ ಮಾಡಲಿಕ್ಕೆ ರಿಟರ್ನ್ ಟೆಸ್ಟ್ ಇಂಟರ್ವ್ಯೂ ಮಾಡಲಿಕ್ಕೆ ಕಾರಣ ಯಾತಕ್ಕೆ ಅಂತ ಕೇಳಿದ್ರೆ ಬರೀ ಕಣ್ಣಿ ಕಾಣೋದಿಲ್ಲ ಅದರಿಂದ. ಅಂದ್ರೆ ಬುದ್ಧಿ ಜ್ಞಾನ ಅಂಬೋದೇನೋ ಅತೀಂದ್ರಿಯ, ಜ್ಞಾನ ಅತೀಂದ್ರಿಯ ಆದ್ರಿಂದ ಕಣ್ಣಿಗೆ ಕಾಣಕ್ಕೆ ಸಾಧ್ಯ ಇಲ್ಲ. ಈಗ ಕಾರ್ಪೆಂಟರ್ ಬರ್ತಾನೆ, ಅವನು ಬರ್ತಾನೆ, ಅವನ್ ನಾವು ಇದರಿಂದ ಟೆಸ್ಟ್ ಮಾಡೋದಕ್ಕೆ, ಈಗ ಪ್ರಾಕ್ಟಿಕಲಿ ಟೆಸ್ಟ್ ಮಾಡ್ತೇವೆ ಅವನು. ಕಣ್ಣಿಗೆ ಕಾಣೋದ್ರಿಂದ ಟೆಸ್ಟ್ ಮಾಡುತ್ತೆ, ಇವ್ರನ್ನ ಆ ರೀತಿ ಮಾಡಕ್ ಬರೋದಿಲ್ಲ. ಅದಕ್ಕೆ ಏನ್ ಮಾಡ್ತಾರೆ? ಕ್ವಶನ್ಸ್ ಕೇಳಿ ಕೇಳಿ ಆತರ ಟೆಸ್ಟ್ ಮಾಡ್ತಾರೆ. ಯಾವ್ಯಾವ ವಿಭಾಗದಲ್ಲಿ ಯಾವ ರೀತಿ ಮಾಡಬೇಕು ಆ ರೀತಿನೇ ಮಾಡಬೇಕು. ಯಾರಿಗೆ ಹೌದು, ಪ್ರಬಲವಾದ ದೋಷ ಇತ್ತು. ದುರ್ಯೋಧನ ಕಲಿ ಮಹಾ ದೊಡ್ಡ ದಸರ, ಅವನು ರುದ್ರಾದಿ ದೇವತೆಗಳನ್ನ ಅಫೆಕ್ಟ್ ಮಾಡ್ತಾನೆ ಅಂತ. ಧೃತರಾಷ್ಟ್ರ ಮಾಡೋದು ಬಹಳ ಸುಲಭ ಆಯ್ತು, ಸಣ್ಣಪುಟ್ಟ ದೈತ್ಯಾವೇಶ ಇದ್ರೆ ಹೋಗ್ಬಿಡ್ತಾ ಇತ್ತು. ಸಣ್ಣಪುಟ್ಟ ದೈತ್ಯಾವೇಶ ಅಲ್ಲ ಅದು, ಎಂತ ದೈತ್ಯಾವೇಶ ಅದು, ಭಾರಿ ದೊಡ್ಡ ದೈತ್ಯಾವೇಶ. ಅದಕ್ಕೆ ಹಾಗಾಯ್ತು. ಶ್ರೀ ಶುಕ ಉವಾಚ, ಕೊಳೆಗಳಲ್ಲೂ ಸಾಮಾನ್ಯ ಕೊಳೆ ಬೇರೆ, ತಕ್ಷಣ ತೊಳೆದ್ರೆ ಹೋಗ್ಬಿಡುತ್ತೆ, ಕೆಲವು ಕೊಳೆ ಜಾಡಿಸಿದ್ರೆ ಹೋಗ್ಬಿಡುತ್ತೆ ಕೆಲವು ಸಲ, ಕೆಲವು ತೊಳೆದ್ರೆ ಹೋಗುತ್ತೆ, ಕೆಲವು ತೊಳೆದ್ರೂ ಹೋಗಲ್ಲ, ಅದೇ ಉಟ್ಕೊಂಡು ಸುಟ್ಟರು ಹೋಗಲ್ಲ, ಅದ್ರ ತೊಳೆದ್ರೂ ಹೋಗಲ್ಲ, ಕೆಲವು ಆಸಿಡ್ ಹಾಕಿರ್ಬೇಕು, ಎರಡೂ ಹಾಕ್ಬೇಕು. ಕೊನೆಗೆ ಆಸಿಡ್ ಬಟ್ಟೆನೇ ಹೋಗುತ್ತೆ, ಕೊಳೆ ಹೋಗೋದಿಲ್ಲ, ಬಟ್ಟೆನೇ ಹೋಗ್ಬಿಡುತ್ತೆ ಕೊನೆಗೆ. ಅದಕ್ಕೆ ಸ್ವರೂಪಭೂತವಾದ ಮಹಾದೋಷಗಳು ಅಷ್ಟು ಸುಲಭ ಓವರ್ಕಮ್ ಮಾಡಲಿಕ್ಕೆ ಆಗೋದಿಲ್ಲ. ಅದನ್ನೇ ಹೇಳಿದ್ದು. ಏತಶ್ರುತ್ವಾ ಮಹಾಭಾಗೋ ವಸುದೇವೋ ಅವಿತಿ ವಿಸ್ಮಿತಃ ದೇವಕೀ ಚ ಮಹಾಭಾಗ ಜಹತುರ್ಮೋಹಮಾತ್ಮನಃ ಇತಿಹಾಸ ಮಿಮಂ ಪುಣ್ಯಂ ಧಾರಯೇತ್ಯಃ ಸಮಾಹಿತಃ ಸವಿಧೂಯೇಹ ಶಮನಂ ಬ್ರಹ್ಮ ಭೂಯಾಯ ಕಲ್ಪತೆ ಇತಿ ಪಂಚಮೋಧ್ಯಾಯಃ ಅಥ ಷಷ್ಠೋಧ್ಯಾಯಃ ಅಲ್ಲಿ ಐದನೇ ಇಷ್ಟು ದಿವಸಕ್ಕೆ ಮುಗಿದಿದ್ದು ಬರೀ ಆಲ್ಮೋಸ್ಟ್ ಒಂದು ತಿಂಗಳಿಗೆ ಮುಗಿದಿದ್ದೆ ಎಷ್ಟು ಬರೀ ಐದು ಅಧ್ಯಾಯ ಅಷ್ಟೇ ಬೇರೆ ಸ್ಕಂದ ಮುದೇ ಹೋಗ್ಬಿಟ್ಟು ಮೂವತ್ತೈದು ಮುದೇ ಬಿಡ್ತೀವಿ. ಇದು ಬರೀ ಉಪದೇಶ ಆದ್ರಿಂದ ಸ್ತೋವಾಗ. ಅಥ ಷಷ್ಠೋಧ್ಯಾಯ ಬಾದರಾಯಣಿರುವಾಚ ಈ ಶುಕಾಚಾರ ಹೇಳ್ತಾರೆ. ಅಥ ಬ್ರಹ್ಮಾತ್ಮಜೈರ್ದೇವೈ ಪ್ರಜೇಶೈ ಆವೃತೋ ಅಭ್ಯಗಾತ್ ಭವಶ್ಚ ಭೂತಭವ್ಯೇಶೋ ಯಯೌ ಭೂತಗಣೈರ್ವೃತ. ಇಷ್ಟು ಬ್ರಹ್ಮದೇವರು ಏನ್ ಮಾಡಿದರಂತೆ, ಅಥ ಇಷ್ಟು ಈ ಒಂದು ಜಯಂತಿ ಉಪಾಖ್ಯಾನದ ಪ್ರಸಂಗದ ಅನಂತರ ವಸುದೇವನ ಕಥೆ ಹೇಳಿಬಿಟ್ರೆ ಅಷ್ಟೇನೆ. ಈಗ ಆಕ್ಚುಲಿ ಲಿಂಕ್ ಎಲ್ಲಿ ತಗೋಬೇಕು ನಾವೀಗ? ಆ ಶಾಪದ ಪ್ರಸಂಗ ಬಂತು. ಶಾಪ ಪ್ರಸಂಗ ಆದ್ಮೇಲೆ ಬಂದ ದಿವಸ ಅಥ ಬ್ರಹ್ಮ ಆತ್ಮಜೈರ್ ದೇವೈ, ಬ್ರಹ್ಮ ಬ್ರಹ್ಮದೇವರು ಆತ್ಮಜೈರ್ ದೇವೈ ತಮ್ಮ ಮಕ್ಕಳಾದಂತಹ ದೇವತೆಗಳಿಂದಲೂ ಪ್ರಜೇಶೈ ಪ್ರಜಾಪತಿಗಳಿಂದಲೂ ಕೂಡ ಆವೃತ ಕೂಡಿಕೊಂಡವರಾಗಿ ಅಭ್ಯಗಾ ಹೊರಟರು. ಯಾರ್ಯಾರು ಜೊತೆಗಿದ್ದವರು ಅಂದರೆ ಭವಶ್ಚ ರುದ್ರದೇವರು, ಭೂತಭವ್ಯೇಶ ಭೂತಭವ್ಯಗಳ ಒಡೆಯರಾದ ರುದ್ರದೇವರು, ಯಯೌ ಭೂತಗಣೈ ವೃತ ಬ್ರಹ್ಮದೇವರು ಹೊರಟರು, ರುದ್ರದೇವರು ಹೊರಟರು. ಆದ್ದರಿಂದ ಹರಿಸರ್ವೋತ್ತಮದ ನಿದರ್ಶನ ಇದು. ಬ್ರಹ್ಮದೇವರು ಬರ್ತಾ ಇದ್ದಾರೆ ಕೃಷ್ಣನ ಪ್ರಾರ್ಥನೆ ಮಾಡಲಿಕ್ಕೆ, ರುದ್ರದೇವರು ಬರ್ತಾ ಇದ್ದಾರೆ ಕೃಷ್ಣನ ಪ್ರಾರ್ಥನೆ ಮಾಡಲಿಕ್ಕೆ, ಡೌಟೇ ಉಳಿಯೋದಿಲ್ಲ. ಇಂದ್ರೋ ಮರುದ್ಭಿ ಭಗವಾನ್ ಆದಿತ್ಯೋ ವಸವ ಅಶ್ವಿನೋ ಋಹವ ಅಂಗಿರಸ ರುದ್ರಾಹ ವಿಶ್ವೇ ಸಾಧ್ಯಾಶ್ಚ ದೇವತಾಹ. ಇನ್ನು ಯಾರ್ಯಾರು ಬಂದ್ರು ಡೌಟೇ ಬರುವ ಎಲ್ಲ ಹೇಳ್ಬಿಡ್ತಾರೆ. ಇಂದ್ರದೇವರು ಬಂದ್ರು, ಮರುತ್ತುಗಳು ಬಂದ್ರು, ಭಗವಾನ್ ಆದಿತ್ಯ ಸೂರ್ಯ ಬಂದ್ರು, ಸೌರಮತ ಹೊರಟೋಯ್ತಾರಿಗೆ, ವಸಭ ರುದ್ರದೇವರು ಬಂದ್ರು ಪಾಶುಪತ ಮತ ಹೋಯ್ತು, ಬ್ರಹ್ಮದೇವರು ಬಂದ್ರು ರಾಜಸ ಪುರಾಣಗಳು ಹೊರಟೋದು, ಇಂದ್ರದೇವರು ಬಂದ್ರು ಋಗ್ವೇದದಲ್ಲಿ ಇಂದ್ರ ಸೂಕ್ತ ಭಾರಿ ಇದೆ ಅಂತ ಹೇಳ್ತಾರಲ್ಲ, ಮುಗಿದೋಯ್ತ ಕಥೆ ಅದು. ಆಮೇಲೆ ಆದಿತ್ಯ ಬಂದಿದ್ದರಿಂದ ಸೌರಮತ ಹೋಯ್ತು, ವಸವೋ ಅಶ್ವಿನೋ ಋಭವ ಅಂಗಿರಸೋ ರುದ್ರಾಹ ಋಭುಗಳು ಬಂದ್ರು, ಅಂಗಿರಸರು ಬಂದ್ರು, ರುದ್ರ ಉಳಿದ ದ್ವಾದಶ ಹತ್ತು ರುದ್ರರು ಬಂದ್ರು, ವಿಶ್ವೇ ಸಾಧ್ಯಾಶ್ಚ ದೇವತಾ ವಿಶ್ವೇ ದೇವತೆಗಳು ಬಂದ್ರು, ಸಾಧ್ಯ ದೇವತೆಗಳು ಬಂದ್ರು, ಗಂಧರ್ವಾಪ್ಸರಸೋ ನಾಗಾಹ ಸಿದ್ಧಚಾರಣ ಗುಹ್ಯಕಾಹ ಋಷಯ ಪಿತರಶ್ಚೈವ ಸವಿದ್ಯಾಧರ ಕಿನ್ನರಾಹ. ಬರದೇ ಇದ್ದವರೇ ಇಲ್ಲ, ಬ್ರಹ್ಮದೇವರು ಬಂದ ಮೇಲೆ ಬೆಟಾಯ್ ಬರಲೇಬೇಕಾಗ, ಕೆಲವರು ಬಂದ ಕಾಲಕ್ಕೆ ಎಂಟೈರ್ ಬೆಟಾಲಿಯನ್ ಇರ್ತದೆ, ಕೆಲವರಿಂದ ಎಲ್ಲರೂ ಇರಬೇಕಾಗಿಲ್ಲ. ಬ್ರಹ್ಮದೇವರು ಬಂದ ಮೇಲೆ ಎಲ್ಲರೂ ಫಾಲೋ ಮಾಡಲೇಬೇಕು ಅವರನ್ನು. ಏನ್ ಹೇಳಲಿಲ್ಲ? ಓ ಇದು ಫಲಶ್ರುತಿ, ಅದು ಬಹಳ ಮುಖ್ಯ ಅಲ್ಲ, ಅದನ್ನ ಅದನ್ನ ಹೇಳಿ ಬಿಟ್ಟು ಬಿಡುದು, ಅದೇ ಬಿಟ್ಟು ಬಿಡುದು. ಇತಿಹಾಸ ಮಿಮಂ ಪುಣ್ಯಂ ಧಾರಯೇತ್ಯ ಸಮಾಹಿತ ಸ ವಿಧೂಯೇಹ ಶಮಲಂ ಬ್ರಹ್ಮ ಭೂಯಾಯ ಕಲ್ಪತೆ. ಇತಿಹಾಸಂ ಇಮಂ ಪುಣ್ಯಂ, ಈ ಇತಿಹಾಸ ಜಯಂತೇಯ ಉಪಾಖ್ಯಾನ ಇದೆಯಲ್ಲ, ಯಾರು ಪುಣ್ಯಕರವಾದ ಇತಿಹಾಸ ಇದು. ಯಹ ಯಾವನೋ ಸಮಾಹಿತ ಧಾರಯೇತ್, ನೋಡಿ ಬರೀ ಶ್ರವಣ ಮಾಡಬೇಕು ಅಂತ ಹೇಳಿಲ್ಲ, ಸರಿಯಾಗಿ ತಿಳ್ಕೊಂಡು ಧಾರಣ ಮಾಡ್ತಾನೋ, ಬುದ್ಧಿಯಲ್ಲಿ ಇಟ್ಕೊಂಡ್ಬಿಡ್ತಾನೋ, ಸಹ ಅವನು ಇಹ ಈ ಲೋಕದಲ್ಲಿ ಶಮಲಂ ವಿಧೂಯ, ಶಮಲ ಅಂದ್ರೆ ದೋಷ ಪಾಪ, ಪಾಪವನ್ನು ಕಳ್ಕೊಂಡ್ಬಿಟ್ಟು ಬ್ರಹ್ಮಭೂಯಾಯ ಕಲ್ಪತೆ. ಬ್ರಹ್ಮಭೂಯಾಯ ಅಂದ್ರೇನು? ಬ್ರಹ್ಮಣಿ ಭವನಂ, ಮೋಕ್ಷ, ಮೋಕ್ಷಕ್ಕೆ ಹೊರಟೋಗ್ತಾನೆ ಅಂದ್ರೆ ಇತಿಹಾಸವನ್ನು ಕೇಳಿ ಅರ್ಥ ಮಾಡಿಕೊಂಡು ಅದರಂತೆ ನಡ್ಕೊಂಡ್ರೆ ಅವನಿಗೆ ಮೋಕ್ಷ ಆಗುತ್ತೆ ಅಂತ ಹೇಳ್ತಾ ಜಯಂತೇಯ ಉಪಾಖ್ಯಾನದ ಫಲಶ್ರುತಿ ಹೇಳಿದ್ರು. ಇದರೆಲ್ಲ ಯಾತಕ್ಕೆ ತಿಳ್ಕೊಂಡಿರ್ಬೇಕು, ಜಯಂತೇಯರು ಹೇಳಿದ್ದಕ್ಕೆ ಶ್ರವಶ್ರುತಿ ಹೇಳ್ತಾರೆ, ಕೃಷ್ಣ ಹೇಳಿದ್ದಕ್ಕೆ ಕೆಟ್ಟಿರಬೇಕಾಗಿತ್ತು, ಅರ್ಥ ಆಯ್ತಾ? ಅಲ್ಲಿಗೆ ಹೋಗ್ಬೇಕಾಗಿ ಇವರು ಹೇಳಿದ್ದಕ್ಕೆ ಎಷ್ಟು ಮಹತ್ವ ಇದ್ದಾಗ ಭಗವದ್ಗೀತೆಗೆ ಎಷ್ಟು ಮಹತ್ವ ಇರಬಹುದು, ಇನ್ನು ಮುಂದೆ ಬರೋದು ಕೃಷ್ಣ ಹೇಳೋದೆ, ನಮಗೆ ಎಷ್ಟು ಹುಷಾರಾಗಿ ಕೇಳಬೇಕು ಅಂತ ನಿದರ್ಶನ. ಇಷ್ಟೆಲ್ಲ ದೇವತೆಗಳು ಬರ್ತಿದ್ದಾರೆ, ಗಂಧರ್ವರು, ಅಪ್ಸರರು, ನಾಗರಗಳು, ಸಿದ್ಧ, ಚಾರಣ, ಕುಶ್ಯಕರು, ನಾಗರು ಬಂದಿದ್ದಕ್ಕೆ ಈ ನಾಗಸರ್ವೋತ್ತಮತ್ತ ಹೊರಟೋಯ್ತು. ಋಷಯ ಪಿತರಶ್ಚೈವ ಸವಿದ್ಯಾಧರ ಕಿನ್ನರಾಹ, ಋಷಿಗಳು ಪಿತೃದೇವತೆಗಳು, ಸವಿದ್ಯಾಧರ ಕಿನ್ನರಾಹ ವಿದ್ಯಾಧರರು ಕಿನ್ನರರೆಲ್ಲ ಬಂದರು. ಎಲ್ಲಿ ಬಂದರು? ದ್ವಾರಕಾ ಉಪಸಂಜಗ್ಮುಹು ಸರ್ವೇ ಕೃಷ್ಣ ದಿದೃಷ್ಟವಹ. ದ್ವಾರಕಯಾತ್ರೆ ನಾಟಕ ಮಾಡಬೇಕು, ಎಲ್ಲ ದೇವತೆಗಳು ಬಂದ ಜಾಗ ಅದು. ದ್ವಾರಕಾ ಉಪಸಂಜಗ್ಮುಹು, ದ್ವಾರಕೆ ಹತ್ರ ಬಂದರು, ಸರ್ವೇ ಕೃಷ್ಣ ದಿದೃಷ್ಟವಹ, ಕೃಷ್ಣನ ದಿದೃಷ್ಟಂ ಅಂದರೆ ದಿದೃಷ್ಟವಹ ಅಂದ್ರೇನೋ ದೃಷ್ಟುಂ ಇಚ್ಛವಹ, ನೋಡ್ಲಿಕ್ಕೆ ಬಯಸಿ ಬೈಕೆ ಹೊಂದಿದವರಾಗಿ ಎಷ್ಟು ಜನಗಳು ಧಾವಿಸಿದರು. ಉಪುಷಾ ಏನ ಭಗವಾನ್ ನರಲೋಕ ಮನೋರಮಃ ಯಶೋ ವಿತನ್ವನ್ ಲೋಕೇಶು ಸರ್ವಲೋಕಮಲಾಪಹಂ. ಉಪುಷಾ ಏನ ಭಗವಾನ್, ಇದೆಲ್ಲ ವಾದಿರಾಜ ಸ್ವಾಮಿ ರುಕ್ಮಿಣೇಶ್ವರದಲ್ಲಿ ಬರೀತಾರೆ. ನೋಡಿದ್ರ ಕೃಷ್ಣ ಅವತಾರ ಮಾಡಿದ್ದಾರೆ, ಬ್ರಹ್ಮಾದಿ ದೇವತೆಗಳು ಹೇಗೆ ಬರ್ತಾ ಇದ್ದಾರೆ? ಮೂಲ ರೂಪದಿಂದ ಬರ್ತಾ ಇದ್ದಾರೆ, ಅವತಾರ ರೂಪಕ್ಕೆ ಮೂಲ ರೂಪದಿಂದ ಬಂದು ಸ್ತೋತ್ರ ಮಾಡ್ತಾರಲ್ಲ, ಯಾರು ದೊಡ್ಡವರು ಅಂತ ಅರ್ಥ ಆಗಲಿಲ್ಲ. ಅಲ್ಲ ರೀ, ಕೃಷ್ಣ ಕೈಲಾಸಕ್ಕೆ ಹೋಗಿಲ್ಲ ಅಂತ ಕೇಳಿದ್ರೆ ಆಯ್ತು, ನಿಮ್ ಪ್ರಕಾರ ಕೃಷ್ಣ ಅವತಾರ, ಅವತಾರದಿಂದ ಕೈಲಾಸಕ್ಕೆ ಹೋದ, ಇವರು ಮೂರು ದಿನದಿಂದನೇ ಬಂದಿರಲ್ಲ. ಅರ್ಥ ಆಯ್ತಾ? ಈಗ ಕಾರ್ಯಾಕ್ಷಮೈ ಪ್ರಾರ್ಥಿತ, ಈ ಮಾತು ಸರಿಯಾಗಿ ಅನಲೈಸ್ ಮಾಡಿಕೊಂಡ್ರೆ ಪವರ್ಫುಲ್ ಯುಕ್ತಿ ಇದು. ಒಂದು ಇಲ್ಲಿ ನಾಟಕ ನಾಟಕ ಮಾಡ್ತಾನೆ ಎಂಬುದಕ್ಕೆ ಕಾರಣ ಇದೆ. ಅವತಾರದಲ್ಲಿ ಏನ್ ಮಾಡ್ಬೇಕು? ಯಾವಾಗ್ಲೂ ಆ ಅವತಾರ ತಕ್ಕಂತೆ ನಡಿಬೇಕು. ಕೃಷ್ಣ ಮೋಹನ ಮಾಡಿದ ಸರಿ ಹೋಯ್ತು, ಮೂಲದಲ್ಲಿ ಯಾಕೆ ನಡಿಬೇಕು? ಅರ್ಥ ಆಯ್ತಾ? ಮೂಲದಲ್ಲಿ ನಡೆಯೋ ಕಾರಣ ಇಲ್ಲ. ಅದಕ್ಕೆ ಏನ್ ಮಾಡಿದ್ರು ಅವರು? ಭಕ್ತಿಯಿಂದನೇ ಬಂದರು ಅಂತ. ಕೃಷ್ಣ ಕೈಲಾಸ ಯಾತ್ರೆ ಮಾಡಿದ ಭಕ್ತಿಯಿಂದ ಅಲ್ಲ, ಲೋಕ ಶಿಕ್ಷಣಕ್ಕೆ ಮಾಡಿದ. ಇವರೆಲ್ಲ ಬರ್ತಾರೆ ಜಾತಕ್ಕೆ ಬರ್ತಿದ್ದಾರೆ, ಭಕ್ತಿಯಿಂದ ಬರ್ತಿದ್ದಾರೆ. ಇದನ್ನೆಲ್ಲ ಕಥೆಗಳನ್ನು ಹೇಗೆ ಅನಲೈಸ್ ಮಾಡಬೇಕು ಅವ್ರು ಒಳ್ಳೆ ಪೂರ್ವ ರೀತಿ ತೋರಿಸಿಕೊಡ್ತಾರೆ. ದ್ವಾರಕಾ ಉಪ ಸಂಜಗ್ಮುಹು ಸರ್ವೇ ಕೃಷ್ಣ ದಿದೃಕ್ಷವ ಉಪುಷಾ ಏನ ಭಗವಾನ್ ನರಲೋಕ ಮನೋರಮಃ ಯಶೋವಿತನ್ವನ್ ಲೋಕೇಶು ಸರ್ವಲೋಕಮಲಾಪಹಂ ತಸ್ಯಾಂ ವಿಭ್ರಾಜಮಾನಾಯಾಂ ಸಮೃದ್ಧಾಯಾಂ ಮಹರ್ಷಿಭಿಃ ವ್ಯಚಕ್ಷತಾ ವಿತೃಪ್ತಾಕ್ಷಾಃ ಕೃಷ್ಣಮದ್ಭುತ ದರ್ಶನಂ ಸ್ವರ್ಗೋದ್ಯಾನೋದ್ಭವೈರ್ಮಾಲ್ಯೈಃ ಛಾದಯಂತೋ ಯದುತ್ತಮಂ ಗೀರ್ಭಿಃ ಚಿತ್ರಪದಾರ್ಥಾಭಿಃ ತುಷ್ಟುಭುರು ಜಗದೀಶ್ವರಂ. ಉಪುಷಾ ಏನ ಭಗವಾನ್ ನರಲೋಕ ಮನೋರಮಃ ಯಶೋವಿತನ್ವನ್. ಯಾವ ರೂಪದಿಂದ ಕೃಷ್ಣ ನರಲೋಕ ಮನೋರಮಃ ಮನುಷ್ಯಲೋಕದ ಮನಸ್ಸನ್ನ ರಮಣಗೊಳಿಸುವವನಾಗಿ, ಯಶಃ ವಿತನ್ವನ್ ಕೀರ್ತಿಯನ್ನು ಹರಡುವವನಾಗಿ, ಲೋಕೇಶು ಲೋಕಗಳಲ್ಲಿ, ಸರ್ವಲೋಕ ಮಲಾಪಹಂ ಎಂಥದ್ದು ಸರ್ವಲೋಕಗಳ ಮಲವನ್ನು ಕಡಿತಕ್ಕಂತಹ ಕೀರ್ತಿ ಕೃಷ್ಣನ ಕೀರ್ತಿ. ಅದನ್ನು ಕೇಳಿದ್ರೆ ಸಾಕು, ನಮ್ಮ ಪಾಪಗಳೆಲ್ಲ ಹೋಗಿಬಿಡಬೇಕು. ತಸ್ಯಾಂ ವಿಭ್ರಾಜಮಾನಾಯಾಂ ಸಮೃದ್ಧಾಯಾಂ ಮಹರ್ಷಿಭಿಃ ಅಂತ ದ್ವಾರಕೆಯಲ್ಲಿ ಕೃಷ್ಣ, ಸಮೃದ್ಧವಾದ ದ್ವಾರಕೆಯಲ್ಲಿ ಕೃಷ್ಣ ಶೋಭಿಸ್ತಾ ಇದ್ದಾನೆ. ಮಹರ್ಷಿಭಿಃ ಮಹರ್ಷಿಭಿಗಳಿಂದ ಸೇವಿತನಾಗಿದ್ದಾನೆ ಕೃಷ್ಣ. ಅವರೆಲ್ಲ ವ್ಯಚಕ್ಷತ ಎಲ್ಲ ನೋಡಿದರು, ಅವಿತೃಪ್ತಾಕ್ಷ ಎಷ್ಟು ನೋಡಿದ್ರು ಸಾಕಾಗೋದಿಲ್ಲ. ಕೃಷ್ಣ ನೋಡ್ತಾ ನೋಡ್ತಾ ಆ ಭಕ್ತಿಯಿಂದ ಪರವಶರಾಗಿ ಬಿಡ್ತಾರೆ. ಕೃಷ್ಣ ಅದ್ಭುತ ದರ್ಶನಂ, ಅದ್ಭುತ ದರ್ಶನವಾದ ಕೃಷ್ಣನನ್ನ ನೋಡ್ತಾ ನೋಡ್ತಾ ಕಣ್ಣಿಗೆ ತೃಪ್ತಿ ಆಗಲೇ ಇಲ್ಲ ಅವರಿಗೆ. ಆ ರೀತಿ ನೋಡ್ತಾ ನೋಡ್ತಾ ಸ್ತೋತ್ರ ಮಾಡ್ತಾ ಇದ್ದಾರೆ. ಅದೇನ್ ಮಾಡಿದ್ರೆ ಅಂತ ನೋಡ್ತಾ, ಸ್ವರ್ಗ ಉದ್ಯಾನ ಉದ್ಭವೈಹಿ ಮಾಲ್ಯೈಹಿ ಛಾದಯಂತಹ ಇದುತ್ತಮ. ಕೃಷ್ಣನಿಗೆ ಮಾಲಾರ್ಪಣೆ ಮಾಡಿ ಪುಷ್ಪವೃಷ್ಟಿ ಮಾಡ್ತಾ ಇದ್ದಾರೆ. ಎಂತಹ ಹೂಗಳು ಅಂದ್ರೆ ಸ್ವರ್ಗೋದ್ಯಾನ ಉದ್ಭವೈಹಿ, ಮಂದಾರ ಪಾರಿಜಾತಾದಿ ಸ್ವರ್ಗಲೋಕದ ಹೂಗಳಿಂದ ಕೃಷ್ಣನಿಗೆ ಪುಷ್ಪವೃಷ್ಟಿ ಮಾಡೋದು, ಮಾಲೆ ಹಾಕೋದು ಮಾಡ್ತಿದ್ದಾರೆ. ಸ್ವರ್ಗೋದ್ಯಾನ ಉದ್ಭವೈಹಿ ಮಾಲ್ಯೈಹಿ ಛಾದಯಂತಹ ಯದುತ್ತಮ ಗೀರ್ಭಿಃ ಚಿತ್ರಪದಾರ್ಥಾಭಿಃ ತುಷ್ಟುಭುರು ಜಗದೀಶ್ವರ. ಸ್ವರ್ಗೋದ್ಯಾನ ಉದ್ಭವೈಹಿ ಮಾಲ್ಯೈಹಿ ಛಾದಯಂತಹ ಯದುತ್ತಮ ಅಂತ ಮಾಲೆಗಳಿಂದ ಕೃಷ್ಣ ಮುಚ್ಚಿಬಿಟ್ರಂತೆ ಪೂರ್ತಿಯಾಗಿ. ಛಾದಯಂತ ಕೃಷ್ಣ ಕಾಣದಷ್ಟು ಸುರಿಸಿಬಿಟ್ರು. ಗೀರ್ಭಿಃ ಚಿತ್ರಪದಾರ್ಥಾಭಿಃ ಚಿತ್ರ ವಿಚಿತ್ರವಾದ ಪದಗಳಿಂದ, ಚಿತ್ರವಿದ ಅರ್ಥಗಳಿಂದ ಕೂಡಿದ ಸ್ತೋತ್ರಗಳನ್ನು ಮಾಡ್ತಾ ಜಗದೀಶ್ವರಂ ತುಷ್ಟುಭು ಕೃಷ್ಣ ಸ್ತೋತ್ರ ಮಾಡಕ್ಕೆ ಪ್ರಾರಂಭ ಮಾಡಿದರು. ವೆರಿ ಇಂಟ್ರೆಸ್ಟಿಂಗ್ ಇದು. ಏನಂದ್ರೆ ಕೃಷ್ಣ ಕೂತಿದ್ದಾರೆ, ಇವರೆಲ್ಲ ಯಾತಕ್ಕೆ ಬಂದಿದ್ದಾರೆ ಗೊತ್ತೇನೀಗ? ಅವತಾರ ಮುಗಿದಿದೆ, ವಾಪಸ್ ಬರೋಗಂತ ಕೇಳಕ್ ಬಂದಿದ್ದಾರೆ. ಅದು ಪುಷ್ಪವೃಷ್ಟಿ ಮಾಡಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಆಚಾರ್ಯಗೂ ಪುಷ್ಪವೃಷ್ಟಿ ಆಯಿತು, ಯಾತಕ್ಕೆ? ಅವತಾರ ಕಾರ್ಯ ಮುಗಿದಿದೆ, ನಿನ್ನ ಹೊರಡಿ ಇಲ್ಲಿಂದ ಅಂತ ಅರ್ಥ. ಬದರಿ ಹೊರಡಿ ಅಂತ ಹೇಳೋದು ಪುಷ್ಪವೃಷ್ಟಿ. ಯಾತಕ್ಕೆ ಇಂಡಿಕೇಶನ್? ಅದು ಮಾಲೆ ಹಾಕಿದ್ರು ಅಂದ್ರೆ ಕಾರ್ಯಕ್ರಮ ಮುಗಿತು ಅಂತಾರಲ್ಲ ಆ ತರ. ಮಾಲೆ ಹಾಕ್ಬೇಕಾದ್ರೆ ಕಡೆ ವಂದನಾರ್ಪಣೆ ಮಾಡೋಕಾರೆ ಮಾಲೆ ಹಾಕಿಬಿಡ್ತಾರೆ. ಅದು ಬಾಳ ರಶ್ ಆಗುತ್ತೆ, ಅದು ಕೆಲವು ಬದಲಾಗ್ತಾರೆ. ಆಕ್ಚುಲಿ ಹಿಂದೆಲ್ಲ ಕೊನೆಗೆ ಹಾಕ್ತಿದ್ರು ಮಾಲಾರ್ಪಣೆ ಮಾಡಬೇಕಾದ್ರೆ. ಅವಾಗ ಉದ್ದೇಶ ಇರುತ್ತೆ, ಕಾರ್ಯಕ್ರಮ ಮುಗಿಯುತ್ತೆ ಅಂತ ಅರ್ಥ. ಕೃಷ್ಣನಿಂದ ಒಂದು ಅಭ್ಯಾಸ ಇದು. ಕೃಷ್ಣನ ಮಾಲಾಗಿಲ್ಲ ಹಾಕಿಬಿಟ್ಟು ಅವತಾರ ಕಾರ್ಯ ಮುಗಿದಿದೆ ಭಾ ಅಂತ ಕರೆ ಹಾಗೆ ಆಚಾರ್ಯರಿಗೆ ಅದೇ ರೀತಿ ನಡೀತು. ಅಲ್ಲೂ ಕೂಡ ಮಾಡಿದ ದೇವತೆಗಳು ಏನ್ ಮಾಡಿದ್ರು? ಇತಿ ನಿಗದಿತವಂತ ಸ್ತತ್ರ ವೃಂದಾರ ಕೇಂದ್ರಾಹ ಗುರು ವಿಜಯ ಮಹಂತಂ ಲಾಲಯಂತೋ ಮಹಾಂತಂ ಪೌರುಷ ರಖಿರ ದೃಶ್ಯಂ ಪುಷ್ಪವಾರಂ ಸುಗಂಧಂ ಹರಿದಯಿತ ವರಿಷ್ಠೇ ಶ್ರೀಮದ್ ಆನಂದ ತೀರ್ಥ. ಅದೇ ಬಹಳ ಇಂಟ್ರೆಸ್ಟಿಂಗ್. ಯಾತಕ್ಕೆ ಅಂದ್ರೆ ನಾರಾಯಣ ಪಂಡಿತರು ಏನ್ ಮಾಡಿಬಿಟ್ರು? ಭಾಗವತ ವಾಕ್ಯದ ಮುಂದೆ ತಂದ ಮಾಡಿಬಿಟ್ಟು ಅವತಾರ ಕಾರ್ಯಕ್ಕೆ ಪ್ರಾರ್ಥನೆ ಮಾಡಿದ್ರು ಅಂತ ಅರ್ಥ ಆಯ್ತು. ಅದು ಅಬ್ರಪ್ಟ ಮುಗಿಸ್ತಾಗಲಿಲ್ಲ. ಆಗ ಅರ್ಥ ಆಯ್ತೀಗ, ಸೂಚನೆ ಕೊಟ್ಟಿದ್ದರಿಂದ ಇದಕ್ಕಿಂತ ಮುಗಿಲಿಲ್ಲ ಅದು. ಇದು ಭಾಗವತ ನೋಡಿದಾಗ ಅರ್ಥ ಆಗುತ್ತೆ. ಅವತಾರ ಕಾರ್ಯವನ್ನು ಮುಗಿಸಿ ಸ್ತೋತ್ರ ಮಾಡಿದ್ರು, ಆಚಾರ ಅವತಾರ ಕಾರ್ಯ ಮುಗಿಸಿ ಹೊರಟು ಬಿಟ್ರು ಅಂತ. ಜಗದೀಶ್ವರ ಮಧ್ಯೆಯಲ್ಲಿ ಹೇಳ್ಬೇಕು, ಮಧ್ಯೆ ಎಷ್ಟೋ ಮಾಡಿದ್ರು ಪುಷ್ಪವೃಷ್ಟಿರ. ಯಾಕೆ ಹೇಳಿಲ್ಲ ಅಂದ್ರೆ ಇದಕ್ಕೋಸ್ಕರ ಮಾಡಿದ್ದಲ್ಲ ಅದು. ಇದು ಯಾತಕ್ಕೆ ಮಾಡಿದ್ದಿದನ? ಇದಕ್ಕೋಸ್ಕರ ಮಾಡಿ. ದೇವಾಭೂಚು ಒಳ್ಳೆ ಪೂರ ಸ್ತೋತ್ರ ಇದೆ. ನಾಳೆ ದಿವಸ ಆ ಸ್ತೋತ್ರ ನೋಡಿ. ಕೃಷ್ಣ ಸರ್ವೋತ್ತಮತ್ವ ಹೇಳೋದಕ್ಕೆ ತುಂಬಾ ಆಚಾರ ತಾತ್ಪರ್ಯ ಬರೀತಾರೆ ಇದ್ರ ಬಗ್ಗೆ ಎಲ್ಲ. ಅದನ್ನ ನೋಡೋಣ ನಾಳೆ. ಓಂ ನಾರಾಯಣ ಮಿಖಿಲ ಪೂರ್ಣ ಗುಣಾರಣ ಮುಚ್ಚ ಸೂರ್ಯಾಗತ ದ್ವಿತಿ ಮಶೇಷ ನಿರಸ್ತ ದೋಷಂ ಸರ್ವೇಶ್ವರಂ ಗುರು ಮಜೇಶ ನುತಂ ಪ್ರಣಮ್ಯ ವಕ್ಷ್ಯಾಮಿರುಗರ್ಥಮತಿ ತುಷ್ಟಿಕರಂ ತದಸ್ಯ. ಎಷ್ಟು? 227. ವಿಷ್ಣೋ ಕರ್ಮಾಣಿ ಪಶ್ಯತ ಯಥೋ ವ್ರತಾನಿ ಪಸ್ಪಸೆ ಇಂದ್ರಸ್ಯ ಯುಜ್ಜಸ್ಸಖಾ. ಜಾನೀತ ವಿಷ್ಣು ವಿಷ್ಣುಹೋ ಕರ್ಮಾಣಿ ಪಶ್ಯತ, ವಿಷ್ಣುವಿನ ಕಾರ್ಯಗಳನ್ನು ನೋಡ್ರಿ ಅಂತ ಹೇಳ್ತಿದ್ದಾರೆ. ವಿಷ್ಣುವಿನ ಕಾರ್ಯಗಳನ್ನು ನೋಡಿ, ಇಲ್ಲಿ ನೋಡಿ ಅಂದ್ರೆ ತಿಳ್ಕೊಳ್ಳಿ ಅಂತ ಅರ್ಥ. ಜಾನೀತ ವಿಷ್ಣು ಕರ್ಮಾಣಿ, ಫೋನ್ ಬಂದಿದೆ ನೋಡಿ ಅಂದ್ರೆ ಏನರ್ಥ? ಫೋನ್ ಬಂದಿದೆ ನೋಡ್ಕೋದ್ರೆ ತಗೊಂಡ್ಬಿಡು, ಹೀಗೆ ಆಗ್ತಾರೆ ನೋಡ್ಕೊಂಡು ತಗೊಂಡ್ಬಿಟ್ರೆ. ಅದಕ್ಕೆ ಪಶ್ಯತ ಅಂತ ಇದೆ. ಪಶ್ಯತ ಅಂದ್ರೆ ಏನರ್ಥ? ಜಾನೀತ ತಿಳ್ಕೊಳ್ಳಿ ಅಂತ ಅರ್ಥ. ಜಾನೀತ ವಿಷ್ಣು ಕರ್ಮಾಣಿ ಪ್ರಾಣಿ ಕರ್ಮಾಣಿ ಅಶೇಷತಃ, ಉಳಿದ ಕರ್ಮಗಳನ್ನೆಲ್ಲ ನೋಡಿ, ಕೃಷ್ಣನ ಕೆಲಸಗಳನ್ನು ನೋಡಿ. ಯಥೋ ಜಾತಾನ್ಯ ವಿಜ್ಞಾತೋ ಭಗವಾನ್ ಸರ್ವದೈವ ಚ, ಯಥೋ ಜಾತಾನಿ ಅವಿಜ್ಞಾತಃ ಭಗವಾನ್ ಸರ್ವದೈವ ಚ, ಯಥೋ ವ್ರತಾನಿ ಪಸ್ಪಸೆ ಯಥೋ ಜಾತಾನಿ. ಎಲ್ಲ ಪ್ರಾಣಿಗಳನ್ನು ನೋಡಿ ಅರ್ಥ ಆಗುತ್ತೆ ನಿಮಗೆ. ವಿಷ್ಣು ಕರ್ಮಗಳನ್ನು ನೋಡಿ, ಜನಗಳ ಕರ್ಮಗಳನ್ನು ನೋಡಿ. ವಿಷ್ಣು ಕರ್ಮಗಳನ್ನು ನೋಡಿದಾಗ ಓ ಸ್ವತಂತ್ರ ಅಂತ ಅರ್ಥ ಆಗುತ್ತೆ. ಉಳಿದರ ಕರ್ಮಗಳನ್ನು ನೋಡಿ, ಯೋಂತಃ ಪ್ರವೇಶ ಅಂತ ಅರ್ಥ ಆಗುತ್ತೆ. ಆದ್ದರಿಂದ ಭಗವಾನ್ ಸರ್ವದೈವ ಚ, ಎಲ್ಲವನ್ನು ಪರಮಾತ್ಮ ಏನ್ ಮಾಡ್ತಾನೆ, ಎಲ್ಲವನ್ನು ಸದಾಕಾಲ ಸರ್ವಜ್ಞನಾಗಿ ನೋಡ್ತಾ ಇದ್ದಾನೆ. ಸ್ಪಶಾಜ್ಞಾತ ದೃಶ್ಯವು ಅಂತ ಹೇಳ್ತಾರೆ. ಯಸ್ಮಾತ್ ಇಂದ್ರಸ್ಯ ಸಹಿತ ಸಖ ಸ್ಪಶ ಅಜ್ಞಾತ ದೃಶ್ಯವು, ಪರಮಾತ್ಮನಿಗೆ ಯಥೋ ವ್ರತಾನಿ ಪಸ್ಪಸೆ, ಎಲ್ಲವದು ನಮಗೆ ಅಜ್ಞಾತವಾದದ್ದು ದೇವರಿಗೆ ಯಾವುದೂ ಇಲ್ಲ, ಅನ್ನೋನಂತ ದೇವರಿಗೆ ಯಾವುದೂ ಇಲ್ಲ. ದೇವರೆಲ್ಲ ಸರ್ವಜ್ಞನಾದ್ರಿಂದ ಎಲ್ಲವನ್ನು ಎಲ್ಲ ಕಾಲಕ್ಕೂ ಎಲ್ಲ ರೀತಿಯಲ್ಲೂ ನೋಡ್ತಾನೆ ಇರ್ತಾನೆ. ಇಂದ್ರಸ್ಯ ಯುಜ್ಯ ಸಖ, ಯುಜ್ಯ ಅಂದ್ರೆ ದಾಸುಪರ್ಣ ಸಯುಜ ಸಖಾಯ, ಜೊತೆಗಿರತಕ್ಕಂಥ ಸಖ. ಉಪೇಂದ್ರನಾಗಿ ಪರಮಾತ್ಮ ಏನ್ ಮಾಡಿದ್ದಾನೆ, ಇಂದ್ರದೇವರ ಜೊತೆಗೆ ಯಾವಾಗಲಿದ್ದು ಕಾಪಾಡ್ತಾ ಇದ್ದ. ಪ್ರಾಣಶ್ಚೈವೇಂದ್ರ ನಾಮನಶ್ಚ ಕಸ್ಮಿನ್ನು ಅಹಮಿತಿ ಶ್ರುತೇಹೇ. ಅಲ್ಲೊಂದು ಪ್ರಶ್ನೆ ಬಂತು, ಸ್ವಲ್ಪ ಗೊಂದಲ ಉಂಟಾಯಿತು. ಇಂದ್ರ ಜೊತೆ ಯಾವಾಗಲಿರ್ತಾನೆ ಅಂತ ಹೇಳೋದು ಸರಿಯಲ್ವಲ್ಲ. ಇದ್ರ ಜೊತೆ ಯಾವಾಗಲೂ ಇಲ್ಲ, ಅದೇ ಇಂದ್ರ ವಾಲಿ. ಎಲ್ಲಿದ್ದ ರಾಮದೇವರ ಜೊತೆಗೆ? ಬಾಣ ಹೊಡೆದಾಕ್ಬಿಟ್ರು, ಅದು ಗೊತ್ತಾಯ್ತಾ. ಅದೇ ಕರ್ಣನ ಜೊತೆ ಯಾವಾಗಲೂ ಇಲ್ಲ. ಮತ್ತೆ ಇಂದ್ರಸ್ಯ ಯುಜ್ಜಸ್ಸಕ ಅಂತ ಯಾಕೆ ಕರೀತೀರಿ ಅಂತ ಕೇಳಿದರೆ, ಇಂದ್ರ ಅಂದ್ರೆ ಇಲ್ಲಿ ಇಂದ್ರದೇವರಲ್ಲ, ವಾಯುದೇವರು ಅಂತ ಅರ್ಥ. ಪ್ರಾಣಶ್ಚೈವ ಇಂದ್ರನಾಮನಶ್ಚ, ಪ್ರಾಣದೇವರು ಇಂದ್ರನಾಗಿದ್ರಲ್ಲ ಒಂದ್ಸಲ, ಗೊತ್ತಾಯ್ತಾ. ಆದ್ರಿಂದ ಪ್ರಾಣಶ್ಚೈವ ಇಂದ್ರನಾಮನಶ್ಚ, ಇಂದ್ರ ಯಾವಾಗಲೂ ಪ್ರಾಣದೇವರ ಜೊತೆಗಿರೋದ್ರಿಂದ ಇಂದ್ರ ಶಬ್ದಕ್ಕೆ ಪ್ರಾಣದೇವರ ಜೊತೆಗೆ ಸದಾ ಇರತಕ್ಕಂತಹ ದೇವರು. ಆಭವನು ದೇಹದೊಳಗಿರಲು ಹರಿತಾನಿರುವ, ಆಭವನು ತೊರಗೆ ಹರಿತಾ ತೊಲಗುವ. ಯಾತಕ್ಕೆ? ಯುಜ್ಜಸ್ಸಖ ಜೊತೆಗಿರತಕ್ಕಂಥವರಾದ್ದರಿಂದ ಹಾಗಾಗಿದೆ. ಕಸ್ಮಿನ್ ಅಹಮಿತಿ ಶ್ರುತೇಹೇ, ಷಟ್ ಪ್ರಶ್ನೆ. ಯಾವಾಗ ವಾಯುದೇವರು ಹೊರಡ್ತಾರೋ ಆವ ದೇವರು ಹೊರಟು ಬಿಡ್ತಾರೆ, ವಾಯುದೇವರವರಿಗೂ ತಾನಿರ್ತಾರೆ. ಅದಕ್ಕೋಸ್ಕರ ಆಗಿದೆ. ತ್ವಯಾ ಇಂದ್ರ ಇತಿ ವಚನಾತ್ ಪ್ರಾಣ ಇಂದ್ರಾಭಿದೋ ಮತಃ, ಅಲ್ಲಿ ಸ್ಪಷ್ಟವಾಗಿ ಇಂದ್ರ ಅಂತ ಸಂಬೋಧನೆ ಮಾಡಿದ್ದಾರೆ ದೇವತೆಗಳು ವಾಯುದೇವರನ್ನ. ಇಂದ್ರ ಶಬ್ದಕ್ಕೆ ಏನರ್ಥ? ಶ್ರೇಷ್ಠ, ನರೇಂದ್ರ ಶ್ರೇಷ್ಠ ಅಂತ ಅರ್ಥ, ಮುನೀಂದ್ರ ಶ್ರೇಷ್ಠ. ಅದಕ್ಕೆ ಇವರು ಯಾರು? ಜೀವೇಂದ್ರರು, ಜೀವರಲ್ಲೇ ಶ್ರೇಷ್ಠರಾದ್ರಿಂದ ವಾಯುದೇವರು ಏನಂತಾರೆ? ಇಂದ್ರ ಅಂತಾರೆ. ಪ್ರಾಣ ಇಂದ್ರಾಭಿಧೋ ಮತಃ, ಇಲ್ಲಿ ಪ್ರಾಣದೇವರಿಗೆ ಇಂದ್ರ ಅಂತ ಹೆಸರಿದೆ. ಇದರಿಂದ ಹೊಸ ವಿಷಯ ಏನು ಗೊತ್ತಾಯಿತು? ಎಲ್ಲೆಲ್ಲಿ ವೇದಗಳಲ್ಲಿ ಇಂದ್ರ ಸೂಕ್ತಗಳು ಅಂತ ಕಾಣುತ್ತೋ, ಮುಖ್ಯವಾಗಿ ಯಾರ ಹೆಸರುಗಳವೆಲ್ಲ? ವಿಷ್ಣು ಸೂಕ್ತಗಳು. ವಿಷ್ಣು ಸೂಕ್ತಗಳು ಇಂದ್ರದೇವರಿಗೆ ವಿಷ್ಣು ಹೆಸರಿದೆ. ಮಹೇಶ್ವರಿ ಇಂದ್ರ ಅಂತ ಏನರ್ಥ? ಇದು ಪರಮೇಶ್ವರಿ, ಪರಮೇಶ್ವರಿ ಯುಕ್ತನಾದ್ದರಿಂದ, ಲಕ್ಷ್ಮೀಪತಿ ಆದ್ದರಿಂದ ಇಂದ್ರ ಅಂದ್ರೆ ನಾರಾಯಣ ಅಂತ ಅರ್ಥ. ಆಮೇಲೆ ವಾಯುಪರ ಅರ್ಥ, ಅದು ಇಂದ್ರ ಅಂದ್ರೆ ಯಾರು ಅಂತ? ವಾಯುದೇವರು, ಅದು ಅವ್ರ ಪರರು ಅರ್ಥ. ಈ ಇಂದ್ರದೇವರಿಗೆ ಲಿಮಿಟೆಡ್ ಅರ್ಥ. ಮುಖ್ಯಾರ್ಥ, ಪರಮ ಮುಖ್ಯಾರ್ಥ ನಾರಾಯಣನೇ, ಅನಂತರದ ಅರ್ಥ ವಾಯುದೇವರು, ಅನಂತರ ಇಂದ್ರದೇವರು ಅಷ್ಟೇ ಹೊರತು ಮುಖ್ಯವಾಗಿ ಇಂದ್ರ ಅಂದ್ರೆ ತಗೊಳ್ಬಾರದು ಅಂತ ಹೇಳಿಬಿಟ್ಟು. ತ್ವಯಾ ಇದೀಂದ್ರ ಇತಿ ವಚನಾತ್ ಪ್ರಾಣ ಇಂದ್ರಾಭಿಧೋ ಮತ ಅಲ್ಲಿಗಿರಲಿ, ಮುಂದೆ ಅದೇನಾಗುತ್ತೆ ನಾಡೋಣ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ ಆನಂದ ತೀರ್ಥ ವರದೇ ನಾರಣ್ಯ ಪಾವಕಿ ಜ್ಞಾನದಾಯಿನಿ.